ശ്രീ ഗുരുഭ്യോ നമ. ഹരിയോന്തഃ പ്രവിശ്യ മമ വാച മിമാം പ്രസുപ്താം സഞ്ജീവയത്യഖിലശക്തിധരസ്വനാം അന്യാംശ്ച ഹസ്തചരണശ്രവണത്വകാദീൻ പ്രാണാന് നമോ ഭഗവതേ പുരുഷായ തുഭ്യം. ജയതി ഹരിരചിന്ത്യഃ സർവദേവൈകവന്ദ്യഃ പരമഗുരുരഭീഷ്ടാവാപ്തിതഃ സജ്ജനാനാം നിഖിലഗുണഗണാർണോ നിത്യനിർമുക്തദോഷഃ സരസിജനയനോസൗ ശ്രീപതിർമാനദോ നഃ. യസ്മാത് ബ്രഹ്മേന്ദ്രരുദ്രാദിദേവതാനാം ശ്രിയോപി ച ഗാനസ്ഫൂർത്തിഃ സദാ തസ്മൈ ഹരയേ ഗുരവേ നമഃ. വ്യാസായ ഭവനാശായ ശ്രീശായ ഗുണരാശയേ ഹൃദ്യായ ശുദ്ധവിദ്യായ മധ്വായ ച നമോ നമഃ. ലസതു ശ്രീമദാനന്ദതീർത്ഥേന്ദുർനോ ഹൃദം വരേ യദ്വചശ്ചന്ദ്രികാ സ്വാന്തസന്താപം വിനിഗ്രന്ഥതി. വാണിതേ കരവാണ്യംബ ചരണോ ഹൃദി സർവദാ മദ്വാക്യസരണിർഭൂയാ ശ്രീമദാചാര്യഭാവക. ഹരായ ഭജകാനിഷ്ടഹരായ പുരവൈരിണേ ഭവായ ഭവതേ ഭൂയാത് ശിവായ ശിരസാ നമഃ. ഉമേശാദ്യാ സുരാവോഹം ഈടേ ചേതോഭിമാനിനഃ യൂയം സർവേ പ്രകുരുത മനോമേ മധ്വഭാവക. ശ്രീമധ്വഃ കൽപവൃക്ഷസ്തു ജയാര്യഃ കാമധുക്സ്മൃതഃ ചിന്താമണിസ്തു വ്യാസാര്യഃ മുനിത്രയമുദാഹൃതം. വാദിരാജഗുരൂൻ വന്ദേ പ്രഘുത്തമഗുരൂം തഥാ രാഘവേന്ദ്രാം തഥാ സർവാൻ സദ്ഗുരൂൻ പ്രണതോസ്മ്യഹം. പൃഥ്വീമണ്ഡലമധ്യസ്ഥാഃ പൂർണബോധമതാനുഗാഃ വൈഷ്ണവാ വിഷ്ണുഹൃദയാഃ താന്നമസ്യേ ഗുരൂൻ മമ. ശ്രീഗുരുഭ്യോ നമഃ. ഹരിഃ ഓം. കഥാ പുണ്യാരണ്യേ ശുഭധവല ഗംഗാപരിസരേ ചരൻ സൂരേഃ സേവാജനിത പരമാനന്ദഭരിത അയി സംവിത് സ്വാമിൻ ഹയവദനവാദീശ വരദ പ്രസീദേതി ക്രോശൻ നിമിഷമിവ നിഷ്യാമി ദിവസാൻ. 22 ദിവസ പ്രാതസ്മരണീയരാദന്ത പരമ പൂജ്യരാദന്ത ശ്രീ സത്യധർമ്മ തീർത്ഥ ശ്രീപാദങ്ങളവര ആരാധനാ മഹോത്സവ. ഈ സത്യധർമ്മ തീർത്ഥരു ಉತ್ತರಾದಿಮಠದ ಪೀಠದಲ್ಲಿ ಬಂದಂತಹ ಒಬ್ಬ ಯತಿವರೇಣ್ಯರು. ಸತ್ಯಬೋಧರ ಸತ್ಯಬೋಧರು ಬಹಳ ಪ್ರಸಿದ್ಧರಾದವರು. ರಾತ್ರಿ ಸೂರ್ಯನನ್ನು ತೋರಿಸಿದವರು ಅಂತಕ್ಕಂಥ ಮಹಿಮೆ ಹೊಂದಿರತಕ್ಕಂಥ ಮಹಾನುಭಾವರು. ನೈವೇದ್ಯಗ ವಿಷಂ ರಾಮೇ ವೀಕ್ಷತದ್ ಭುಕ್ತಿ ಭಾಗ್ ಗುರು ಯೋ ಅತರಶಯ ದ್ರವಿಂ ರಾತ್ರೌ ಸತ್ಯಬೋಧೋಸ್ತು ಮೇ ಮುದೇ ಅಂತ ಕರೆದಿದ್ದಾರೆ ಅಂತ ಮಹಾನುಭಾವರು ಸತ್ಯಬೋಧರು. ಅನಂತರ ಅವರ ಶಿಷ್ಯರಾಗಿ ಬಂದವರು ಸತ್ಯಸಂಧ ತೀರ್ಥ. ಇತ್ತೀಚಿನ ದಿವಸಗಳಲ್ಲಿ ಈ ಪ್ರಸಕ್ತ ಸತ್ಯಪ್ರಮೋದ ತೀರ್ಥರವರೆಗೆ ಲಾಂಗ್ ಗ್ಯಾಪ್ ಇತ್ತು, ಉಡುಪಿಗೆ ಹೋಗಿರಲಿಲ್ಲ. ಆ ಹಿಂದೆ ಉಡುಪಿಗೆ ಹೋಗಿದ್ದ ಸತ್ಯಸಂಧ ತೀರ್ಥರೇ. ಉಡುಪಿ ಯಾತ್ರೆಯನ್ನು ಮಾಡಿ ಅಲ್ಲಿಂದ ಮುಂದೆ ಮಹಿಷಿಯಲ್ಲಿ ವೃಂದಾವನಸ್ಥರಾದವರು. ಮಹಾ ಮಹಾ ತಪಸ್ವಿಗಳು ಅಂತ ಹೆಸರಾದವರು. ಅವರ ಬಗ್ಗೆ ಎಷ್ಟು ಅಪೂರ್ವ ಉಲ್ಲೇಖ ಸಿಗುತ್ತೆ ಅಂದರೆ ಅವರು 12 ವರ್ಷ ಇದ್ದಾಗ ಸುಧಾಮಂಗಳ ಮಾಡಿದ್ರಂತೆ. ಇದು ಅವರ ವೈಶಿಷ್ಟ್ಯ. 12 ವರ್ಷಕ್ಕೆ ಸುಧಾಮಂಗಳ. ಸುಧಾ ಒಂದನೇ 12 ವರ್ಷ ಓದಬೇಕು ಹೆಚ್ಚು ಕಡಿಮೆ. ಅಂಥ ಸುಧಾ ವಂದನ 12 ವಯಸ್ಸಿನಲ್ಲಿ ಸುಧಾಮಂಗಳ ಮಾಡಿದ್ರು ಅಂದರೆ ಅಂಥ ಶ್ರೇಷ್ಠ ವಿದ್ವಾಂಸರಾಗಿದ್ದರು ಎಂಬುದನ್ನು ನಾವು ಕಾಣ್ತೇವೆ. ಅವರ ಇನ್ನೊಂದು ಮಹಿಮೆ ಅಂದರೆ ಗುರುಗಳಿಗೆ ಬಹಳ ಪ್ರಿಯರಾಗಿರುತ್ತಾರೆ. ಚಿಕ್ಕಂದಿನಿಂದ ಮಠದಲ್ಲೇ ಇಟ್ಟುಕೊಂಡು ಅವರಿಗೆ ಪಾಠ ಹೇಳಿ ಮದುವೆ ಮಾಡಿಸಿ ಎಲ್ಲ ಮಾಡಿದರು ಸತ್ಯಬೋಧ ಸ್ವಾಮಿಗಳು. ಮುಂದೆ ಒಂದು ಕಾಲದಲ್ಲಿ ಅವರಿಗೆ ಪೀಠ ಕೊಡಬೇಕಾದ ಸಂಕಲ್ಪವನ್ನು ಮಾಡ್ತಾರೆ. ಆಗ ಒಂದು ಆಶ್ಚರ್ಯ ಕಾದಿತ್ತಂತೆ. ಅವರೆಲ್ಲ ಜ್ಞಾನದೃಷ್ಟಿಯಿಂದ ನೋಡ್ತಾ ಇದ್ರು. ನೋಡಿದರೆ ಅವರಿಗೆ ಆಯುಷ್ಯ ಇರಲಿಲ್ಲ, ಆಯುಷ್ಯ ಮುಗಿದೋಗಿಬಿಟ್ಟಿತ್ತಂತೆ ಅಷ್ಟೊತ್ತಿಗೆ. ಆಗ ಅವರೇನು ಮಾಡಿದರಂತೆ, 12 ಕಲಶಗಳಲ್ಲಿ ನೀರನ್ನು ತುಂಬಿಸಿ ಅದರಿಂದ ಅಭಿಮಂತ್ರಣ ಮಾಡಿದರಂತೆ. ಅಭಿಮಂತ್ರಣ ಮಾಡಿ ಅಷ್ಟನ್ನು ಕುಡೀರಿ ಅಂತ ಹೇಳಿದರಂತೆ. ಒಂದೊಂದು ಕಲಶದಲ್ಲಿ ಒಂದು ಕಲಶನ ಹಿಡ್ಕೊಂಡು 1 ವರ್ಷ ಆಯುಷ್ಯ ವೃದ್ಧಿಯಾಗಬೇಕು. 12 ಅಲ್ಲಿ 10 ಕುಡಿದ್ರಂತ ಅವರು ಪೂರ್ತಿಯಾಗಿ. ಅದಕ್ಕೆ 10 ವರ್ಷ ಮುಂದೆ ಪೀಠಾಧೀಶರಾಗಿದ್ದ ಸತ್ಯಸಂಧ ಸ್ವಾಮಿಗಳು ಮಹಾ ತಪಸ್ವಿಗಳು ಅಂತೂ ಪ್ರಸಿದ್ಧರಾದವರು. ಅವರಿಂದ ಮಹಿಷಿ ಕ್ಷೇತ್ರ ಬಂದದ್ದೇ ರಘುತ್ತಮ ಸ್ವಾಮಿಗಳಿಂದ ಮಹಿಷಿ ಕ್ಷೇತ್ರ ಶುರುವಾಗಿತ್ತು. ಸತ್ಯನಾಥ ತೀರ್ಥರು ಅದನ್ನು ಸ್ವಲ್ಪ ಡೆವಲಪ್ ಮಾಡಿದರು. ಪೂರ್ಣ ಪ್ರಮಾಣದಲ್ಲಿ ಮಹಿಷಿ ಒಂದು ದೊಡ್ಡ ಅಗ್ರಹಾರವಾಗಿದ್ದು ಸತ್ಯಸಂಧರ ಕಾಲಕ್ಕೆ. ತುಂಗಾ ನದಿಯ ತೀರ ಇವತ್ತು ನೋಡಿದರೆ ಅದು ಒಳ್ಳೆ ರಮ್ಯವಾದ ಆಶ್ರಮ. ಅಲ್ಲಿ ಮುಂದೆ ಅಲ್ಲಿ ಬಾಳಗಾರು, ಈ ಕಡೆಗೆ ಮಹಿಷಿ, ಎರಡು ಅತ್ಯಂತ. ತುಂಗಾ ನದಿ ಬಹಳ ಶುದ್ಧ ರೂಪದಲ್ಲಿ ಕಾಣಬೇಕು ಅಂದರೆ ಎರಡು ಸ್ಥಳದ ನೋಡಬೇಕು. ತೀರ್ಥಹಳ್ಳಿಯಲ್ಲಿ ಅಲ್ಲಿ ಹಿಂದೆ ಹೋದರೆ 3-4 ಕಡೆ ಮಾತ್ರ ಶಿವಮೊಗ್ಗಕ್ಕೆ ಬರೋದ್ರೆ ಕೆಟ್ಟ ಹೋಗಿಬಿಟ್ಟಿರುತ್ತೆ ಅಷ್ಟೊತ್ತಿಗೆ. ಶಿವಮೊಗ್ಗದಲ್ಲಿ ಸ್ನಾನ ಮಾಡಲಿಕ್ಕೂ ಬರೋದಿಲ್ಲ, ಕುಡಿಲಕ್ಕಲ್ಲ, ಸ್ನಾನ ಮಾಡಲಿಕ್ಕೂ ಬರೋದಿಲ್ಲ. ಇಲ್ಲಿ ಒಳ್ಳೆ ತುಂಗಾಪಾನ ಅಂತ ನೋಡ್ಬೇಕಾಗ, ಇಲ್ಲಿ ತುಂಗಾಪಾನ ಅಂದ್ರೆ ಗಾಬರಿ ಆಗ್ಬಿಡ್ತಾರೆ. ಶಿವಮೊಗ್ಗದಲ್ಲಿ ತುಂಗಾಪಾನ ಅಂದ್ರೆ ಅರ್ಥ ಆಗದೇ ಇಲ್ಲ, ಅಲ್ಲಿ ತುಂಗಾಪಾನ ಅಂದ್ರೆ ಅರ್ಥ ಆಗುತ್ತೆ. ಇಡೀ ನದಿಗಳಲ್ಲೆಲ್ಲ ಅತ್ಯಂತ ಸಿಹಿಯಾದ ನದಿ ಅಂದ್ರೆ ತುಂಗಾ ನದಿ ಅಂತ ಹೆಸರು. ವಾದಿರಾಜ ಸ್ವಾಮಿ ತಮಾಷೆ ಮಾಡ್ತಾರೆ, ತುಂಗಾ ನದಿ ಬಹಳ ಸಿಹಿ ಎಂಬುದು ಗುರುತೇನು ಅಂದ್ರೆ ವರಹದೇವರ ಕೋರೆದಾಡಿಯಿಂದ ಹುಟ್ಟಿ ಬಂದಿದ್ದದು. ವರಾಹ ದೇವರ ಕೋರೆದಾಡಿಯಿಂದ ಹುಟ್ಟಿ ಬಂತು, ಅದಕ್ಕೆ ಬಾಯಿಂದ ಹುಟ್ಟಿ ಬಂತಂದ್ರೆ ರುಚಿಯಾಗಿರಬೇಕು ಅಂತ ಅರ್ಥ ಅಂತ ಹೇಳಿ. ದೇವರು ಬಾಯಿಂದ ಬಂದ್ಮೇಲೆ ರುಚಿಯಾಗಿರಬೇಕು. ಈ ದೃಷ್ಟಿಯಿಂದ ಒಳ್ಳೆ ತೀರ್ಥ ಪ್ರಬಂಧದಲ್ಲಿ ಕಾವ್ಯಮಯವಾಗಿ ವರ್ಣನೆ ಮಾಡ್ತಾರೆ ಅಂತ ತುಂಗಾ ನದಿಯ ಅದರ ವೈಭವ, ಅದರ ವೇಗ, ಅದರ ಶುದ್ಧಿ ಎಲ್ಲ ನೋಡಬೇಕು ಅಂತಿದ್ರೆ ಅಲ್ಲಿ ನೋಡಬೇಕು. ಅಂತ ಮಹಿಷಿ ಕ್ಷೇತ್ರವನ್ನು ದೊಡ್ಡ ಆಗಿನ ಕಾಲಕ್ಕೆ ಎಷ್ಟು ಜನ ವಾಸ ಮಾಡ್ತಿದ್ರಂತೆ ಅಂತ ಹೇಳಿದರೆ ದೊಡ್ಡ ಅಗ್ರಹಾರ ಅದು. ನೂರಾರು ಜನ ಒಳ್ಳೆ ವಿದ್ವಾಂಸರು ವಾಸ ಮಾಡ್ತಿದ್ದ ಜಾಗ. ಇವತ್ತು ಒಂದು ಮನೆ ಇಲ್ಲ ಅಲ್ಲಿ, ಒಂದು ಅಂದ್ರೆ ಒಂದೂ ಇಲ್ಲ, ಅಷ್ಟು ಪೂರ್ತಿ ಇದಾಗಿರೋ ನಿರ್ಜನ ಪ್ರದೇಶ. ಆ ಮಠ ಒಂದೇ ಉಳ್ಕೊಂಡಿರೋದು, ಇನ್ನೇನು ಉಳ್ಕೊಂಡೇ ಇಲ್ಲ. ಅಂದರೆ ಆಗಿನ ಕಾಲಕ್ಕೆ ವಾತಾವರಣ ಎಷ್ಟು ಬದಲಾಗಿದೆ ಎಂಬುದಕ್ಕೆ ಸಾಕ್ಷಿ. ಮುಂದೆ ಹೋದ್ರೆ ಬೇಕಾಷ್ಟು ಹಳೆ ಬಿದ್ದು ಸಾಗುತ್ತೆ, ಬಿದ್ದು ಮನೆಗಳು ಕಾಣುತ್ತೆ ನಿಮಗೆ, ಕಲ್ಲಿನ ರಾಸೆಗಳಲ್ಲಿ ಬೇಕಾಷ್ಟು ಕಾಣುತ್ತೆ, ವಾಸ ಮಾಡದೆ ಬಿದ್ದು ಹೋಗಿರೋ ಮನೆಗಳಷ್ಟೇ. ಆ ರೀತಿ ಎಷ್ಟೋ ಇವತ್ತು ಅಗ್ರಹಾರಗಳು ಹಳ್ಳಿಗಳಲ್ಲಿ, ಹಿಂದಿನ ಕಾಲಕ್ಕೆ ಹಳ್ಳಿಗಳಂತೆ ಸಮಾನ ಅಗ್ರಹಾರ ಅಂತಲೇ ಹೆಸರು. ಬರೀ ಬ್ರಾಹ್ಮಣರು ವಾಸ ಮಾಡ್ತಕ್ಕಂಥ ಜಾಗ, ವಿದ್ವಾಂಸರು ಮತ್ತೆ ಬರೀ ಬ್ರಾಹ್ಮಣರಲ್ಲ, ವಿದ್ವಾಂಸರು ಮಾಡ್ತಕ್ಕಂಥ ಜಾಗ. ಇವತ್ತು ವಿಧ್ವಂಸಕರು ಇರ್ತಾರೆ ಅಷ್ಟೇ, ಇವಾಗ ಟೆರರಿಸ್ಟ್ಗಳು ವಾಸ ಮಾಡೋ ಜಾಗ ಅದಾಗಿಬಿಟ್ಟಿರುತ್ತೆ. ಯಾರ್ಯಾರು ವಾಸ ಮಾಡೋದಿಲ್ಲ ಅಲ್ಲಿ, ಆದ್ದರಿಂದ ಎಲ್ಲ ಪಟ್ಟಣಗಳ ಸೇರೋ ಅಭ್ಯಾಸ ಬಂದಮೇಲೆ ನಿಂತೋಯ್ತಷ್ಟೇ. ಅಂದರೆ ಸತ್ಯಸಂಧರು ತಮ್ಮ ತಪಶಕ್ತಿಯಿಂದ ಅಷ್ಟು ಜನ ವಿದ್ವಾಂಸರನ್ನ, ಅವರು ಸ್ವಾಮಿಗಳ ವಿದ್ವಾಂಸರು ಯಾತಕ್ಕೆ ಬರ್ತಿದ್ರು, ಅವರಿಂದ ಪ್ರೋತ್ಸಾಹ ಸಿಗೋದು, ಪಾಠ ಪ್ರತಿ ಅವಕಾಶ ಸಿಗೋದು, ಎಲ್ಲಿ ಆಪರ್ಚುನಿಟಿ ಇರುತ್ತೋ ಅಲ್ಲಿ ಜನ ಹೋಗ್ತಾರೆ. ಅವರ ಅಂಥ ಒಂದು ಅವರು ಜ್ಞಾನಿಗಳಿದ್ದಕ್ಕೆ ಹೇಗಿತ್ತು, ಬಿಟ್ಟು ಹೋಗಿದ್ದು ಹೇಗಾಗಿದೆ, ಇದ್ದಾಗ ಆಗಿತ್ತು ಅಂಬುದಕ್ಕೆ ಅವತ್ತಿನ ಮಹಿಷಿ ಸಾಕ್ಷಿ. ಬಿಟ್ಟೋದ್ರೆ ಏನಾಗುತ್ತೆ ಮತ್ತು ಇವತ್ತಿನ ಮಹಿಷಿ ಸಾಕ್ಷಿ ಅಷ್ಟೇ. ಆಲ್ರೆಡಿ ಲೈಟ್ ಇದ್ದಾಗ ಏನಿರ್ತಾರೆ, ಲೈಟ್ ಇಲ್ದಾಗ ಏನಾಗುತ್ತಾರಲ್ಲ ಆ ಟೈಪ್. ಅವರ ಶಿಷ್ಯರಾಗಿ ಬಂದವರು ಸತ್ಯವರ ತೀರ್ಥರು ಅಂತೇಳಿ. ಸತ್ಯ ಅವರು ಮೂರೇ ವರ್ಷ ಬಿಡ್ತಲ್ಲಿದ್ದು ಸತ್ಯವರ ತೀರ್ಥರು. ಅವರು 36 ವರ್ಷ ಸುಮಾರು ಅಷ್ಟು ದಿವಸ ಇರ್ತಾರೆ ಸತ್ಯಬೋಧರು. ಇವರು 10 ವರ್ಷ ಇರ್ತಾರೆ ಸತ್ಯಸಂಧರು. ಆಮೇಲೆ ಬಂದವರೇ ಸತ್ಯವರರು ಅಂತೇಳಿ, ಅವರು 3 ವರ್ಷ ಮಾತ್ರ ಇದ್ದಿದ್ದು. ಅವರು ಶಿಷ್ಯರಾಗಿ ಬಂದವರೇ ಸತ್ಯಧರ್ಮ ತೀರ್ಥರು. ಸತ್ಯಧರ್ಮ ತೀರ್ಥರು ಹುಟ್ಟಿದ್ದು ಸವಣೂರಿನಲ್ಲೇ, ಸತ್ಯಬೋಧ ಸ್ವಾಮಿಗಳ ಕ್ಷೇತ್ರದಲ್ಲೇ ಹುಟ್ಟಿದ್ದು. ಇವತ್ತವ್ರು ಹುಟ್ಟಿದ ಮನೆ ಇದೆ ಸವಣೂರಿಗೆ ಹೋಗಿ ನೋಡಿದ್ರೆ, ಸತ್ಯಬೋಧ ಸ್ವಾಮಿ ಮಠದ ಹಿಂದಿನ ಜಾಗದಲ್ಲೇ ಅವರ ದೊಡ್ಡ ಮನೆ ಇದೆ. ಅವರು ಪೂಜೆ ಮಾಡ್ತಿದ್ದ ಮಂಟಪ ಇದೆ ಸತ್ಯಧರ್ಮ ಪೂಜಾ. ಅವರ ಹೆಸರು ನವರತ್ನ ಪುರುಷೋತ್ತಮಾಚಾರ್ಯರು ಅಂತ ಪೂರ್ವಾಶ್ರಮದ ಹೆಸರು. ಅವ್ರು ಹುಟ್ಟಿದ ಮನೆ, ಅವರು ಪೂಜೆ ಮಾಡ್ತಿದ್ದ ಮಂಟಪ, ಅಷ್ಟು ದೊಡ್ಡ ಮಂಟಪ ಹೋಗಿ ಎಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ. ಫುಲ್ ಲೈಫ್ ಸೈಜ್ ಮಂಟಪ ಅದು. ಆಗಿನ ಕಾಲದ ಒಳ್ಳೆ ಇದರಲ್ಲಿ ರೋಸ್ ವುಡ್ ಮಂಟಪ, ಲೈಫ್ ಸೈಜ್ ಮಂಟಪ ಅಲ್ಲೇ ಇದೆ. ನಾನು ಹೋದಾಗಿತ್ತು, ಈಗಿದೆಯಲ್ಲೋ ಗೊತ್ತಿಲ್ಲ. ನಾನು ಹೋದಾಗ ನೋಡಿದ್ದೆ ಪೂರ್ತಿ ಇದರಲ್ಲಿರುತ್ತೆ. ಅಂದರೆ ಆಗಿನ ಕಾಲದಲ್ಲಿ ದೇವರ ಪೂಜೆಗೆ ಎಷ್ಟು ಮಹತ್ವ ಕೊಡ್ತು, ಸ್ವಾಮಿಗಳಾದ್ಮೇಲೆ ಮಾಡಿದ್ದಲ್ಲ, ಪೂರ್ವಾಶ್ರಮದಲ್ಲಿ ಮಾಡಿತ್ತು. ಆಗಿನ ಕಾಲ ಪೂಜೆಗೆ ಅಂದರೆ ಅಷ್ಟು ವೈಭವದಿಂದ ಪೂಜೆ ಮಾಡ್ತಕ್ಕಂಥ ಅಭ್ಯಾಸ ಇತ್ತು. ದೊಡ್ಡ ಮನೆ ಪ್ರದಕ್ಷಿಣೆ ಹಾಕುವಾಗ, ಹಿಂದಿನ ಕಾಲ ಮನೆಗಳು ಹೇಗಿರ್ತಿದ್ರು, ಮನೆಯಲ್ಲೇ ದೇವರ ಮೇಲೆ ಪ್ರದಕ್ಷಿಣೆ ಹಾಕಾಗಿರ್ತಿತ್ತು. ಅಂದರೆ ಅಷ್ಟರ ಮಟ್ಟಿಗೆ ದೇವರಿಗೋಸ್ಕರ ಮನೆ, ಆ ರೀತಿ ಮನೆಯ ದೇವಸ್ಥಾನ ಇದ್ದಾಗಿದ್ದ ಮನೆಗಳವೆಲ್ಲ ಕೂಡ ಮಂಟಪ ಅಂದ್ರೆ ಆಗಿರ್ತಿತ್ತು. ಅವರ ತಂದೆ ಮುದ್ಗಲಾಚಾರ್ಯರು ಅಂತ ಹೆಸರು. ಇವರ ತಂದೆ ಮುದ್ಗಲಾಚಾರ್ಯರು. ಅವರ ಹಿಂದಿನ ಕಾಲಕ್ಕೆ ಸುಮಾರು ಸತ್ಯನಿಧಿಗಳ ಕಾಲ. ಸತ್ಯನಿಧಿಗಳ ಕಾಲ ಅಂದರೆ ರಾಯರಿಗೆ ಸೀನಿಯರ್ ಕಂಟೆಂಪರಿ, ರಾಘವೇಂದ್ರ ಸ್ವಾಮಿಗಳಿಗೆ ಸೀನಿಯರ್ ಕಂಟೆಂಪರಿ, ಸತ್ಯನಿಧಿ ತೀರ್ಥರು ಅಂಥೇಳಿ ಅವರು ವೃಂದಾವನ ಇದರ ಕರ್ನೂಲಲ್ಲಿದೆ. ಅವರ ಕಾಲಕ್ಕೆ ಒಂದ್ಸರ್ತಿ ವಾದಕ್ಕೆ ಅಂತ ಕೂತ ಕಾಲಕ್ಕೆ ಸ್ವಾಮಿಗಳಿಗೆ ಬೇರೆ ಕೆಲಸ ಇತ್ತು. ವಾದಿಗಳು ಸುಮ್ಮನೆ ಪದ್ಧತಿ, ವಾದಿಗಳು ಯಾವಾಗ ಸೋಲ್ದ ಪರಿಸ್ಥಿತಿ ಬರುತ್ತೋ ಅವರು ಕೋರ್ಟಲ್ಲಿ ಅಜ್ಜರ್ನ್ ಮಾಡ್ತಾರಲ್ಲ ಆ ಟೈಪ್, ಇನ್ನೊಂದು ಬಿಸಿ ನಾಳೆ ಬರ್ತೀವಿ ಅಂತ ಮುಂದೆ ಹಾಕ್ಬೋದು. ಆಗ ಇವರು ಏನು ಮಾಡಿದ್ರಂತೆ, 9 ಜನ ಬಂದ್ರಂತೆ, 7 ಜನ ಅಣ್ಣ ತಮ್ಮಂದಿರು, 2 ಸೋದರಳಿ ಅಂದರು, ಒಟ್ಟು 9 ಜನಗಳು ಬರ್ತಾರೆ. ಸ್ವಾಮಿಗಳೇ ನೀವು ಕೆಲಸ ನೋಡ್ಕೊಳ್ಳಿ, ಇವರು ವಿಚಾರಿಸ್ಕೋತೇವೆ ನಾವು ಅಂತ ಹೇಳಿಬಿಟ್ಟು ವಾದ ಮಾಡಿ 8 ಜನ ಗೆದ್ದು ಬಿಡ್ತಾರೆ, ವಾದಿಗಳ ಗುಂಪನ್ನೇ ಗೆದ್ದು ಬಿಡ್ತಾರೆ. ಸ್ವಾಮಿಗಳಿಗೆ ಭಾರಿ ಖುಷಿ ಆಯ್ತು. ಆಗ ಅವ್ರಿಗೆ ಬಿರುದು ಕೊಡ್ತಾರೆ, ನವರತ್ನ ಅಂತ ಬಿರುದು ಕೊಟ್ಟರು. ನವರತ್ನ ಫ್ಯಾಮಿಲಿ ಹಾಗೆ ಬಂದಿತ್ತು, ನಮ್ಮ ಮಠದ 9 ರತ್ನಗಳು ಅಂತ ಗೌರವಿಸಿದ್ರಂತೆ. ಅಂಥ ಮಠದಲ್ಲಿ ಬಂದಿದ್ದರಿಂದ ಇವರು ನವರತ್ನ ದೊಡ್ಡ ಫ್ಯಾಮಿಲಿ, ನವರತ್ನ ಫ್ಯಾಮಿಲಿ ಇವತ್ತು ಎಷ್ಟೋ ಕಡೆ ಹರಡಿ ಹೋಗಿಬಿಟ್ಟಿದ್ದಾರೆ. ಈ ಪಾಂಡರಿಗೆ ಫ್ಯಾಮಿಲಿ, ಮಹಿಷಿ ಫ್ಯಾಮಿಲಿ, ನವರತ್ನ ಫ್ಯಾಮಿಲಿಗಳೆಲ್ಲ ತುಂಬ ದೊಡ್ಡ ಫ್ಯಾಮಿಲಿ. 9 ಜನ ಅವರೇ ಇದ್ದಾರಂದಮೇಲೆ ಮುಂದೆ ವಂಶ ಎಷ್ಟು ಬೆಳೆದಿರಬೇಕು ಲೆಕ್ಕ ಆಯ್ತು. ಜಾಯಿಂಟ್ ಆಗಿ ನವರತ್ನ ಅಂತ ಹೆಸರು ಬಂತವರಿಗೆ. ಮುಂದೆ ಇವರ ಕಾಲಕ್ಕೆ ಮುದ್ಗಲಾಚಾರ್ಯ, ಮೂಲ ಪುರುಷರು ಮುದ್ಗಲಾಚಾರ್ಯರಂತಾನೆ. 7 ಜನದಲ್ಲಿ ಅತ್ಯಂತ ಹಿರಿಯರಾದವರು ಅಣ್ಣ ಅಂದರೆ ಮುದ್ಗಲಾಚಾರ್ಯರೇ. ಆ ವಂಶದಲ್ಲಿ ಹೆಸರು ರಿಪೀಟ್ ಆಗ್ತಾ ಬಂದಿದೆ. ಎಷ್ಟೋ ವಿದ್ವಾಂಸರ ಮನೆತನಗಳಲ್ಲಿ ಶಾಸ್ತ್ರ ಪದ್ಧತಿ ಮನುಸ್ಮೃತಿಯಲ್ಲೂ ಹಾಗೆ ಹೇಳುತ್ತಾರೆ, ಹೆಸರಿಡಬೇಕಾದ್ರೆ ಆದಷ್ಟು ಕೂಡ ಹತ್ತಿರದ ಹೆಸರಿಡಿ ಅಂತ ಹೇಳ್ತಾರೆ. ದೇವರ ಹೆಸರಾಗಿರಬೇಕು, ತಮ್ಮ ಹಿಂದಿನವರ ಹೆಸರಾಗಿರಬೇಕು ಆದಷ್ಟು. ಆದ್ದರಿಂದ ಹೆಸರು ರಿಪೀಟ್ ಆಗೋದು ತೀರಾ ಸಾಮಾನ್ಯ. ಮುದ್ಗಲಾಚಾರ್ಯರ ಅಂತ ಇವರ ಹೆಸರು, ಇವರ ತಂದೆ ಹೆಸರು ಕೂಡ ಇತ್ತು. ಆ ಸಮಯದಲ್ಲಿ ಒಂದು ಸಲ ಏನಾಗಿದೆ, ಇವ ಮಗು ಹುಟ್ಟಿದೆ, 2 ಮಕ್ಕಳಾಗ್ತಾರೆ. ಇವರು ಪುರುಷೋತ್ತಮಾಚಾರ್ಯರು ಅಂತ ಇವರ ಹೆಸರು, ಇನ್ನೊಬ್ಬರು ಶ್ರೀನಿವಾಸಾಚಾರ್ಯರು ಅಂತ ಇವರ ಹೆಸರು. ಒಬ್ಬ ಅಣ್ಣ ತಮ್ಮ, ಆಶ್ಚರ್ಯ ಅಂದರೆ ಇಬ್ಬರು ಪೀಠಾಧೀಶರಾಗ್ತಾರೆ. ಇವರು ಸತ್ಯಧರ್ಮ ತೀರ್ಥರಾಗಿ ಪೀಠಾಧೀಶರಾಗ್ತಾರೆ. ಇವರು ಅನಂತರ ಇವರು ತಮ್ಮಂದಿರೇ ಪೀಠ ಸತ್ಯ ಸಂಕಲ್ಪ ತೀರ್ಥರಾದವರು ಪೀಠಾಧೀಶರಾಗ್ತಾರೆ. ಸದ್ಯ ಅಣ್ಣ ತಮ್ಮಂದಿರು ಒಂದೇ ಆ ರೀತಿ ಪೀಠಾಧೀಶರಾಗಿದ್ದು ಬಹಳ ಅಪೂರ್ವ, ಇಲ್ಲ ಅಂತಲ್ಲ, ಬಹಳ ಕಡಿಮೆ ಪ್ರಸಂಗದಲ್ಲಿ ಮಾತ್ರ ಕಾಣುತ್ತೇವೆ. ಇಬ್ಬರು ಮಹಾತಪಸ್ವಿಗಳು, ಇಬ್ಬರು ಅಣ್ಣ ತಮ್ಮಂದಿರು ಇಬ್ಬರು ಕೂಡ ಬಹಳ ದೊಡ್ಡ ವಿದ್ವಾಂಸರು, ದೊಡ್ಡ ತಪಸ್ವಿಗಳು. ಅದೇ ಅಲ್ಲೇ ವಾಸ ಮಾಡಿ ಸತ್ಯಬೋಧ ತೀರ್ಥರ ಹತ್ರ ಪಾಠ ಆಗುತ್ತೆ. ಮೊದಲೇ ಸತ್ಯಬೋಧ ಸ್ವಾಮಿಗಳ ವಿದ್ಯಾಶಿಷ್ಯರಾಗಿ ಬರುತ್ತೆ. ಸತ್ಯಸಂಧ ತೀರ್ಥರು ಆಶ್ರಮ ಶಿಷ್ಯರಾಗಿ ಬಂದರೆ, ಪೀಠದ ಶಿಷ್ಯರಾಗಿ ಬಂದರೆ, ಇವರು ವಿದ್ಯಾಶಿಷ್ಯರಾಗಿ ಓದ್ತಾರೆ. ಸತ್ಯಬೋಧರ ಸ್ವಾಮಿಗಳು ತುಂಬ ಖುಷಿಯಾಗುತ್ತೆ. ಅದು ಬಹಳ ಒಳ್ಳೆ ಪಂಡಿತರು. ಹಿಂದಿನ ಕಾಲಕ್ಕೆ ಮಠದಲ್ಲಿ ಓದೋದು ಅಂತ ಕೇಳಿದ್ರೆ ಯೂನಿವರ್ಸಿಟಿಯಲ್ಲಿ ಓದ್ತಾನೆ ಅಂದ್ರೆ ಬಿ ಎಸ್ ಸಿ ಆಗಿದೆ ಅಂತ ಕೇಳಾಗಿಲ್ಲ. ಡಿಗ್ರಿ ಮುಂದೆ ಹೇಗೆ ಯೂನಿವರ್ಸಿಟಿ ಹೋಗಬೇಕು? ಮಠಗಳಲ್ಲಿ ಓದೋರು ಅಂದ್ರೆ ಬಹಳ ಉದ್ದಾಮ ಪಂಡಿತರ ಕಡೆ. ಎಲ್ಲರಿಗೂ ಸ್ವಾಮಿಗಳಿಂದ ನೇರ ಪಾಠ ಆಗೋ ಅವಕಾಶ ಬರ್ತಿರಲಿಲ್ಲ. ತುಂಬ ಪ್ರತಿಭಾವಂತರು ಮಾತ್ರ ಅರ್ಸ್ಕೊಂಡು ಹೇಳೋ ಪದ್ಧತಿ ಇತ್ತು. ಉಳಿದವರಿ ಮಠದ ಪಂಡಿತರು ಹೇಳ್ತಾ ಇದ್ರು. ಸ್ವಾಮಿಗಳ ನೇರ ಹೇಳಬೇಕಾದ್ರೆ ಅಂತ ಅಸಾಧಾರಣ ವಿದ್ವತ್ ಇರಬೇಕು. ಅದರ ಪರಿಣಾಮದಿಂದ ದೊಡ್ಡ ವಿದ್ವಾಂಸರಾದರು. ಮುಂದೆ ಪಾಠ ಪ್ರವಚನಕ್ಕೋಸ್ಕರವಾಗಿ ಸತ್ಯಬೋಧ ಸ್ವಾಮಿಗಳವರನ್ನ ಇದಕ್ಕೆ ಕಳಿಸ್ತಾರೆ, ಗುತ್ತಿ ಗ್ರಾಮಕ್ಕೆ ಕಳಿಸ್ತಾರೆ. ಗುಂತಕಲ್ ಹತ್ರ ಗುತ್ತಿ ಅಂತಿದೆಯಲ್ಲ, ಇವತ್ತು ಬಹುಶಃ ಬ್ರಾಹ್ಮಣರು ಸಿಗ್ತಾರಲ್ಲ ಗೊತ್ತಿಲ್ಲ ಅಲ್ಲಿ. ಆ ಎಲ್ಲ ಕುಗ್ರಾಮಗಳಾಗಿಬಿಟ್ಟಿದೆ. ಈ ಪಂಡಿತ ಅವರು ಬೇಕು ಅಂತ ಪಂಡಿತನ ಕೇಳಿದ್ರೆ ಇವರು ಹೊರಟರಂತೆ. ಹೋದಕ್ಕಿಂತ ಮುಂಚೆ ಮಂತ್ರಾಲಯಕ್ಕೆ ಹೋಗ್ತಾರೆ. ಮಂತ್ರಾಲಯದಲ್ಲಿ ಅನೇಕ ವರ್ಷಗಳ ಕಾಲ ರಾಯರು ಸೇವೆ ಮಾಡಿದ್ರಂತೆ. ಇದು ಬಹಳ ಆಶ್ಚರ್ಯ. ಆಗಿನ ಕಾಲ ಮಠದ ಸೌಹಾರ್ದಕ್ಕೂ ನಿದರ್ಶನ ಇದು. ಹಾಗೆ ಸೋದೆಗೆ ಹೋಗಿರ್ತಾರ, ಮುಂಚಿತವಾಗಿ ಸೋದೆಗೆ ಹೋಗಿ ವಾದಿರಾಜ ಶ್ರಾವಣ ಸ್ತೋತ್ರವನ್ನು ಮಾಡ್ತಾರೆ. ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಶ್ರಾವಣ ಸ್ತೋತ್ರ ಮಾಡಿ ಅನೇಕ ದಿವಸಗಳ ಕಾಲ ಸೇವೆ ಮಾಡಿಕೊಂಡಿರ್ತಾರೆ. ಸಾಮಾನ್ಯರ ಸೇವೆ ಮಾಡೋ, ವಿದ್ವಾಂಸರ ಸೇವೆ ಮಾಡೋದು ಬೇರೆ. ವಿದ್ವಾಂಸರ ಸೇವೆ ಅಂದರೆ ಪಾಠ ಪ್ರವಚನಗಳ ಮೂಲಕನೇ ಹೊರತು ಪ್ರದರ್ಶನ ನಮಸ್ಕಾರಗಳ ಸ್ವಲ್ಪ ಹೆಚ್ಚೆಲ್ಲ ವಿದೆ ಆಗಬೇಕು. ಸೋದೆಯಲ್ಲಿದ್ದಾಗಲೇ ಅವರು ಬರೆದ ವಾದಿರಾಜ ಸ್ತುತಿ ಒಂದು ಸಿಗುತ್ತೆ. ವಾದಿರಾಜ ಸ್ವಾಮಿಗಳು ಒಳ್ಳೆ ಯಮಕಾಲಂಕಾರಬದ್ಧವಾದಂತಹ ಅಪೂರ್ವ ಸ್ತೋತ್ರ. ಕದಾ ಪುಣ್ಯಾರಣ್ಯೆ ಶುಭಧವಲ ಗಂಗಾ ಪರಿಸರೇ ಚರನ್ ಸುರೇಹೇ ಶಿವಾಜನಿತ ಪರಮಾನಂದ ಭರಿತ ಅಯಿ ಸಂವಿತ್ ಸ್ವಾಮಿನ್ ಹಯವದನ ವಾದೀಶ ವರದ ಪ್ರಸೀದೇತಿ ಕ್ರೋಶನ್ ನಿಮಿಷವಿವ ನಿಶ್ಯಾಮಿ ದಿವಸಾನ್. ಬಹಳ ಪ್ರೌಢ ಸಂಸ್ಕೃತ ಅವರು. ಸಾಮಾನ್ಯದಲ್ಲಿ ಅರ್ಥನೇ ಆಗೋದಿಲ್ಲ ಅವ್ರ ವಾಕ್ಯಗಳು. ಮಂಗಳಾಚಾರ್ಯ ಶೋಕ ಬರೆದ್ರೂ ಅರ್ಥ ಆಗೋದಿಲ್ಲ, ಅಷ್ಟರ ಮಟ್ಟಿಗೆ ಬರೀ ಪಾಂಡಿತ್ಯಮಯ. ಜೊತೆ ಒಳ್ಳೆ ಅರ್ಥ ಬಿಡಿಸಿದ್ರೆ ಕೆಲವು ಪಾಂಡಿತ್ಯದ ಶ್ಲೋಕ ಸಿಗುತ್ತೆ, ಅರ್ಥ ಒಳಗೇನಿರೋದಿಲ್ಲ ಜಾಸ್ತಿ. ಇವ್ರ ಹಾಗಲ್ಲ, ಅರ್ಥನೂ ಇರುತ್ತೆ ಪಾಂಡಿತ್ಯನೂ ಇರುತ್ತೆ. ಅಂತ ಶ್ಲೋಕಗಳಿಂದ ಅವರ ಸೇವೆ ಮಾಡಿಕೊಂಡು ಮಂತ್ರಾಲಯಕ್ಕೆ ಬಂದು ಅವರಿಗೆ ಒಂದು ಸೂಚನೆ ಆಯಿತು, ವಿಶೇಷ ಸೂಚನೆ ಆಯಿತು. ಅಷ್ಟೊತ್ತಿಗೆ ಗುತ್ತಿ ಗ್ರಾಮಕ್ಕೊಂದು ವಾಸ ಮಾಡಿಕೊಂಡಿತು. ಇವರು ಸನ್ಯಾಸಿಯಾಗ ಯೋಗ ಇದೆ ಎಂಬ ಸೂಚನೆ ಸಿಕ್ತು ಮಂತ್ರಾಲಯದಿದ್ದಾಗ. ಬಹುಶಃ ಅದು ಗುರುತು ಒಂಬ ಸತ್ಯಧರ್ಮ ರಥಾಯ ಚ ಹೆಸರು ಆರೇ ಇಲ್ಲ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇರವೆ. ಆ ರಾಯರು ಸೇವೆ ಮಾಡಿದ್ರ ಫಲ ಅನ್ನೋಕೆ ಸತ್ಯಧರ್ಮ ಅಂತಲೇ ಹೆಸರು ಬಂತೀವ್ರಿ. ಮುಂದೆ ಗುತ್ತಿಯಲ್ಲಿ ಪಾಠ ಪ್ರವಚನ ಮಾಡಿಕೊಂಡಿದ್ದಾಗ ಅವರ ಗುರುಗಳು ಮಠದ ಸ್ವಾಮಿಗಳು ಸತ್ಯವರತೀರ್ಥರು. ಅವರು ಈ ಸಂತೆ ಬಂದು ಈ ಪ್ರಾಂತದಲ್ಲಿ ಇರ್ತಾರೆ. ಈ ಪ್ರಾಂತದಲ್ಲಿದ್ದು ಅನೇಕ ದಿವಸಗಳ ಕಾಲ, ಅವರು ದೊಡ್ಡ ತಪಸ್ವಿಗಳವರು. ಅವರು ಒಬ್ಬರಿಗೆ ಆಶ್ರಮ ಕೊಟ್ಟಿರ್ತಾರೆ, ವಿಷ್ಣು ತೀರ್ಥರು ಒಬ್ಬರಿಗೆ ಆಶ್ರಮ, ಮಾದನೂರು ಸ್ವಾಮಿಗಳು ಅವರ ಶಿಷ್ಯರೇನೆ. ಸತ್ಯವರ ತೀರ್ಥರು ಇಬ್ಬರು ಆಶ್ರಮ, ಇಬ್ಬರಿಗೆ ಆಶ್ರಮ ಕೊಟ್ಟರು, ಒಬ್ಬರು ವಿಷ್ಣು ತೀರ್ಥರಿಗೆ ಒಬ್ಬರು ಸತ್ಯಧರ್ಮ ತೀರ್ಥರಿಗೆ. ಆಶ್ಚರ್ಯ, ಇಬ್ಬರು ಭಾಗವತ ಟಿಪ್ಪಣಿ ಬರೆದವರೇ. ಮಾದನೂರು ಸ್ವಾಮಿಗಳು ಬರೆದಿದ್ದು ಭಾಗವತ ಸಾರೋದ್ಧಾರ, ಇವರು ಬರೆದಿದ್ದು ಭಾಗವತ ಟಿಪ್ಪಣಿಗಳು. ಮತ್ತು ಸತ್ಯವರರ ಕೈ ಭಾಗವತ ಟಿಪ್ಪಣಿಕಾರನ ತಯಾರು ಮಾಡಿದಂಥ ಕೈ. ಬಹಳ ಅಮೃತ ಹಸ್ತ ಅಂದ್ರೆ ಅಮೃತ ಹಸ್ತಾನೆ ಅಂತ ಮಹಾನುಭಾವ. ಆಗ ಒಂದು ವಿಚಿತ್ರ ಪ್ರಸಂಗ ನಡೀತು ಮಠದ ಇತಿಹಾಸಗಳಲ್ಲಿ. ಇತ್ತೀಚೆಗಿಂತ ಕೆಲವು ರೋಚಕ ಘಟನೆ ನಡೆದೋಗ್ಬಿಟ್ಟೆ ಹಿಂದಿನ ಕಾಲಕ್ಕೆ. ಏನಾಯ್ತಂತೆ, ಯಾವನೋ ಒಬ್ಬ ಕಳ್ಳ ಬಂದು ದೇವರನ್ನೇ ಹರಿಸಿಬಿಡ್ತಾ, ಮಠದ ಪೂರ್ತಿ ದೇವರ ಪೆಟ್ಟಿಗೆನೆ, ರಾಮದೇವರು ಜೊತೆಗೆ ವೇದವ್ಯಾಸ ದೇವ ಸಂಪುಟ, ಅಲ್ಲಿ ವ್ಯಾಸ ಮುಷ್ಟಿಗಳಿರೋ ಸಂಪುಟ ಎಲ್ಲ ಕಳ್ಳತನ ಆಗೈತೆ. ಅದು ಯಾವ ರೀತಿ ಇರುತ್ತೆ, ಒಂದು ಹಿಂದಿನ ಕಾಲಕ್ಕೆ ಕಳ್ಳತನಗಳಿಗೆ ಅವಕಾಶ ಯಾತಕ್ಕೆ ಜಾಸ್ತಿ ಅಂದರೆ, ಈ ಅರಾಜಕತೆ, ಎಲ್ಲೋದ್ರೂ ಕೂಡ ಭದ್ರವಾದ ಪ್ರಯಾಣದ ವ್ಯವಸ್ಥೆ ಇರಲಿಲ್ಲ. ಆಗಲೇ ನಮಗೆ ದೊಡ್ಡವರ ಮಹಿಮೆ ಗೊತ್ತಾಗೋದು ಯಾವಾಗ ಅಂದರೆ, ಅಂಥ ಕಾಲದಲ್ಲಿ ಸಂಚಾರ ಮಾಡಿದರು. ಇವತ್ತೆಲ್ಲ ಸೇಫ್, ಬೆಳಗ್ಗೆ ಉದ್ರ ರಾತ್ರಿ ಹೊರಡಿ. ಹಿಂದೆ ರಾತ್ರಿ ಪ್ರಯಾಣ ಸಾಧ್ಯನೇ ಇರಲಿಲ್ಲ ಹಿಂದಿನ ಕಾಲಕ್ಕೆ. ಏನಿದ್ರೂ ಹಗಲು ಪ್ರಯಾಣ, ಅದರಲ್ಲೂ ಕೂಡ ಅನ್ಯ ಕೈಲ ಮುಗಿಸಿ ಹೋಗ್ಬೇಕು. ಬೆಳಗ್ಗೆ ಎದ್ದು ಹಾಗೆಲ್ಲ ಎಲ್ಲರೂ ಜಾಗಿಂಗ್ ಹೋದಾಗ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಪೂಜೆ ಗೀಜೆ ಮುಗಿಸ್ಕೊಂಡು ಹೋಗ್ಬೇಕು, ಆಮೇಲೆ ಪೂಜಾ ಕಾಲಕ್ಕೆ ಇರಬೇಕು, ಮತ್ತೆ ತೀರ್ಥ ಪ್ರಥೆ ಮಂತ್ರ ಕೊಡ್ಬೇಕು, ಮತ್ತೆ ಸಾಯಂಕಾಲ ಎಷ್ಟು ಸಂಚಾರ, 2 ತಾಸು 3 ತಾಸು ಅಷ್ಟೇ. ಸೂರ್ಯಮಂಡಲರು ಮತ್ತೆ ಇನ್ನೊಂದು ಕಡೆ ಹಾಲ್ಟ್ ಮಾಡಬೇಕು. ಜೊತೆಗೆ ವಾದಿಗಳ ನಿಗ್ರಹ ಅವೆಲ್ಲ ಕೆಲಸ ಆಗಬೇಕು, ಗ್ರಂಥಗಳು ಬರೀಬೇಕು. ಅಸಾಧಾರಣ ಕೆಲಸಗಳು, ಅನುಕೂಲಗಳು ಏನೂ ಇರಲಿಲ್ಲ ಅಂತ ಕೆಲಸ ಮಾಡಿದ್ದಾರೆ. ಅನುಕೂಲ ಎಲ್ಲ ಇದೆ, ಏನೇ ಕೆಲಸ ಆಗ್ತಾ ಇಲ್ಲ. ಇವತ್ತು ಶ್ರಮದ ಹೆಸರೇ ಇಲ್ಲ, ಇವತ್ತು ಶ್ರಮದ ಹೆಸರೇ ಇಲ್ಲ. ಆದರೆ ಅಂಥ ಕೆಲಸ ಇವತ್ತು ಆಗೋದು ಬಹಳ ಕಷ್ಟ. ಅಂಥ ಕಾಲದಲ್ಲಿ ಇವತ್ತು ಯಾರಾದ್ರೂ ಹೋದ್ರೆ ಹೇಳಿದನಲ್ಲ, ಬಿಟ್ಟರೆ ರೆಡಿ ಇರ್ತಾರೆ ಶಿಷ್ಯರು. ಅಲ್ಲಿ ಅಡ್ವಾನ್ಸ್ ಬುಕ್ ಆಗಿಬಿಟ್ಟಿರ್ತಾರೆ, ಜಾತ್ರಾ ಮಾಸ ಕೂತ್ರೆ ಪೂರ್ತಿ ಬುಕ್. ಅಲ್ಲಿ ಹೋದ್ಮೇಲೆ ಶಿಷ್ಯನ ತಯಾರು ಮಾಡ್ಕೋಬೇಕು ಇವರು. ಫಸ್ಟು ವಾದಿಗಳನ್ನು ಸೋಲಿಸ್ಬೇಕು, ಅವರು ಶಿಷ್ಯರಾಗಬೇಕು, ಉದಾಹರಣೆ ಕೊಡಬೇಕು, ಅವರು ಕರೆಯಬೇಕು, ಈ ರೀತಿಯ ವ್ಯವಸ್ಥೆಗಳೆಲ್ಲ. ಮತ್ತೆ ಎಲ್ಲ ಫುಲ್ ರಾಜನ ಕಂಟ್ರೋಲ್, ಸುತ್ತಮುತ್ತ ರಾಜರ ಕಂಟ್ರೋಲ್. ಅವ್ರ ಪರ್ಮಿಷನ್ ಇಲ್ಲದೆ ಒಳಗೆ ಓಡಾಡೋದು ಕಷ್ಟ. ಅವ್ರು ಸುಮ್ಮನೆ ಪರ್ಮಿಷನ್ ಕೊಡ್ತಿರಲಿಲ್ಲ, ಮಹಿಮೆ ತೋರಿಸಲೇಬೇಕು ಇವರು. ತಪಸ್ಶಕ್ತಿ ತೋರಿಸ್ತಾ ಹೋದ್ರೆ ಇಲ್ಲೇ ಇಲ್ಲ ಅಂದ್ರೆ, ತಪಸ್ವಿಗಳಲ್ಲದೆ ಹೋದ್ರೆ ಘಟನಾಗಲು ಸಾಧ್ಯ ಇಲ್ಲದ ಕಾಲ. ಅಂಥ ಕಾಲದಲ್ಲಿ ಸಂಚಾರ ಮಾಡ್ತಾ ಮಾಡ್ತಾ ಹೊರಟಾಗ ಒಬ್ಬ ಕಳ್ಳ ಬಂದ, ಎಲ್ಲ ಹಾರಿಸಿದ. ಒಂದು ದಿವಸ ಆಯಿತು, ಇದಿಲ್ಲ, ಸಿಗಲಿಲ್ಲ, ಎರಡನೇ ದಿವಸ ಸಿಗಲಿಲ್ಲ. ಮೈಸೂರಿನ ಅರಸರು ಇವರು ಇವರಲ್ಲಿ ತುಂಬ ಭಕ್ತಿ, ಪೂರ್ಣಯ್ಯರಂತೂ ಇವರು ಶಿಷ್ಯರು, ವಿಶೇಷ ಶಿಷ್ಯರು ಮಠಕ್ಕೆ. ಸ್ವತಃ ಅವರು ರಾಜಭಟ್ರನ್ನು ಕಳಿಸಿಕೊಡ್ತಾರೆ, ಎಲ್ಲಿ ಹುಡುಗರು ದೇವರು ಸಿಗ್ತಾ ಇಲ್ಲ. ಸ್ವಾಮಿಗಳು ಉಪವಾಸ ಕೂತ್ಬಿಡ್ತಾರೆ. ಸತ್ಯವರ ತೀರ್ಥರು ಪೂರ್ತಿ ನಿರಾಹ, ಪ್ರತಿಭೆ ಸಿಗೋವರೆಗೂ ನಾವು ಆಹಾರ ತಗೊಳ್ಳೋದಿಲ್ಲ, ನೀರೂ ತಗೊಳ್ಳೋದಿಲ್ಲ ಅಂತ ಕೂತರಂತೆ. ಒಂದು ದಿವಸ ಆಯ್ತು, ಎರಡು ದಿವಸ ಆಯ್ತು, ಕಾಲ ಕಳೀತಾ ಇದೆ, ಸಿಗೋ ಸೂಚನೆಗಳೇ ಸಿಗ್ತಾ ಇಲ್ಲ. ಎಷ್ಟು ಹೊತ್ತಾಗಬೇಡ ಸ್ವಾಮಿ ಏನು ತಗೊಳ್ತಾ ಇಲ್ಲ, ತಗೊಳ್ಳೋ ಸಾಧ್ಯನೂ ಇಲ್ಲ. ಗೃಹಸ್ಥರ ಜೀವನ ಬೇರೆ, ಸ್ವಾಮಿಗಳ ಜೀವನ ಬೇರೆ. ಗೃಹಸ್ಥರು ಕೆಲ ಔಷಧಿ ತಗೊಳಕ್ಕೆ ಬರೋದು, ಸ್ವಾಮಿಗಳ ಔಷಧಿನೇ ತೋ ಶಾಸ್ತ್ರ ಪ್ರಕಾರ ಔಷಧಿನೇ ತಗೋಬಾರ್ದಂತ. ಗೃಹಸ್ಥರಿಗೆ ಯಾವುದಕ್ಕೆ ಪ್ರಾಯಶ್ಚಿತ್ತ, ಸನ್ಯಾಸಿಗಳ ಪ್ರಾಯಶ್ಚಿತ್ತನೇ ಇಲ್ಲ. ಅದಕ್ಕೆ ಸನ್ಯಾಸಿಗಳ ಜೀವನ ಅಂದರೆ ಪೂರ್ವ ಸರಿಯಾಗಿ ನಡೆಸಿಕೊಂಡ್ರೋ ನಂಬರ್ ಒನ್, ಸೀದಾ ವೈಕುಂಠಕ್ಕೇನೆ, ದಾರಿ ತಪ್ಪಿದ್ರೆ ಸೀದಾ ನರಕಕ್ಕೇನೆ. ಕುಯುತಿ ಎರಡು ಎಕ್ಸ್ಟ್ರೀಮ್ಗಳು, ವೆಹಿಕಲ್ಲಲ್ಲಿ ಹೋದರೆ ಹಾಗೆ, ಸುರಕ್ಷಿತ ಹೋದರೆ ಬೇರೆ, ಆಕ್ಸಿಡೆಂಟ್ ಆದರೆ ಕತೆ ಮುಗೀತು. ಬಿದ್ದರೆ ನಡ್ಕೊಂಡು ಹೋದ್ರೆ ಬಿದ್ದರೂ ಅಂಥ ಪೆಟ್ಟೆನೇ ಆಗೋದಿಲ್ಲ, ಆದರೆ ಓಡ ಅಂದರೆ ಹೇಗೆ ಬಿಡುತ್ತಾನೋ ಹಾಗೆ. ಆ ದೃಷ್ಟಿಯಿಂದ ಹಠ ಅಂದರೆ ಹಠ, ಯಾರು ಒತ್ತಾಯ ಮಾಡೋಗೋ ಇಲ್ಲ, ಕೇಳೋದು ಸಾಧ್ಯ ಇಲ್ಲ. ದೇವರು ಸಿಗಬೇಕು, ಮಾಡಬೇಕಷ್ಟೆ. ಎಲ್ಲ ವಿಶ್ವ ಪ್ರಯತ್ನ ಮಾಡ್ತಾರೆ, ಹುಡುಕ್ತಾರೆ, ಏನೇನೋ ಆಯಿತು. ಕೊನೆಯ ಸ್ಥಿತಿಯಲ್ಲಿ ಅಷ್ಟೊತ್ತಿಗೆ 15 ದಿವಸದ ಮೇಲೆ ಆಗೋಯ್ತು, ಪೂರ್ತಿ ನಿರಾಹಾರ. ಇದು ನಿರಾಹ ಎಷ್ಟು ದಿವಸ ಮನುಷ್ಯ ಬದುಕಿರ್ಬೋದು ಹೋಗೋದು ಸಾಕ್ಷಿ ಆಯ್ತಿದ್ದು. ಅವರು ಅನ್ನಾಹಾರ ಇಲ್ಲದೆ ಏನೂ ಇಲ್ಲದೇನೆ ಅಷ್ಟು ದಿವಸ ಆಯ್ತು, ಏನು ಸುಳಿವೇ ಇಲ್ಲ. ಅಷ್ಟೊತ್ತಿಗೆ ಅಲ್ಲಿ ಸುದ್ದಿ ಹೋಯಿತು, ಗುತ್ತಿಯಲ್ಲಿದ್ದಲ್ಲ ಪಾಠ ಪ್ರವಚನ ಮಾಡಿಕೊಂಡು ಅವರಿಗೆ ಸುದ್ದಿ ಹೋಯಿತು, ತುಂಬ ಪ್ರಸಂಗ ಹೀಗಾಗಿದೆ, ರಾಮದೇವರು ಕಳ್ಳತನ ಆಗಿದೆ, ಈ ರೀತಿ ಆಗಿದೆ, ಎಲ್ಲ ಹುಡುಕ್ತಾ ಇದ್ದಾರೆ, ಸಿಗ್ತಾ ಇಲ್ಲ, ಸ್ವಾಮಿ ಉಪವಾಸ ಕೂತಿದ್ದಾರೆ. ಇದು ಬಹಳ ಆಘಾತಕರವಾದ ಸುದ್ದಿ ಬಂತು. ದೇವರು ಸ್ವಾಮಿಗಳಿಗೆಲ್ಲ ದೇವರ ಯೋಚನೆ, ಶಿಷ್ಯರಿಗೆಲ್ಲ ಗುರುಗಳ ಯೋಚನೆ, ಇದು ಸರಿಯಾದ ರೀತಿಯದು. ಗುರುಗಳನ್ನು ಆ ರೀತಿ ನೋಡಿಕೊಂಡಾಗಲೇ ದೇವರ ಅನುಗ್ರಹ ಮಾಡೋದು. ಅದಕ್ಕಾಗಿ ಅವರು ತಕ್ಷಣ ಅಲ್ಲಿಂದ ಪಾಠ ಪ್ರವಚನ ಶಿಷ್ಯರ ಸಮೇತ ಬಂದುಬಿಡ್ತಾರೆ ಇಲ್ಲಿಗೆ. ಸಂತೆಬಿದ್ದೂರಲ್ಲಿ ಇದ್ದರಾಗಿವರು, ಸತ್ಯವರಲ್ಲಿ ಸಂತೆಬಿದೂರಲ್ಲಿ ಅಲ್ಲೇ ನಡೆದ ಪ್ರಸಂಗ ಇದು. ಆದ್ದರಿಂದ ಅಲ್ಲಿಗೆ ಬರ್ತಾರೆ. ಇದು ಬಾಲ್ಡ್ರ್, ಇವತ್ತಿಗೆ ಬಾಲ್ಡ್ರ್ ಇರೋದು ಆ್ಯಕ್ಚುಲಿ ಆಂಧ್ರಪ್ರದೇಶಕ್ಕೆ ಬಾಲ್ಡ್ರಿ ಸಂತೆಬಿದೂರು, ಅಲ್ಲಿಂದನೇ ಶುರುವಾಗುತ್ತೆ, ಅಲ್ಲಿ ಜಸ್ಟ್ ಆಂಧ್ರಪ್ರದೇಶ ಶುರುವಾಗುತ್ತೆ. ಅಲ್ಲಿಂದ ಅಲ್ಲಿ ಬಂದಿದ್ದಾರೆ, ಹೇಳ್ತಾರೆ ಏನು ಮಾತಾಡೋಗಿಲ್ವೇ ಇಲ್ಲ, ತುಂಬ ಸರಿ ಇದಾಗಿಬಿಟ್ಟಿದ್ದಾರೆ ಆಗಲೇ ಅವರು, ತಗೋಬೇಕು ಅವ್ರು ದೇವರು ಸಿಗಬೇಕಷ್ಟೇ. ಆಯ್ತು, ಒಂದು ದಿವಸ ಆಯ್ತು, ಅಲ್ಲೇ ಇದ್ದಾರೆ ಪ್ರಯತ್ನ ಮಾಡೋ, ಇವರು ಅಲ್ಲೇ ಇದ್ದಾರೆ ದಿವಸ, ಇವರು ಹುಡುಕೋದು, ಇದು ಮಾಡೋದು ನಡೆದಿತ್ತು, ಏನು ಸುಳಿವೇ ಸಿಗಲಿಲ್ಲ. ಕೊನೆಗೆ 21ನೇ ದಿವಸ ಬೆಳಿಗ್ಗೆ, 21 ದಿವಸ ಆಗಿದೆ ಆಹಾರ ಏನೂ ಇಲ್ಲದೇನೆ, ಅವತ್ತು ಬೆಳಗ್ಗೆ ಇವರು ಸ್ನಾನಕ್ಕೆ ಅಂತ ಹೊರಟಿದ್ದಾರೆ. ನದಿ ಇದೆ ಅಲ್ಲಿ, ಸಂತವನ ವಿನಾಯಕಿ ನದಿ ಹರಿಯುತ್ತೆ, ಸ್ನಾನಕ್ಕೆ ಅಂತ ಹೊರಟಿದ್ದಾರೆ. ಹೋಗಬೇಕಾದ್ರೆ ಒಂದು ಹೊಲಗದ್ದೆಗಳಿದ್ದ ಕಾಲ ಹೆಚ್ಚಾಗಿ, ದೊಡ್ಡ ಸೊಪ್ಪಿ ಬಣವೆ ಎಂದು ಕರೀತಾರೆ, ಹುಲ್ಲುಗಳು ಯಾವುದೋ ಜೋಳ ಇತ್ಯಾದಿಗಳನ್ನ ಕೊಯ್ದಾಗ ರಾಶಿ ಹಾಕೋದಕ್ಕೆ ಬಣವೆಗಳು ಅಂತ ಹೆಸರು ಅದಕ್ಕೆ, ಅಲ್ಲಿ ಹಾಕಿದ್ದಾರೆ. ಅಲ್ಲಿ ಹೋಗುತ್ತೆ ನೋಡಿದರೆ ಆ ದೇವ್ರ ಬಿಟ್ಟು ಪೂರ್ತಿ ಬೆಳಿಗ್ಗೆ ಕಾಣಿಸುತ್ತವ್ರು, ಎಲ್ಲ ದೇವ್ರನ್ನ ಇದ್ಮಾಡಿಬಿಟ್ಟು ತೆಗೆದಿಟ್ಬಿಟ್ಟಿದ್ದಾರೆ. ನೋಡಿದ್ರೆ ಆಶ್ಚರ್ಯ ಆಗುತ್ತೆ, ನೋಡಿದ್ರೆ ಪೂರ್ತಿ ದೇವರೆಲ್ಲ ಕಳವಾದ ದೇವರೆಲ್ಲ ಅಲ್ಲಿದ್ದಾರೆ, ರಾಮದೇವರಿದ್ದಾರೆ, ವೇದವ್ಯಾಸ ಎಲ್ಲ ಸಂಪುಟ ಸಮಗ್ರ ಹಾಗೆ ಸಿಕ್ಕಿಬಿಟ್ಟಿದೆ, ಭಾರಿ ಖುಷಿಯಾಗಿ ಹೋಗುತ್ತವ್ರಿ. ಇನ್ನು ಸತ್ಯ ದೇವರು ಸಿಕ್ಕು ಗುರುಗಳು ಉಳಿತಾರೆ, ಅದು ಖುಷಿಯಾಯಿತು ಪಾಪ ಅವ್ರಿ, ಗುರುಗಳು ನಿರಾಸೆ ಆಗಲಿಲ್ಲ ಅಂತ ಹೇಳಿ ಕೂತರಂತೆ. ತಕ್ಷಣ ಒಬ್ಬ ಶಿಷ್ಯರನ್ನು ಕರೆದು ಸ್ವಾಮಿ ವಿಷಯ ಹೇಳೋದಕ್ಕೆ ಹೇಳ್ತಾರೆ, ವಿಷಯ ಹೇಳಿದರಂತೆ. ಆಗ ಅವ್ರಿಗೆ ನಂಬಿಕೆ ಬರೋದಿಲ್ಲ, ತಕ್ಷಣನೇ ಇಷ್ಟು ದಿವಸ ಆದ್ಮೇಲೆ ಸಿಗೋ ನಂಬಿಕೆನೂ ಇಲ್ಲ ಅಂತ ಹೇಳಿದಾಗ, ಇಲ್ಲ ಇವರು ಹೇಳಿದ್ದಾರೆ, ನವರತ್ನ ಪುರುಷೋತ್ತಮಾಚಾರ್ಯರು ಅವರಿಗೆ ಜನ ಕರೆದ ಅಣ್ಣಯ್ಯ ಆಚಾರ್ಯರು ಅಂತ ಕರೀತಿದ್ರೆ ಅವರಿಗೆ ಪುರುಷ ಸಾಮಾನ್ಯವಾಗಿ ಎರಡು ಕಾರಣ, ದೊಡ್ಡವ್ರ ಹೆಸರಿಡಿದ ಕರೆಯದೇ ಇರೋದು ಒಂದು ಪದ್ಧತಿ, ಇನ್ನೊಂದು ಪದ್ಧತಿ ಅಲ್ಲಿರೋ ಪಂಡಿತರಿಗೆಲ್ಲ ಹಿರಿಯ ಅಣ್ಣ ಇದ್ದಾಗಿದ್ದರು ಪಾಪ ಅವರು, ಅದಕ್ಕೆ ಅಣ್ಣಯ್ಯ ಆಚಾರ್ಯರು ಆ ಗೌರವದಿಂದ ಬಂದ ಹೆಸರುಗಳು. ಇದು ಸಿನಿಮಾದವರು ಅಣ್ಣ ಅಣ್ಣರು ಕರೀತಾರಲ್ಲ ಆಗತ್ತೆ, ಅದು ಎಲ್ಲೆಲ್ಲ ಹೋಗಿಬಿಟ್ಟಿದೆ ಪದಗಳ, ಸೀನಿಯರ್ನೆಲ್ಲ ಕರೆಯೋದಕ್ಕೆ ಒಂದು ಪದ್ಧತಿ ಇರುತ್ತೆ, ಅವ್ರ ಅಣ್ಣಯ್ಯ ಆಚಾರ್ಯರು ಅಂತ ಹೆಸರು ಬಂದಿತ್ತು. ಅವ್ರು ಕರೆ ಅವ್ರು ಹೇಳ್ತಾರೆ ಅಂತ ಅಷ್ಟೇ ಸ್ವಲ್ಪ ನಂಬಿಕೆ, ಅವ್ರು ಹಾಗಿರೋ ಸುಳ್ಳುಗಳು ಹೇಳೋರಲ್ಲ, ಅವ್ರು ಯಾತಕ್ಕೆ ತಗೋ ಏನೋ ನಮ್ಮನಿಗೆ ಉಪವಾಸ ನಿಲ್ಲಿಸ್ಬೇಕು ಅಂತ ಪ್ಲಾನ್ ಮಾಡಿದ್ದಾರೆ ತಿಳ್ಕೊಂಡ್ರು ಫಸ್ಟ್. ಇಲ್ಲ ಅಂತ ಗೊತ್ತಾಗ್ತಾ ಅವಳು ಬಿಡಲಿಲ್ಲ, ತಾವೇ ಸ್ವತಃ ಬಂದು ಇದಾರು ಮುಟ್ಟಾಗಿಲ್ಲಲ್ಲ ದೇವ್ರನ್ನ, ಕಳ್ಳ ಮುಟ್ಟಿದ್ದಂತ ಉಳಿದೋರು ಮುಟ್ಟಕ್ಕಾಗತ್ತಾ, ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಸ್ವತಃ ತಾವು ಬಂದಿರಂತೆ. ನೋಡ್ತಾರೆ ಸಮಗ್ರಿ ಒಂದು ಚೂರು ಇದಾಗಿಲ್ಲ, ಆಭರಣಗಳು ಬೇರೆ ಪದಾರ್ಥ ಹೋಗಿದೆ ಸಿಗಿ, ಅದ್ಯಾವುದು ಸಿಕ್ಕಿಲ್ಲ, ಇದು ಮಾತ್ರ ಪೂರ್ತಿ ಸಿಕ್ತಂತೆ, ಒಂದು ಚೂರು ಮಿಸ್ ಆಗದೇನೆ. ಭಾರಿ ಖುಷಿಯಾಗೋಯ್ತು. ದೇವರು ತಗೊಂಡು ಬರ್ತಾರೆ, ಅಲ್ಲಿ ಸ್ನಾನ ಮಾಡಿ ದೇವರು ತಗೊಂಡು ಬರ್ತಾರೆ ಮಠಕ್ಕೆ. ಅಷ್ಟೊತ್ತಿಗೆ ಭಾರಿ ಸುಸ್ತಾಗಿರ್ತಾರೆ. ಇದು ಒಂದು ಸೂಚನೆ, ರಾಮದೇವರು ಕಳೆದಿದ್ದಾಗ ಉಪವಾಸ ವ್ರತ ಮಾಡಿದ್ದರ ಫಲ ಅವ್ರು ಸಿಕ್ಕಾಗಾಯ್ತು. ಉಪವಾಸ ವ್ರತ ಮಾತ್ರ ಪಡೆದ ಫಲ ರಾಮಾಯಣದಲ್ಲಿ ಆಗೋದೇ ಹಾಗೆ, ಸೀತಾದೇವಿನ ಹುಡ್ಕೊಂಡು ಹೋಗ್ತಾರೆ, ಎಲ್ಲೂ ಸಿಗೋದಿಲ್ಲ, ಕಪಿಗಳು ಪ್ರಾಯೋಪಿಯ ಸಿಕ್ಕಿಡ್ತಾರೆ, ಆಗ ಸಂಪಾತಿ ಹೇಳ್ತಾರೆ ಇಲ್ಲಿ ಸೀತಾದೇವಿ ಗುರುತು ಸಿಕ್ಕೋದು ಆಗ ಅವ್ರಿಗೆ. ಉಪವಾಸ ವ್ರತಕ್ಕೂ ದೇವರು ಸಿಗೋದಕ್ಕೂ ಸಂಬಂಧ ಇದೆ ಅಂತ ಅರ್ಥ. ಉಪವಾಸ ವ್ರತಕ್ಕೂ ಉಪವಾಸ, ದೇವರ ಹತ್ರ ಕೊಡೋದು ಅಂತ ಹೇಳಿಲ್ಲ, ಹತ್ರ ಕೂತ ದೇವರು ಸಿಕ್ಕೇ ಸಿಗ್ತಾನೆ. ಏಕಾದಶಿಯಾದಿಗಳಿಗೆ ಮಹತ್ವ ಇರೋದು ಹಾಗೆ, ದೇವರು ಕಳೆದಾಗ ಸಿಗೋದು, ಬಿಂಬರೂಪಿ ಪರಮಾತ್ಮ ಕಾಣೋದಕ್ಕೆ ಉಪವಾಸ ವ್ರತ ಒಂದು ಶ್ರೇಷ್ಠ ಸಾಧನೆ. ಅದನ್ನ ಯೋಗಾಂಗದಲ್ಲಿ ಒಂದದು ಉಪವಾಸ ವ್ರತ ಅನ್ನೋದು, ಯೋಗಗಳ ಸಿದ್ಧಿಗೆ ಒಂದದು. ಇವತ್ತು ಯೋಗಾಸನ ಹಾಕೋರಿಗೆ ಆ ಹೆಸರೇ ಬಂದಿಲ್ಲ, ಅದರಿಂದ ನಿಜವಾದ ಯೋಗ ಆಗೋದಿಲ್ಲ. ಉಪವಾಸ ವ್ರತ ಯೋಗಾಸನಕ್ಕೆ ಯಾರು ಕ್ಲಾಸ್ ಶುರು ಮಾಡಿದರೆ, ಯಾರು ಬಂದರೆ ಮೊದಲು ಹೇಳಬೇಕಾದ ಉಪವಾಸ ವ್ರತ ಏಕಾದಶಿ ಮಾಡಿ, ಮಾಡೋದಿಲ್ಲ ಅಂದರೆ ಯೋಗ ಸಿದ್ಧಿ ಆಗೋ ಚಾನ್ಸಸ್ಸೇ ಇರೋದಿಲ್ಲ. ಅದಾಯಿತು, ಕರೆದರು, ಭಾರಿ ಖುಷಿಯಾಯಿತು. ಸ್ವಾಮಿ ತುಂಬ ಸುಸ್ತಾಗಿದೆ ಅಷ್ಟೊತ್ತಿಗೆ, ಅಷ್ಟಿನ ಆಶ್ರಮನೇ ಕೊಡಬೇಕು ಆ ಸ್ಥಿತಿಗೆ ಬಂತು. ಆ ತುಂಬ ಸುಸ್ತಾಗಿದ್ರು, ಇನ್ನು ಇದಾದ ಮೇಲೆ ಎಲ್ಲ ಇದಾಗುತ್ತಲ್ಲ ರೋಗ ಸುಸ್ತಿ, ಅದೆಲ್ಲ ಲೌಕಿಕ ಕಾರಣಗಳು. ಇನ್ನು ಆಧ್ಯಾತ್ಮಿಕಗಳು ಒಳಗೆ ಆಯುಷ್ಯ ಮುಗಿದಿದೆ ಅವ್ರದ್ದು ಅಷ್ಟೊತ್ತಿ, ಆಯುಷ್ಯ ಮುಗಿದಿದ್ದು ಭಗವತ್ ಸಂಕಲ್ಪ ಮುಗಿದೋಗಿತ್ತು. ಈ ಮೂಲಕ ಪ್ರಾರಬ್ಧ ಕಳಿಬೇಕಾಗಿತ್ತು, ಅವ್ರಿಗೆ ದೇವರ ಸೇವೆ ಮಾಡಿ ಪ್ರಾರಬ್ಧ ಕಳಿಬೇಕಾಗಿತ್ತು. ಅಷ್ಟೊತ್ತಿಗೆ ಯಾರಿಗೆ ಕೊಡೋದು ಯೋಚನೆ ಮಾಡಿದಾಗ ಅವ್ರು ಎಷ್ಟು ಯೋಚನೆ ಮಾಡ್ತಾರೆ ನೋಡಿ, ಇವತ್ತಿನ ಆಶ್ರಮ ಕೊಡೋದಕ್ಕೂ ಅದಕ್ಕೆ ಎಷ್ಟು ವ್ಯತ್ಯಾಸ ಇದೆ ಸಾಕ್ಷಿ. ಅವ್ರು ಹೇಳಿದ್ರಂತೆ, ಇನ್ನು ಯಾರಿಗೂ ದೇವರಿಲ್ಲ, ಕಳೆದೋ ದೇವರು ಮೊದಲು ಕಂಡಿದ್ದು ದೌರತ್ತ ಪುರುಷೋತ್ತಮಾಚಾರ್ಯರೇ, ಅವರಿಗೆ ಪೀಠ. ಅದು ಹೇಗೆ ಲಿಂಕ್ ಇರಬೇಕಾದ್ರೆ, ಆಗ ಅದು ಯಾರು ಆಕ್ಷೇಪಣೆ ಮಾಡೋ ಚಾನ್ಸಸ್ಸೇ ಇರೋದಿಲ್ಲ. ಅರ್ಹತೆಯಿಂದ ತಗೊಂಡಾಗ ಲೆಕ್ಕ, ಅದರಿಂದ ಅರ್ಹತೆಯಿಂದ ತಗೊಳ್ಳೋದು ಬೇರೆ, ಯಾವುದೋ ಕಾರಣದಿಂದ ತಗೊಳ್ಳೋದು ಬೇರೆ. ಅವರಿಗೆ ಆಶ್ರಮ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಶ್ರಮ ಕೊಟ್ಟು ಹೇಳಿದ್ರೆ, ನಿಮ್ಮಿಂದ ದೇವರು ಸಿಕ್ಕರು ಅಂತಂದ್ರಂತೆ. ಅವ್ರು ಹೇಳ್ತಿಲ್ಲ, ನಿಮ್ಮ ತಪಸ್ಸಿನ ಸಿದ್ಧಿ ಫಲಿಸ್ತು, ನಮ್ಮ ದೇವರು ಕಾಣ ಯೋಗ ಬಂತಷ್ಟೇ. ನಾ ಬಂದು ವಾರ ಸಿಕ್ಕಿದ್ದಿಲ್ವಲ್ಲ, ಬಂದಷ್ಟೇ ಸಿಕ್ಕಿದ್ರೆ ಪರ್ಲಿ, ಒಂದು ವಾರ ಆಗಲಿಲ್ವ, ಸೊ ನಿಮ್ಮ ತಪಸ್ಸಿನ ಫಲ ಈ ರೀತಿ ಕಂಡಿದೆ ಅಂತ ಅವರು ಅದಕ್ಕೆ ವಿನಯ ಅಂತ ಕರೀತಾರೆ. ನಿಮ್ಮಿಂದ ಸಿಕ್ತು ಅಂತ ಅವರು, ನಿಮ್ಮಿಂದ ಸಿಕ್ತು ಅಂತ ಅವರು. ಇವತ್ತಾದರೆ ನಮ್ಮಿಂದ ಸಿಕ್ತು ಅಂತ ಶುರು ಮಾಡೋ ಪದ್ಧತಿ. ನಮ್ಮಿಂದ ಆಯಿತು ಅಂದರೆ ಅದು ಅಹಂಕಾರ, ನಿಮ್ಮಿಂದ ಆಯಿತು ಅಂದರೆ ವಿನಯ, ದೇವರಿಂದ ಆಯ್ತು ಅಂದರೆ ಅಧ್ಯಾತ್ಮ. ಆ ದೃಷ್ಟಿಯಿಂದ ದೇವರ ಅನುಗ್ರಹ ಚಿಂತನೆ ಮಾಡಿ ಅವರಿಗೆ ಕೊಟ್ಟು ಶ್ರೀ ಸತ್ಯಧರ್ಮ ತೀರ್ಥರು ಅಂತ ಹೇಳಿ ಹೆಸರಿಟ್ಟಿದ್ದಾರೆ. ಅವತ್ತು ವೃಂದಾವನಸ್ಥರ ಆಗಿಬಿಡ್ತಾರೆ ಸತ್ಯವರ ತೀರ್ಥರು. ಅದೇ ಇದರಲ್ಲಿ ಬಹುಶಃ ಇತಿಹಾಸದಲ್ಲಿ ದೇವರಿಗೋಸ್ಕರ ಪ್ರಾಣತ್ಯಾಗ ಮಾಡಿದ ವಿಶಿಷ್ಟವಾದ ಕೀರ್ತಿ ಅವರದಾಯಿತು. ಈ ಉಳಿದವರು ಅರ್ಥ ಮಾಡ್ಕೋಬೇಕಲ್ಲ, ದೇವರು ಯತಿಗಳು ಅಂದ್ರೆ ಹೇಗಿರ್ತಾರೆ, ಅವರಿಗೆ ನೋವಾದರೆ ಏನಾಗುತ್ತೆ ಮನಸ್ಸು, ಅವರಿಗೆ ನೋವಾಗೋದು ಇನ್ನೇನು ಮಾಡಿದ್ರು ಅಲ್ಲ, ಗ್ರಂಥಗಳು ಹೋದರೆ ದೇವರು ಹೋದರೆ ಇನ್ಯಾವುದು ಹೋದ್ರು ನೋವಲ್ಲ ಅವರಿಗೆ. ಅದಕ್ಕೋಸ್ಕರ ಆಶ್ರಮ ತಗೊಂಡಿರ್ತಾರೆ ಅವರು, ಅಧ್ಯಯನಕ್ಕೋಸ್ಕರ ಗ್ರಂಥಗಳು, ಪೂಜೆಗೋಸ್ಕರ ದೇವರು. ಅವೆರಡಿಲ್ಲದ ಅವರು ಪ್ರಾಣ ಬಿಟ್ಟಾಗೆ ಲೆಕ್ಕ ಅವರು ಸತ್ಯವರ ತೀರ್ಥರು. ಅದಕ್ಕೆ ಅವರ ಕೈಯಿಂದ ಆಶ್ರಮ ತಗೊಂಡವ್ರಿಗೆ ಅಷ್ಟು ಸಿದ್ಧಿ ಬಂತು. ಸತ್ಯಧರ್ಮ ತೀರ್ಥರು ದೊಡ್ಡವರಾಗಲೇ ಕಾರಣ, ಸತ್ಯವರ ತೀರ್ಥರ ಪೂರ್ಣಾನುಗ್ರಹಕ್ಕೆ ಪಾತ್ರರಾಗಿದ್ದೇ ಕಾರಣ ಆಯಿತು. ವಿಷ್ಣು ತೀರ್ಥರಿಗೆ ಹಾಗೆ ಮಾಡಿದ್ದಕ್ಕೆ ಎಷ್ಟು ಖ್ಯಾತಿ ಬಂತು. ವಿಷ್ಣು ತೀರ್ಥರು ಪೀಠಾಧೀಶರೇ ಆಗಲಿಲ್ಲ, ಪೀಠಾಧೀಶ ಸರಿಸಮನಾದ ಗೌರವ ಅವರಿಗೆ ಸಿಗುತ್ತೆ ಅಷ್ಟೇ. ಯಾಕೆ ಎಷ್ಟೋ ಪೀಠಾಧಿಗಳಿಗೆ ಗೌರವ ಸಿಗೋದಿಲ್ಲ, ಅಂತ ಗೌರವ ಅವರಿಗೆ ಸಿಗುತ್ತೆ. ವಿಷ್ಣು ತೀರ್ಥರು ಅಂತ ಹೇಳಿದರೆ ಅವರು ಕ್ರಾಂತಿ ಮಾಡಿದಂಥ ದೊಡ್ಡ ವಿದ್ವತ್ ವರೇಣ್ಯರವರು, ಇವರು ಹೀಗೆ ಆದರು. ಆ ಹೊತ್ತಿಗೆ ಗುರುಗಳ ವೃಂದಾವನ, ಅಲ್ಲದೆ ಸಂತೆಬಿದ್ರುಗಳ ವೃಂದಾವನವನ್ನು ಮಾಡ್ತಾರೆ, ಮುಂದೆ ಸಂಚಾರ ಕ್ರಮೇಣ ಶುರು ಮಾಡ್ತಾರೆ. ಆಗ ಮಠಗಳಿಗೆ ಆಸ್ತಿ ಅಂದರೆ ಇರ್ತಿರಲಿಲ್ಲ, ಇದ್ದು ಬದ್ದದ್ದು ಯಾವ ಈ ಥರ ಕಳತರ ಗಿಡತನ ಆಗ್ತಾ ಇದ್ದೇ ಹೊರತು ಹೆಚ್ಚಾಸ್ತಿ ಇದ್ದ ಕಾಲ ಅಲ್ಲ ಅದು. ಆದ್ದರಿಂದನೇ ವಿದ್ವಾಂಸರಿಗೆ ಬರಲಿಕ್ಕೆ ಅರ್ಹತೆ ಸಿಗ್ತಿತ್ತು. ಅದರಿಂದ ಓನ್ಲಿ ಡಿಸರ್ವಿಂಗ್, ದುಡ್ಡಿಲ್ಲ ಅಂದರೆ ಯಾರು ಪ್ರೆಸಿಡೆಂಟು ಅಧ್ಯಕ್ಷರು ಯಾರು ಆಗೋದೇ ಇಲ್ಲ. ಫುಲ್ ಇದ್ದಾಗ ಎಲ್ಲ ಶುರು, ಕಾಂಪಿಟೇಷನ್ ಶುರು ಆಗೋದು ಆವಾಗಲೇ. ಲೋಕದಲ್ಲಿ ಖಂಡಿತ ಮಠ ಶುರು ಮಾಡುವಾಗ ಯಾರು ಬಂದು ಬರೋದಿಲ್ಲ, ಬರೀ ಯಾರೋ ಒತ್ತಾಯ ಮಾಡಿ ಅಧ್ಯಕ್ಷರು ಮಾಡ್ತಾರೆ, ಒತ್ತಾಯ ಮಾಡಿ ಸೆಕ್ರೆಟರಿ ಮಾಡ್ತಾರೆ, ಹೆಸರಿಗೆ ಕೊಡ್ರಿ ಅಂತ ಏನೋ ಮಾಡ್ತಾರೆ, ಮನೆ ಮನೆಗೆ ಹೋಗ್ತಾರೆ, ಕಲೆಕ್ಟ್ ಮಾಡ್ತಾರೆ, ದುಡ್ಡು ಬರುತ್ತೆ, ಆಮೇಲೆ ಎಲೆಕ್ಷನ್ ಶುರುವಾಗುತ್ತೆ. ಬದಲು ಎಲೆಕ್ಷನ್ ಇಲ್ಲ, ಅದಕ್ಕೆ ಇಷ್ಟು ಸಂಸ್ಥೆ ಡೆವಲಪೇ ಆಗೋದಿಲ್ಲ. ಇದು ನಿತ್ಯ ನಡೀತಿರೋ ವ್ಯವಸ್ಥೆಗಳು, ಎಷ್ಟು ಕೂಡ ವ್ಯವಸ್ಥೆ ಅಥವಾ ಅವ್ಯವಸ್ಥೆ ಎರಡೂ ಒಂದೇನೆ. ಆ ದೃಷ್ಟಿಯಲ್ಲಿ ನಿಜವಾದ ಅದಕ್ಕೆ ಮಠದಲ್ಲಿ ಆಸ್ತಿ ಇರಬಾರದು ಅಂತ ಹೇಳ್ತಾರೆ. ಆಸ್ತಿ ಇತ್ತು ಅಂದರೆ ಇಂಥ ಒಂದು ಏನೋ ನಡೆದೇ ನಡೆಯುತ್ತೆ, ಯಾರಾದರೂ ಕಡದೇ ಕಡಿತಾರೆ, ಅದು ಕಡಿಯೋಂತಾರೇ ಬರ್ತಾರೆ, ಎರಡರಲ್ಲೊಂದು ಕಡಿತಾರೆ ಕಡದಂತೆ ಬರ್ತಾರೆ. ಆಸ್ತಿ ಮಠಕ್ಕೆ ಯಾರು ಕಾಣಿಕೆ ಯಾತಕ್ಕೆ ಕೊಡ್ತಾರೆ ಅಂದರೆ ವಿದ್ವಾಂಸರಿಗೆ ನೇರ ಹುಡುಕಿಕೊಡೋದು ತಮಗೆ ಆಗೋದಿಲ್ಲ, ಅವ್ರಿಗಾದರೆ ಗೊತ್ತಿರುತ್ತೆ ಅಂತೇಳಿ. ಇವತ್ತು ಯಾರೋ ಹಾಸ್ಪಿಟಲ್ ಕಡಿಸಿ ಯಾತಕ್ಕೂ ಡಾಕ್ಟರ್ ಅಪಾಯಿಂಟ್ ಮಾಡ್ತಾರೆ, ತನಗೆ ಕೊಡೋಕ್ಕೆ ಬರೋದಿಲ್ಲ, ಅವ್ರು ಕೊಟ್ಟು ಉಪಯೋಗ ಮಾಡಲಿ ಅಂತ ಕೊಡ್ತಾನೆ ಹೊರತು ತಾವು ಸ್ವಂತಕ್ಕೆ ಕೊಡೋದಲ್ಲಿ ಯಾರು ಕೊಡೋನು. ಸ್ವಂತಕ್ಕೆ ಕೊಟ್ಟರೆ ದುರುಪಯೋಗ ಆಗುತ್ತೆ ಹೊರತು ಎಲ್ಲದಕ್ಕಲ್ಲ. ನಾವು ಮಾಡಲಾಗದ್ದನ್ನು ತಿಳಿದವರು ಮಾಡ್ತಾರೆ ಅಷ್ಟೇ. ಯಾವುದೇ ದಾನ ಧರ್ಮದ ಮುಖ್ಯ ಉದ್ದೇಶ ಅಂದರೆ ಇವತ್ತು ಕಮಿಟಿ ಮಾಡಿ ಸರ್ಕಾರ ಮಾಡೋ ಹಾಗೆ ನಾವೆಲ್ಲ ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಸಂಸ್ಥೆಗಳಿಗೆ ಕೊಡೋ ಉದ್ದೇಶನೇ. ಆ ದೃಷ್ಟಿಯಿಂದ ಸತ್ಯಧರ್ಮ ತೀರ್ಥರು ಮುಂದೆ ಬೆಳೆಸಬೇಕಾಯ್ತು, ಸಂಚಾರವನ್ನು ಮಾಡ್ತಾರೆ. ಇಡೀ ಸಮಗ್ರ ಭರತಖಂಡವನ್ನು ಸಂಚಾರ ಮಾಡ್ತಾರೆ. ಆ ಸ್ಥಿತಿಯಲ್ಲೂ ಕೂಡ ಹೆಚ್ಚಾಗಿ ತಮಿಳುನಾಡು ಸಂಚಾರ ಮಾಡ್ತಾರೆ, ಕುಂಭಕೋಣಾದಿ ಪ್ರಾಂತದಲ್ಲೇ ಇರ್ತಾರೆ, ಅನೇಕ ಕಡೆ ಹೋಗ್ತಾರೆ. ಅರಣಿ ಗ್ರಾಮಕ್ಕೆ ಹೋದ್ರಂತೆ ಸಂಚಾರ ಮಾಡ್ತಾ ಮಾಡ್ತಾ. ಅದು ತಮಿಳುನಾಡಿನ ಪ್ರದೇಶ ಅರಣಿ ಅಂತ ಇವತ್ತಿಗೂ ಪ್ರಸಿದ್ಧವಾದ ಅರಣ್ಯ ರಾಜ ಅಂತ ಸಂಸ್ಥಾನ ಅದು, ಆಗಿನ ಕಾಲಕ್ಕೆ ದೊಡ್ಡ ಸಂಸ್ಥಾನ ಅದು. ಅಲ್ಲಿ ಹೋದಾಗ ಬರಗಾಲ ಬಿದ್ದಿತ್ತು, ಅಲ್ಲಿ ಹೋದ ಕಾಲಕ್ಕೆ ಹೋದಾಗ ಬರಗಾಲ ಬಿದ್ದಿತ್ತು, ತುಂಬ ಜನ ಕಷ್ಟಪಡ್ತಾ ಇದ್ರು. ದೊಡ್ಡವರು ಲಕ್ಷಣ ನೋಡಬೇಕು, ಇವರು ದ್ವಾರಗಾಲ ಬೂದ ಮೇಲೆ ಹೇಳ್ಕಳಿಸಿ ಎಂಬುದು ಸಾಮಾನ್ಯ ಪದ್ಧತಿ ಇದು. ಅಲ್ಲಿ ನೀರಿಲ್ಲ ನಾವು ಬರೋದಿಲ್ಲ ಅಂದ್ಬಿಡ್ತಾರೆ, ಅದೇ ಪದ್ಧತಿ ಸಾಮಾನ್ಯ. ನೀರಿಲ್ಲ ನಾವು ಬರೋದು, ಅನುಕೂಲ ಇಲ್ಲ ಬರೋದಿಲ್ಲ, ಮೊದಲೇ ಹೇಳಿದ್ರು ಒಳ್ಳೆ ಕೆಲಸ ಮಾಡಿದೆ ಅಂದ್ಬಿಡ್ತಾರೆ ಅಷ್ಟೇ. ಇವ್ರು ಹಾಗಲ್ಲ, ಅಲ್ಲಿ ಹೋದ ಮೇಲೆ ಹೌದಾ ನಾವು ಇಲ್ಲೇ ಇರ್ತೀವಿ ಅಂತ ಹೇಳಿದ್ರು, ಇಲ್ಲೇ ಇರ್ತೀವಿ. ಒಂದು ವರ್ಷ ಅಲ್ಲೇ ಇದ್ದರಂತ ಪ್ರತಿನಿತ್ಯ ಮಠದ ಯಾರು ವಿದ್ವಾಂಸರೆಲ್ಲ ಮಠ ಕೊಡಕ್ಕೆ ಬರಬೇಕು. ಇದು ಯಾವಾಗಲೂ ಕೂಡ ಡಿಸರ್ವಿಂಗ್ ಪೂರ್ಣ ಹುಡುಕಿ ಕೊಡ್ತಾರಲ್ಲ, ಹಾಗೆ ಅರ್ಹತೆ ಇದ್ದವರಿಗೆ ಕೊಡೋದು ಹೇಗೆ. ದಾನ ಧರ್ಮಗಳಲ್ಲಿ ಎರಡು ಮುಖ, ವೃದ್ಧಿ ಮಾಡೋದಕ್ಕೋಸ್ಕರ ಕೊಡೋ ದಾನ ಧರ್ಮಗಳು ಬೇರೆ, ಅದು ನಮ್ಮ ಒಳ್ಳೇದಕ್ಕೆ ಕೊಡೋದು. ಇನ್ನು ಇಲ್ಲದವರಿಗೆ ಕೊಡೋದು ಬೇರೆ, ಇಲ್ಲದವರಿಗೆ ಕೊಟ್ಟು ಉಪಯೋಗ ಮಾಡಿಕೊಂಡು ನಮಗೆ ಬರುತ್ತೆ, ಇದು ಕೂಡ ಇನ್ವೆಸ್ಟ್ಮೆಂಟ್ ಇದ್ದಾಗಿರುವಂಥದ್ದು. ಸೊ ಎರಡು ರೀತಿ ದಾನವನ್ನು ಮಾಡಬೇಕು ನಾವು, ಎರಡು ರೀತಿ ದಾನವನ್ನು ಮಾಡಬೇಕು. ಅದರಲ್ಲಿ ಒಂದು ದಾನದ ಉದ್ದೇಶ ಇದು, ಇನ್ನೊಂದು ದಾನದ ಉದ್ದೇಶ ಇದು. ಆ ದೃಷ್ಟಿಯಿಂದ ಮಠಕ್ಕೆ ಕೊಡೋದು ದೊಡ್ಡದಲ್ಲ, ಮಠದಿಂದ ಅನ್ನ ಹಾಕ್ತಾರೆ. ಈಗ ಮಠಮಾನ್ಯಗಳ ಮಹತ್ವ ಗೊತ್ತಾರೆ. ಮಠಮಾನ್ಯಗಳು ಅಂತ ಹೇಳಿದರೆ ಕೆಲವು ಜನಕ್ಕಾಗಲ್ಲ, ಇಡೀ ವಿದ್ವಾಂಸ ವೃಂದಕ್ಕೇನೆ ಊರೂರಿಗೇನೆ ಅನ್ನ ಹಾಕಬೇಕು ಅಂದರೆ ಸಾಮಾನ್ಯವಾದ ರಾಘವೇಂದ್ರ ಸ್ವಾಮಿಗಳು ಹಾಗೆ ಮಾಡಿದ್ದು. ತಂಜಾವೂರ 12 ವರ್ಷಗಳ ಕಾಲ ಇದೀ ರಾಜನಿಗೆ ಅನ್ನ ಹಾಕಿದಂಥವ್ರು, ರಾಜ್ಯಕ್ಕೆ ಅನ್ನ ಹಾಕಿದ ರಾಘವೇಂದ್ರ ಸ್ವಾಮಿಗಳು. ಅದಕ್ಕೆ ಮಠಮಾನ್ಯಗಳು ಬೆಳಿಲಕ್ಕ ಶುರುವಾಯಿತು, ಮಠಮಾನ್ಯಗಳು ಡೆವಲಪ್ ಆತಕ್ಕಾಯಿತು ಅಂದರೆ ಇಂಥ ಸಾರ್ಥಕ ಕೆಲಸ ಮಾಡ್ತಾರೆ ಅವರು ಅನ್ನೋ ಭಾವನೆಯಿಂದ ಜನಗಳು ಲೌಕಿಕವಾಗಿ ಶ್ರದ್ಧೆ ಬರೋದು ಬೇರೆ, ಆಧ್ಯಾತ್ಮಿಕ ಶ್ರದ್ಧೆ ಬರೋದು ಬೇರೆ. ಲೌಕಿಕ ಶ್ರದ್ಧೆ ಬರಬೇಕಾದ್ರೆ ಇಂಥ ಜನೋಪಕಾರಿ ಕಾರ್ಯಗಳಿಂದ ಜನಕ್ಕೆ ಗೌರವ ಬರುತ್ತೆ. ಆಧ್ಯಾತ್ಮ ಬರಬೇಕಾದ್ರೆ ಶಾಸ್ತ್ರಜ್ಞಾನದಿಂದ ಬರುತ್ತೆ. ಶಾಸ್ತ್ರ ಪಾಂಡಿತ್ಯಾದಿಗಳು ವಾದಿಜಯ ಮತ್ತೆ ಮಾಡ್ತಾ ಮಾಡ್ತಾ ಹೋದಂತೆ ಅವರ ಆಧ್ಯಾತ್ಮಿಕ ಶಕ್ತಿ ಗೊತ್ತಾಗುತ್ತೆ. ಈ ರೀತಿಯಾದ ಲೋಕೋಪಕಾರ ಕಾರ್ಯ ಮಾಡಿದಾಗ ಜನಗಳಿಗೆ ಈ ನಂಬಿಕೆ ಬರುತ್ತೆ. ಇವತ್ತು ಎರಡು ಮಿಸ್ ಆದರೆ ಇರುವ ಪೂರ್ತಿ ನಂಬಿಕೆ ಹೊಟ್ಟು ಬೇರೆ ಕಡೆ ಹೊರಟುಬಿಡ್ತಾರೆ ಜನಗಳು. ಇವತ್ತು ಅಂತ ಅನಾಹುತವಾದ ಕಾಲ ಇದು, ಅಂತ ಒಂದು ವರ್ಷ ಕಾಲ ಅಲ್ಲೇ ಇದ್ರು. ಆಗ ಸಂಚಾರ ಮಾಡ್ತಾ ಮಾಡ್ತಾ ಹೊರಟು ಅಲ್ಲೇ ಒಂದು ಪ್ರಸಂಗ ಬಂದಂತೆ. ಅವ್ರು ಎಷ್ಟು ಬುದ್ಧಿವಂತರಾಗಿದ್ದು ಸ್ವಾಮಿಗಳು, ಎಷ್ಟು ವಿಶಿಷ್ಟವಾದ ಸಿದ್ಧಿ ಬಂದಿತ್ತು ಒಂದು ನಿದರ್ಶನ. ಅಲ್ಲಿ ರಾಜ ಒಬ್ಬ ಏನ್ ಮಾಡ್ತಾನೆ, ಇನ್ನೊಂದು ಆ ಕಡೆಗೆಲ್ಲ ರಾಜರು ಅಂತ ಹೇಳಿದರೆ ಇವತ್ತು ಅನೇಕ ಇವತ್ತು ಸ್ಟೇಟ್ಗಳು ಹಾಗೋ ಆಗ ರಾಜ್ಯಗಳು ಹಾಗೆ ಪ್ರತ್ಯೇಕ ರಾಜ್ಯಗಳು ಸುತ್ತಮುತ್ತ ಇದರಲ್ಲೇ ಒಂದು 10-20 ರಾಜ್ಯಗಳು ಇರ್ತಾ ಇತ್ತು. ಇನ್ನೊಬ್ಬ ರಾಜನ ಹತ್ರ ಹೋದರು, ಒಳ್ಳೆ ಪೂರ್ವವಾದ ರೀತಿಯ ಸೇವೆ ಮಾಡಿದ, ಭಿಕ್ಷೆ ಮಾಡಿಸಿದ, ಭಾರಿ ವೈಭವ ಮುಗಿದೋಯ್ತು. ಅವನಿಗೆ ಮಕ್ಕಳಾಗಿರಲಿಲ್ಲ, ಅಲ್ಲಿ ಸಂತತಿ ಇರಲಿಲ್ಲ. ಆಗ ಯಾರೋ ಹೇಳಿದರು, ಸ್ವಾಮಿಗಳು ಹೇಳ್ತಾರೆ ದೊಡ್ಡ ಜ್ಞಾನಿಗಳವರು ಅಂತ ಹೇಳಿದರು. ಸ್ವಾಮಿಗಳು ಏನು ಮಾಡಿದ್ರಾಗ, ಆಯಿತು ನಾನು ನಿರ್ಣಯ ಪ್ರಶ್ನೆ ನೋಡೋಣ ಅಂತ ಹೇಳಿದರು. ಇದು ಪದ್ಧತಿ, ಏನೇ ಒಂದು ದೊಡ್ಡ ಸಮಸ್ಯೆಗಳು ಬಂದಾಗ ತಾತ್ಪರ್ಯ ನಿರ್ಣಯವನ್ನು ಪ್ರಶ್ನೆ ಕೇಳೋದು ಒಂದು ಪದ್ಧತಿ. ಇವತ್ತಿಗೂ ಕೂಡ 100% ಸರಿಯಾದ ಉತ್ತರ ಕೊಡ್ತಕ್ಕಂಥ ಅಪೂರ್ವವಾದ ಗ್ರಂಥ ಮಹಾಭಾರತ ತಾತ್ಪರ್ಯ ನಿರ್ಣಯ. ಮಹಾಭಾರತ ತಾತ್ಪರ್ಯ ನಿರ್ಣಯಂ ಸಂಶಯ ಛಿದಂ ಅಂತ ಕರೀತಾರೆ. ಪ್ರಶ್ನೆ ತೆಗೆದು ಸ್ವಾಮಿಗಳು ತೆಗೆಸಿದ್ರು, ತೆಗೆಯಿಂದ ತೆಗೆದ್ರು, ನೋಡಿದರೆ ಒಂದು ಶ್ಲೋಕ ಬಂತು. ನಾವೆಲ್ಲ ಕೇಳೋ ನಿತ್ಯ ಹೇಳೋ ಶ್ಲೋಕನೇ ಅದು, ಸಪುತ್ರ ಮಿತ್ರ ಬಾಂಧವೋ ವಿನಾಶ ಮಾಶು ಯಾಶ್ಯಸಿ. ಈ ಶ್ಲೋಕ ಬಂತು, ಗೊತ್ತಲ್ಲ ಅರ್ಥ ಗೊತ್ತಲ್ಲ ಅದಕ್ಕೆ. ಪುತ್ರ ಮಿತ್ರ ಬಂಧು ಬಾಂಧವ ಸಮೇತನಾಗಿ ಬೇಗ ಸತ್ತು ಹೋಗ್ತಿ ಅಂತ ಅರ್ಥ. ಇನ್ನು ಕೇಳಿದ್ರೆ ಎಷ್ಟು ಖುಷಿ ಪಡಬೇಕು, ಬಾತ್ ಕೇಳಿಬಿಟ್ರೆ ಮಕ್ಕಳಾಗ್ತಾರ ಅಂತ ಕೇಳಿದ್ರೆ ಮಕ್ಕಳು ಸಾಯ್ತಾರೆ ಅಥವಾ ಇನ್ನೇನು ಮಾಡಬೇಕು ಪಾಪ. ಇದು ಬಂದೆಲ್ಲ ವಿದ್ವಾಂಸ ಏನು ಮಾಡಿದ್ರು, ಹೇ ಹಾಳಾಗುತ್ತೆ ಉಪಯೋಗ ಇಲ್ಲ, ನಿಮ್ಮ ಮಕ್ಕಳಾಗೋದಿಲ್ಲ ಅಲ್ಲ ನೀನು ಬದುಕೋದಿಲ್ಲ ಅಂತ ರಿಸಲ್ಟ್ ಹೇಳಿಬಿಟ್ರೆ ತಕ್ಷಣ. ಇಂಥ ಅರ್ಥ ಹೇಳೋದಕ್ಕೆ ಸಂಸ್ಕೃತ ಬಂದರೆ ಸಾಕು. ಆಗ ಸ್ವಾಮಿಗಳು ಹೇಳ್ತಾರೆ, ಇಲ್ಲ ಭಾಳ ಒಳ್ಳೆಯ ಪ್ರಶ್ನೆ ಬಂದಿದೆ, ಒಳ್ಳೆ ಸರಿ ಆಚಾರ ಅನುಗ್ರಹ ಮಾಡಿದ್ದಾರೆ, ನೀನು ವರ್ಷದೊಳಗೆ ಮಗ ಆಗ್ತಾರೆ ಅಂತ ಹೇಳ್ಬಿಟ್ರು. ಬಂದಿರೋ ವಾಕ್ಯ ಅದು, ಇವ್ರ ಅರ್ಥ ಹೇಳ್ತಿರೋದು ಹೀಗೆ. ಇದ್ರ ಅರ್ಥ ಯಾತಕ್ಕೆ ಹೇಳ್ತಾರೆ, ಸಾಮಾನ್ಯ ನೋವಾಗಬಾರ್ದು ಅಂತ ಹೇಳೋ ಪದ್ಧತಿ, ಮನಸ್ಸಿಗೆ ಖೇದ ಆಗಬಾರ್ದು, ಎಷ್ಟು ಸೀರಿಯಸ್ ಆಗಿದ್ರು ಕೂಡ ಪರವಾಗಿಲ್ಲ ಅಂತ ಡಾಕ್ಟರ್ ಹೇಳ್ತಾರಲ್ಲ ಆ ಟೈಪ್. ಆದರೆ ಇಲ್ಲಿ ಹಾಗಲ್ಲ, ಇವ್ರು ಹೇಳಿದರು ಆದ್ರೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಯಾಕೆ ಅಂತೆ, ಪರಿಶಿಷ್ಟ ಇದ್ರು ಎಷ್ಟು ಕಾಮನ್ ಸೆನ್ಸ್ ಬೇಕು ಅಂತ ಗೊತ್ತಾಗುತ್ತೆ. ಅಲ್ಲಿರೋದೇನು ಹಿಂದಿನ ಶ್ಲೋಕ ಏನು, ನಚೇತ್ ಪ್ರದೇಶಿ ಪ್ರಿಯಾಂ ರಘುತ್ತಮಸ್ಯ. ನೀನು ಸೀತೆಯನ್ನ ರಾಮನಿಗೆ ಒಪ್ಪಿಸದೆ ಹೋದ್ರೆ ಸಪುತ್ರ ಮಿತ್ರ ಬಾಂಧವ ವಿನಾಶ ಮಾಸಿ, ಆ ಕಂಡೀಷನ್ ಇದೆ ಹಿಂದುಗಡೆ. ರಾಮದೇವರಿಗೆ ಸೀತೆಯನ್ನು ಒಪ್ಪಿಸದೆ ಹೋದ್ರೆ ನಿನಗೆ ಸಪುತ್ರ ಮಿತ್ರ ಬಾಂಧವನಾಗಿ ಬೇಗ ಸಾಯ್ತಿ ಅಂತಿರೋದು. ರಾಜ ಈ ಪ್ರಶ್ನೆ ಯಾವಾಗ ಕೇಳ್ತಿದ್ದಾನೆ, ದೊಡ್ಡ ಸೇವೆ ಮಾಡಿಸಿದ್ದಾನೆ ಪಾಪ, ಅಪಾರವಾದ ಕಾಣಿಕೆ ಕೊಟ್ಟಿದ್ದಾನೆ, ಭಿಕ್ಷೆ ಮಾಡಿಸಿದ್ದಾನೆ, ಎಲ್ಲ ಮಾಡಿದ್ದಾನೆ, ಡೆರ್ಫೋರ್ ಕೊಟ್ಟ ಅಂತ ಆಯ್ತಲ್ಲ. ಈಗ ಅಂದಮೇಲೆ ಇನ್ನು ಉದ್ಧಾರ ಆಗೋ ಪ್ರಶ್ನೆನೇ ಹೊರತು ನಾಶ ಆಗೋ ಪ್ರಶ್ನೆ ಇಲ್ಲ. ಇದು ಕಾಮನ್ ಸೆನ್ಸ್ ಬೇಕು. ಸರಿ ಅರ್ಥ ಇಲ್ಲಿದೆ, ಅದರೊಳಗೆ ಅರ್ಥ ಅಲ್ಲೇ ಇದೆ ಅಂತ ತೋರಿಸ್ತಾರೆ. ಸಪುತ್ರ ಮಿತ್ರ ಬಾಂಧವ ವಿನಾಶಂ ಓದಿಬಿಟ್ರೆ ಎಲ್ಲರೂ ಕೂಡ, ವಿನಾಶಂ ಅಲ್ಲ ವಿನಾ ಬಿಡಿಸ್ಬೇಕು ಅಲ್ಲಿಗೆ. ಶಂ ಆಶು ಯಾಶ್ಯಸಿ, ಅದರೊಳಗೆ ತೋರಿಸಿದ್ರು. ನೀನು ವಿನಾ, ವಿ ಅಂದ್ರೆ ವಿಷ್ಣು ಅಂತ ಅರ್ಥ, ಡಿಕ್ಷನರಿಯಲ್ಲಿ ಬೇಕಾದ್ರೆ ಸಿಗುತ್ತೆ. ವಿ ಅಂದ್ರೆ ವಿಷ್ಣು, ವಿಪಕ್ಷಿ ಪರಮಾತ್ಮನೋ ಅಂತ ಕೋಶ. ವಿ ಅಂದ್ರೆ ವಿಷ್ಣು ಅಂತ ಹೆಸರಿದೆ. ವಿಷ್ಣು ವಿನಾ ಅಂದ್ರೆ ವಿಷ್ಣುನ, ವಿಷ್ಣು ಅನುಗ್ರಹದಿಂದ ನೀನು ಸಪುತ್ರ ಮಿತ್ರ ಬಾಂಧವ, ಪುತ್ರ ಮಿತ್ರ ಬಂಧು ಬಾಂಧವ ಸಮೇತನಾಗಿ ಶಂ ಸುಖವನ್ನ ಆಶು ಬೇಗನೆ ಕಾಣ್ತಿ. ಅದು ಬೇರೆ ಜೊತೆಗೆ ಎಷ್ಟು ಅರ್ಥ ಹೇಳ್ಬೇಕಾದ್ರೆ ಎಷ್ಟು ಬುದ್ಧಿವಂತಿಕೆ ಇರಬೇಕಾದ. ಈ ದೃಷ್ಟಿಯಲ್ಲಿ ಯಾರು ಮಂತ್ರ ಸೇವೆ ಮಾಡ್ತಿದ್ರಂತೆ, ರಾಯರು ಫಲವಂತರಾಗಿ ಕೊಡಬೇಕಾದ್ರೆ ಇದನ್ನು ತುಳಸಿ ಕೊಟ್ಬಿಟ್ರಂತೆ ಹೆಂಗಸರಿಗೆ. ಯಾರು ಕೇಳಿದ್ರು ಪಾಪ, ಅದ್ರ ಅಂಗಾರ ಬೇರೆ ಇತ್ತಂತೆ ತುಳಸಿ ಜೊತೆಗೆ. ಯಾ ಹೆಂಗ ಬುತ್ತೆ ಇದೆ ಸೇವೆ ಮಾಡೋದಕ್ಕೆ, ಯಾರು ಆಚಾರ ಕೇಳಿ ಹೇಳ್ತಾರೆ ನೋಡು ಅಂಗಾರ ಕೊಟ್ಟಿದ್ದಾರೆ ನಿನ್ನ ಗಂಡ ಹೋಗ್ತಾನೆ ಅಂತ ಹೇಳ್ಬೋದು. ಓದೋದ್ಕಂತೆ ಈ ಸಂಪತ್ತಿ ಸೇವೆ ಮಾಡಿ ರಾಯರ ಹತ್ರ ಶಾಪ ಕೊಡ್ತಾರೆ. ಯೋಚನೆ ಮಾಡಿ ಅರ್ಥ ಕಾಮನ್ಸೆನ್ಸ್ ಬೇಕೋ ಬೇಡ, ವಿತ್ ಡಿಕ್ಷನರಿ ಪ್ರಕಾರ ಅರ್ಥ ಹೇಳಿಬಿಟ್ಟು ಅವನು. ತಕ್ಷಣ ಇನ್ನೊಬ್ರು ತಿಳಿದವರು ಹೇಳಿದರು, ಓ ಭಾರಿ ಒಳ್ಳೆ ಸೂಚನೆಯಾಗಿದೆ, ನೀ ಯಾತಕ್ಕೆ ಸೇವೆ ಮಾಡಿ ಮಕ್ಕಳಾಗಬೇಕು ಸೇವೆ ಮಾಡಿ, ಭಾಳ ಸಂತೋಷ, ನಿಮ್ಮ ಮಗ ಒಳ್ಳೆ ತುಳಸಿ ಮಾಲೆ ಹಾಕ್ಕೊಳ್ಳೋ ಮಗ ಸಿಗ್ತಾನೆ. ಗೊತ್ತಾಯ್ತು ಅಂಗಾರ ಅಂಬುದು ಭಾಳ ಶ್ರೇಷ್ಠ ಲಕ್ಷಣ. ಆಚಾರ್ಯ ವಿಷ್ಣೋರ ಅಂಗಾರ ಶೇಷೇಣ ಯೋಂಗಾನಿ ಪರಿಮಾರ್ಜಯೇತ್ ದುರಿತಾನಿ ತಸ್ಯ ನಶ್ಯಂತಿ ವ್ಯಾಧಯ ಯಾಂತಿ ಖಂಡಶಃ. ಕೃಷ್ಣ ಆಚಾರ್ಯ ಹೇಳ್ತಾರ ಮಾತನ್ನು, ಅಂಗಾರ ಬಹಳ ಶ್ರೇಷ್ಠವಾದದ್ದು, ಧೂಪ ಅದು, ಧೂಪ ಶೇಷ ಅಂತ ಕರೀತಾರೆ, ಬಹಳ ಒಳ್ಳೇದಾಗತ್ತೆ, ಯತಿಯಾಗ ಮಗ ಹುಡ್ತಾನೆ ಅಂತ ಹೇಳಿದರು. ತಮಾಷೆ ಅಂತ ಇವ್ರ ಪ್ರಕಾರ ಇವರು ಸಾಯ್ಬೇಕಾಗಿತ್ತು ಪಾಪ, ಗಂಡ ಸಾಯ್ಬೇಕಾಗಿತ್ತು ಇವ್ರ ಪ್ರಕಾರ ಅಂತ ಮಗ ಹುಡ್ತಾರೆ. ಅದಕ್ಕೇನೆ ಇವತ್ತು ಒಂದೇ ರಿಸಲ್ಟ್, ಎಕ್ಸ್ರೇ ರಿಸಲ್ಟ್ ಓದ್ಬೇಕಾದ್ರೆ ಡಾಕ್ಟರ್ ಡಿಫ್ರೆನ್ಸ್ ಒಪಿನಿಯನ್ ಕೊಡ್ತಿರ್ತಾರೆ. ಕೆಲವರೆಲ್ಲ ಫ್ರಾಕ್ಚರ್ ಆಗಿದೆ ಅಂತ, ಕೆಲವರು ಆಗಿಲ್ಲ ಅಂತ, ಕೆಲವರು ಹೇರ್ಲೈನ್ ಫ್ರಾಕ್ಚರ್ ಅಂತ, ಕೆಲವರು ನೀವು ಯಾತಕ್ಕೆ ಹೇಳೋದೇ ಅಂದರೆ ಕನ್ಫ್ಯೂಷನ್ ಹೇಗೆ ಬರುತ್ತೆ ಅಂತ ಹೇಳೋದಕ್ಕೋಸ್ಕರ ಎಷ್ಟೋ ಸತಿ ಆಪೋಸಿಟ್ ಡಯಾಗ್ನೋಸಿಸ್ ಮಾಡ್ತಾರೆ. ಯಾವುದೇ ಯಾವುದೋ ಮಾಡ್ತಾರೆ, ನೆಗಡಿ ಕೆಮ್ಮಿ ದೊಡ್ಡ ಸೀರಿಯಸ್ ಟ್ರೀಟ್ಮೆಂಟ್ ಕೊಟ್ಬಿಡ್ತಾರೆ, ದೊಡ್ಡದಕ್ಕೆ ಯಾವುದೋ ಕೊಟ್ಟು ಕೊಂದಾಕ್ಬಿಡ್ತಾರೆ. ಅಂದರೆ ಬರೀ ಓದಿದ್ರೆ ಸಾಲದು, ಅದಕ್ಕೆ ಇನ್ಸೈಟ್ ಬರಬೇಕು, ವಿಷನ್ ಡೆವಲಪ್ ಆಗಬೇಕು. ಯಾವಾಗಲೂ ಜ್ಞಾನ ಬೇರೆ, ಪಾಂಡಿತ್ಯ ಬೇರೆ. ಪಾಂಡಿತ್ಯ ಓದಿದ್ರೆ ಯಾರು ತಯಾರು ಮಾಡಬೇಕು, 12 ವರ್ಷ ಯಾರನ್ನು ಬಾಯಿಪಾಠ ಹೊಡಿಸಿಬಿಡೋದು, ಬಿಡಕ್ಕೆ ಸಾಧ್ಯನೇ ಹೊಡಿಸಿಬಿಡ್ಬೋದು. ಆದರೆ ಇದು ಕೊಡೋದು ಇನ್ಸೈಟ್ ಕೊಡೋದು ಮಾತ್ರ ಎಲ್ರಿಗೂ ಬರೋದಿಲ್ಲ, ಸಾಧ್ಯ ಆಗೋದು ಯೋಗ್ಯತೆ ಇರಬೇಕಾದ್ರೆ. ಹೇಳೋರಿಗೆ ಯೋಗ್ಯತೆ, ಕೇಳೋರಿಗೂ ಯೋಗ್ಯತೆ ಇರಬೇಕು. ಈಗ ತಾತ್ಪರ್ಯ ನಮಗೆ ಅರ್ಥ ಆಗುತ್ತೆ ಅಂತ ಅಹಂಕಾರ ಹೋಗಿಬಿಡುತ್ತೆ. ಆ ಪ್ರಸಂಗ ನೋಡಿ, ಸೂಕ್ಷ್ಮತೆ ನೋಡಿ ತಿಳ್ಕೋಬೇಕು. ಅದಕ್ಕೆ ಹೇಳಲಿಲ್ಲ ಎಷ್ಟೋ ಸರ್ತೆ ದೊಡ್ಡ ವಿದ್ಯಮಾನ ತೀರ್ಥರಿದ್ರ ಬಗ್ಗೆ ಬಂದು ನಿಸ್ಸೀಮರು ಕೃಷ್ಣ ರಥ ಮಾಡಿಸ್ಬೇಕು ಬಿಡಬೇಕು ಪ್ರಶ್ನೆ ಮಾಡಿದರೆ ಒಳ್ಳೆ ಸೂಚನೆ. ಕಂಸ ವಸುದೇವ ದೇವಿಗೆ ರಥದಲ್ಲಿ ಕುಡಿಸಿ ಮೆರವಣಿಗೆ ಮಾಡ್ತಿದ್ದಾನೆ, ಕರೆಕ್ಟ್ ರಿಲೆವೆಂಟ್ ಪೋರ್ಷನ್ ಬಂದಾಗ ಒಪ್ಪಲೇಬೇಕಾಗ, ಏನು ಯೋಚನೆಯೇ ಇಲ್ಲ. ಅರ್ಥ ಆಯಿತು, ಖಂಡಿತ ಆಯ್ತು. ಇವತ್ತು ಎಷ್ಟು ದಿವಸ ಆಗುತ್ತೆ, ಆಗೋಬಿಟ್ಟು 25 ವರ್ಷ 30 ವರ್ಷ ಆಗಲೇನೆ ಹಾಕಿ ಅರ್ಥ ಮಾಡಿಕೊಂಡ್ರೆ ಆ ಪ್ರಶ್ನೆ ಏನು, ಅಲ್ಲಿ ವಾಕ್ಯ ಏನು, ಸಂದರ್ಭ ಏನು, ಆನೋಟೇಟ್ ಅಂತ ಕೇಳ್ತಾರೆ. ಅರ್ಥ ಬರೆಯೋದಲ್ಲ, ಹಿಂದೂ ಮುಂದೆ ನೋಡಿ ಆನೋಟೇಟ್ ಅರ್ಥ ಮಾಡಬೇಕಲ್ಲ. ಆ ರೀತಿ ಎಕ್ಸ್ಪ್ಲೇನ್ ದಿ ಫಾಲೋಯಿಂಗ್ ವಿತ್ ರೆಫರೆನ್ಸ್ ಟು ದಿ ಕಾಂಟೆಕ್ಸ್ಟ್. ಕಾಂಟೆಕ್ಸ್ಟ್ ಬಿಟ್ಟರೆ ಅರ್ಥ ಹೋಗಿಬಿಡುತ್ತೆ. ಮಣ್ಣು ತಿನ್ನು, ಕಣ್ಣು ಬರೀ ಅರ್ಥ ಮಣ್ಣು ತಿನ್ನು ಅಂತಾನೆ ಅರ್ಥ. ಅದಕ್ಕೆ ಕಾಂಟೆಕ್ಸ್ಟ್ ನೋಡಿದಾಗ ಈ ಕೆಲಸ ಮಾಡಬೇಡ ಅಂತ ಅರ್ಥ. ಮಣ್ಣು ತಿನ್ನ ಕೆಲಸ ಇದು ಮಾಡಬೇಡ, ಅದಕ್ಕೆ ಸ್ವಲ್ಪ ತಿಳುವಳಿಕೆ ಬೇಕಾಗತ್ತೆ. ಈ ರೀತಿ ಸತ್ಯಧರ್ಮ ತೀರ್ಥ ಶ್ರೀಪಾದಗಳು ಮಾತು ಹೇಗೆ ಆಡ್ತಿದ್ರು ಆ ರೀತಿ ಗ್ರಂಥನೂ ಬರೀತಾರೆ. ಇದು ಸ್ವಾರಸ್ಯ, ಬರೀ ವಾಕ್ಕೌಶಲ ಅಲ್ಲ ಅವರಿಗೆ, ದೊಡ್ಡ ಗ್ರಂಥಕಾರರು ಸತ್ಯಧರ್ಮ ಸ್ವಾಮಿಗಳು. ಬಹುಶಃ ನಮ್ಮ ನೀರೆಷ್ಟ್ ದೊಡ್ಡ ಟಿಪ್ಪಣಿಕಾರರು ಅಂತ ಸತ್ಯಧರ್ಮ ತೀರ್ಥರು. ಆಮೇಲೆ ಆ ಲೆವೆಲ್ ಅವರು ಆಗಲೇ ಇಲ್ಲ, ಯಾವ ಮಠಗಳಲ್ಲೂ ಕೂಡ ಸತ್ಯಧರ್ಮದ ಸಮಾನ ಸ್ಕಂದರಾದ ಹಿಂದೆ ಆಗಿದ್ದಾರೆ, ಆಮೇಲೆ ಆಗಲೇ ಇಲ್ಲ. ಅವರದೇ ಕೊನೆ ಅಂತ ಹೇಳಿದ್ರೆ ಅವರೇನು, ಭಾಗವತಕ್ಕೆ ಟಿಪ್ಪಣಿ ಬರೀತಾರೆ, ಮಹಾಭಾರತ ಆತ್ಮಣಿಗೆ ಬರೀತಾರೆ, ವಾಲ್ಮೀಕಿ ರಾಮಾಯಣಕ್ಕೆ ಫಸ್ಟ್ ಬರೆದಿದ್ದು ಅವರೇನೆ. ವಾಲ್ಮೀಕಿ ರಾಮಾಯಣಕ್ಕೆ ಸಮಗ್ರ ಟಿಪ್ಪಣಿಯನ್ನು ಬರೆದಂಥ ಹಿರಿಮೆ ಸತ್ಯಧರ್ಮ ತೀರ್ಥರದಾಯಿತು. ಭಾಗವತಕ್ಕೆ ಸಮಗ್ರ ಟಿಪ್ಪಣಿ, ಅದರ ಜೊತೆಗೆ ಇನ್ನೊಂದವರ ಅಭ್ಯಾಸ ಅಂದರೆ ಮೂಲ ಗ್ರಂಥನ ಬರೆದಿಡೋದು. ಸರ್ವಮೂಲ ಗ್ರಂಥವನ್ನು 3 ಸೆಟ್ ಬರೆದ್ರಂಥವ್ರು, ಕೈಲಿ ಬರೆಯೋದು 3 ಸೆಟ್ಟು. ಇವತ್ತು ಪೇಪರ್ನಿಂದಾನೆ ಪ್ರಮಸ್ಯ ಶುರುವಾಗುತ್ತೆ, ಪೇಪರ್ ಸಿಗುತ್ತೆ, ಎಲ್ಲ ಸಿಗುತ್ತೆ ನಮಗೆ. ಇವತ್ತು ಅವತ್ತು ಪೇಪರ್ ಸಿಗೋದು ಫಸ್ಟ್ ಕಷ್ಟ, ಅದಕ್ಕೆ ಇಂಕ್ ಮಡಿಯಲ್ಲಿ ಮಾಡ್ಕೋಬೇಕಂತೆ, ಮಡಿಯಲ್ಲಿ ಇಂಕ್ ಮಾಡಿ ಅವರೇ ಇಂಕ್ ಮಾಡ್ಕೋಬೇಕು, ಯಾರದೋ ಮಾಡಿ ಇಂಕ್ ಮಡಿ ಬರೋದಿಲ್ಲ. ಅದು ಗಂಗಾನದಿಂದ ನೀರು ತರ್ತಿದ್ರಂತೆ, ಇಂಕ್ ಗಂಗಾನದಿಂದ ನೀರು ತರ್ತಿದ್ರಂತೆ. ಇಲ್ಲದೆ ಹೋದರೆ ಕೃಷ್ಣ ಗಂಗಾ ಬಂದಾಗ ನೀರು ತುಂಬಿಸಿಡ್ತಿದ್ರಂತೆ, ಅದು ಗೋದಾವರಿ ಗಂಗಾ ಬಂದಾಗ ತುಂಬಿಸಿಡೋದು. ಆ ನೀರಿನಿಂದ ಇದ್ರು ಮಾಡಬೇಕು, ಅದು ಪಾವಿತ್ರ ಬರುತ್ತೆ. ಇವನೇನು ಬಾಯಲ್ಲಿ ಹಚ್ಕೊಂಡು ಹೊಡಿತಿರ್ತಾನೆ, ಪ್ರಿಂಟ್ ಹೊಡಿತಿರ್ತಾನೆ, ಅದಕ್ಕೆ ಇದು ಅರ್ಥಾತ್ ಸಂಬಂಧ ಇಲ್ಲ. ನಿರ್ವಹ ಇಲ್ಲಿ ಕಾಲನೇ ಅಂಥದ್ದು, ಏನು ಮಾಡಲಿಕ್ಕೆ ಬರೋದಿಲ್ಲ. ಈಗ ಅಷ್ಟು ಮಾಡೋರು ಜನಗಳು ಇಲ್ಲ, ಸಮಸ್ಯೆ ಅಂದರೆ ಅದು ಮಾಡೋ ಸ್ಥಿತಿ ಇಲ್ಲ ಅವಿಲ್ಲ. ಆದರೆ ಅವರಿಗೆ ಅಂಥ ಕಷ್ಟ ಇತ್ತು. ಅದರಲ್ಲಿ ಸ್ವತಃ ಪೀಠಾಧೀಶರಾಗಿ ಕಾಪಿ ಮಾಡೋ ಸರ್ವಮೂಲ ಪೂರ್ತಿ 3 ಸೆಟ್ ಬರೆದಿದ್ದಾರೆ ಅವರು. 3 ಸೆಟ್, 3 ಸೆಟ್ಟು ಸಿಗುತ್ತೆ. ಆಶ್ಚರ್ಯ ಅಂದರೆ 3 ಸೆಟ್ಟು ಸಿಗುತ್ತೆ, ಒಂದು ಮಠಕ್ಕೆ, ಒಂದು ಶಿಷ್ಯವರ್ಗ ಅನುಕೂಲ, ಒಂದು ರಾಜರಿಗೆ ಕೊಡಲಿಕ್ಕೆ ಅಂತ, ಮಠ ಅರಮನೆಯಲ್ಲಿರಲಿ ಅಂತ ಬರೆದ್ರಂತೆ. ಅದು ಪರ್ಯಾಯ ಹೇಗೆ ಗೊತ್ತಾ ನಿಮಗೆ, ಸುಮ್ಮನೆ ಅಲ್ಲ, ಪ್ರತಿ ಪೇಪರಿಗೂ ಆರ್ಟ್, ಪ್ರತಿ ಪೇಪರ್ಗೂ ಶ್ರೀಕಾರ ಶಂಖಚಕ್ರ ಹಾಕೋದು, ಆ ಕಡೆ ಈ ಕಡೆ ಶಂಖಚಕ್ರ ಪೂರ್ತಿ ಬಾರ್ಡರ್. ಇನ್ನೂ ತಮಾಷೆ ಅಂದರೆ ಅದಕ್ಕೆ ಬಂಗಾರದ ಕೋಟಿಂಗ್ ಸುತ್ತ, ಆ ಕಡೆ ಬಂಗಾರದ ವರಕು ಅಂತ ಕರೀತಾರೆ. ಈ ಶಾಲೆಗಳಿಗೆ ಹಿಂದೆ ಹಾಕ್ತಾರೆ, ಸೀರೆಗಳಿಗೆ ಹಾಕ್ತಾರೆ, ಜರತಾರೆ ಹಾಕಿ ಸುತ್ತ ಬಾರ್ಡರ್ನಲ್ಲಿ. ಇವತ್ತು ಮಠದಲ್ಲಿ ಸಿಗುತ್ತೆ, ಪ್ರತಿಗಳು ಸಿಗುತ್ತೆ. ಇವತ್ತು ಮಠದಲ್ಲಿ ಅದು ಅರ್ಧ ಯಾರು ಹೊಡೆದಾರೆ, ಅರ್ಧ ಉಳ್ಕೊಂಡಿದೆ. ಎಲ್ಲ ಹೊಡಿತಾರೆ ಜನ, ಏನೇ ಸಿಕ್ಕರು ಬಿಡುತ್ತ ಸ್ಥಿತಿ ಅಲ್ಲ. ಅದು ಮಾರ್ಬರ ಕಮಾಡಿಟಿ ಮಾರ್ಲಕ್ಕೆ ಬರುತ್ತೆ ಅಂದರೆ ತಗೊಳ್ಳೋ ಜನಗಳು ಸಿಗ್ತಾರೆ. ಅಷ್ಟು ಪ್ರತಿ ಪೇಜು ಅಷ್ಟು ಕೊನೆ ಬೇರೆ ಸತ್ಯಧರ್ಮ ತೀರ್ಥ ಶ್ರೀಪಾದ ಕೃತ ಲಿಖಿತೋಯಂ ಗ್ರಂಥ ಕೊನೆ ತಮ್ಮ ಹೆಸರು ಹಾಕ್ತಾರೆ, ಸತ್ಯಧರ್ಮದಿಂದ ಬರೆದಿದ್ದು ಅಂತೆ. ಆದರೆ ಆಶ್ಚರ್ಯ ಆದರೆ ಒಳ್ಳೆ ಬಹಳ ಸುಂದರವಾದ ಅಕ್ಷರ ಅವರು, ಬಹಳ ಸ್ಪಷ್ಟವಾದ ಅಕ್ಷರ ಮಧ್ಯೆ ಚಿತ್ತು ಮಾಡೋದು ಹೊಡೆದಾಕೋದು ಯಾವುದು ಇಲ್ಲೇ ಇಲ್ಲ. ನೀಟ ಒಂದೇ ರೀತಿ ಬರೋ ಸಮಗ್ರ ಸ್ವರೂಮೂಲಗಳನ್ನು ಅಷ್ಟೇ ಆಶ್ಚರ್ಯ. ಸಮಗ್ರ ಸುಧಾ ಗ್ರಂಥನ ಮತ್ತೆ ಸಮಗ್ರ ಸುಧಾ ಗ್ರಂಥ ಬರೆದಿಟ್ಟಿದ್ದಾರೆ. ಇದು ಸುಧಾ ಪಾಠ ವರ್ಜನ ಅಧಿಕೃತ ಸಿಗಬೇಕು ಅಂತ ಹೇಳಿದರೆ ಒಳ್ಳೆ ಅಪೂರ್ವವಾದಂತಹ ಒಂದು ಪಾಠ ಸಿಗುತ್ತೆ ನಮಗೆ. ಸಮಗ್ರ ಸುಧಾ ಗ್ರಂಥ, ಸಮಗ್ರ ಸರ್ವಮೂಲಗಳನ್ನು ಎಲ್ಲ 300 ಸೆಟ್ಗಳು, ಎಷ್ಟು ಟೈಮ್ ಬೇಕು ಯೋಚನೆ ಮಾಡಿ ಬರಲಿಕ್ಕೆ ಶುರು ಮಾಡಿ ಗೊತ್ತಾಗುತ್ತೆ. ಅದು ಯೂನಿಫಾರ್ಮಿಟಿ ಇದೆ, ಸ್ವಲ್ಪ ಲೆಟರ್ನಲ್ಲೇ ಮೊದಲು ಬರಲಿ ಕೊನೆಯಲ್ಲಿ ಅಲೆ ಹೆಚ್ಚು ಕಡಿಮೆ ಆಗಿಬಿಟ್ಟಿರುತ್ತೆ. ಆಗಲೇ ಆರಂಭದಲ್ಲಿರೋ ಒಂದು ಕ್ಲಾರಿಟಿ ಕೊನೆ ಕೊನೆ ಫಾಸ್ಟ್ ಆಗ್ತಾ ಹೋಗುತ್ತೆ. ಕೊನೆ ದಿವಸಕ್ಕೆ ಎಷ್ಟು ಟೈಮ್ ಸಿಗ್ತಿತ್ತು ಪಾಪ ಅವರಿಗೆ, ಆ ಟೈಮ್ನಲ್ಲಿ ಬರೆದು 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 ಮಾಡಿ ಅದು ಒಳ್ಳೆ ಬಾಕ್ಸಲ್ಲಿ ಹಾಕಿಟ್ಟು ಮಠದಲ್ಲಿ ಪೂಜೆಗೋಸ್ಕರ ಇಟ್ಟಿದ್ದಾರೆ ಅಂತ ಹೇಳಿ ಅದು ಒಂದು ಕೆಲಸಕ್ಕೆ ಅವರು ಸ್ಮರಣೆ ಮಾಡಬೇಕು. ಸರ್ವಮೂಲ ಒಂದು ಕೆಲಸಕ್ಕೆ ಸ್ಮರಣೆ ಮಾಡಬೇಕು. ನಾವು ಒಬ್ಬ ಯತಿಗಳಾಗಿ ಪೀಠಾಧೀಶರಾಗಿ ಸ್ವತಃ ಪಾಠ ಪ್ರವಚನ ಮಾಡ್ತಾ ಮಾಡ್ತಾ ಬರೆದಿಡೋದು ಅಂತ ಹೇಳಿದರೆ ಎಂಥ ದೀಕ್ಷೆ. ನಮಗೆ ಸರ್ವಮೂಲಗಳೇ ಇಲ್ಲದ ಗ್ರಂಥಗಳು ಮನೆಗಳು ಉಂಟು. ಇವತ್ತು 100ಕ್ಕೆ 90 ಪಾಲು ಮಾತ್ರದಲ್ಲಿ ಇವತ್ತಿಗೂ ಸರ್ವಮೂಲ ಗ್ರಂಥಗಳು ಸಿಗೋದೆ. ವ್ಯಾಸಪೂಜೆ ಮಾಡೋಕ್ಕಾರೆ ಇಟ್ಕೋಬೇಕಲ್ಲ, ಕೊನೆ ಪಕ್ಷ ಆಶ್ವೀಜೆ ಮಾತ್ರ ವ್ಯಾಸಪೂಜೆಗಾರು ಬೇಕಲ್ಲ, ಏನೂ ಇಲ್ಲ ಜನಗಳಿಗೆ, ಭಾರಿ ಮೂರ್ಖರು ಅಷ್ಟೇ. ತೋರಿಸ್ತಾರೆ ಎಷ್ಟು ದೀಕ್ಷೆಯನ್ನು. ಆದರೆ ಅವ್ರ ತಮ್ಮಂದರು ಅಂಥವರೇನು, ಅವರ ತಮ್ಮಂದರು ಸತ್ಯ ಸಂಕಲ್ಪ ತೀರ್ಥರಾದ್ರೆ ಅವರು ಹಾಗೆ ಅವರು ಬರೆದಿಟ್ಟಿದ್ದಾರೆ. ಅವರ ತುಂಬ ಗ್ರಂಥಗಳನ್ನು ಬರೆದಿಟ್ಟಿದ್ದಾರೆ, ಅವು ಸಿಗುತ್ತೆ. ಪ್ರತಿ ನನ್ನಲ್ಲೇ ನನ್ನ ಸಂಗ್ರಹದಲ್ಲಿ ಕೆಲವು ಉಂಟು ಅವರು ಬರೆದಿರೋದು. ಶ್ರೀನಿವಾಸ ಆಚಾರ್ಯಂತ ಹೆಸರು, ಹಿರಿಯ ಸುಧಾ ಟಿಪ್ಪಣಿ ಬರೀತಾರೆ ಅವರು. ಅವರು ಸರ್ವರು ಗ್ರಂಥಗಳಿಗೆ ಬರೀತಾರೆ. ಅಣ್ಣ ತಮ್ಮ ಇಬ್ಬರು ಹಾಗೆ ಇದ್ದವರೇನು. ಅದರ ಜೊತೆಗೆ ಇಷ್ಟೆಲ್ಲ ಟಿಪ್ಪಣಿ ಗ್ರಂಥ ಸಂಚಾರ ಮಾಡ್ತಾ 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 ಮೈಸೂರು ಪ್ರಾಂತ್ಯಕ್ಕೆ ಬಂದಾಗ ಈತ ಪ್ರಾರ್ಥನೆ ಮಾಡ್ತಾರೆ. ಪುಣ್ಯ ದಿವಾನ್ ಪೂರ್ಣಯ್ಯ ಅವರು ಯುದ್ಧತ್ತನ್ನು ಕೇಳಿರ್ತಾರೆ, ಸ್ವಾಮಿ ತಮ್ಮಲ್ಲಿ ಪಾಠ ಆಗಬೇಕು ಅಂತೇಳಿ ಓದಿದನಂತೆ. ದಿವಾನರಾಗಿ ಓದಿದ ದಾಖಲೆ ಆಯ್ತು. ದಿವಾನ್ ಪೂರ್ಣಯ್ಯ ಅಂತಾನೆ ಹೆಸರು. ಸತ್ಯಧರ್ಮ ತೀರ್ಥರ ಹತ್ರ ಶಾಂತಿ ಪಾಠ ಹಾಕಿ ಓದ್ತಾನೆ. ಇದು ಬಹಳ ಆಶ್ಚರ್ಯ. ದಿವಾನ ಸಾಮಾನ್ಯರಿಗೆ ಟೈಮ್ ಇರೋದಿಲ್ಲ, ಟೈಮ್ ಇರಲ್ಲ ಅಂತಾರೆ. ಅವರು ಟೈಮ್ ಅಂದ್ರೇನು, ಮುಸ್ಲಿಮರಾದರೆ ದಿವಾನರು, ಇವರು ಮತ್ತೆ ಎಲ್ಲ ದೃಷ್ಟಿಯಿಂದಲೂ ಫುಲ್ ಆಫ್ ಇದು ಫ್ರಿಕ್ಷನ್ನಲ್ಲೇ ಬದುಕಬೇಕು. ಅವರು ಎಲ್ಲ ಓದಿದರಂತೆ. ಬಹಳ ಅನುಗ್ರಹ ಸಂಪಾದನೆ ಮಾಡಿ ಕೊನೆ ಪ್ರಾರ್ಥನೆ ಮಾಡ್ತಾರೆ, ಸ್ವಾಮಿ ತಾವು ಹೆಚ್ಚು ಸಂಚಾರ ಮಾಡೋದು ಬೇಡ, ಒಂದ್ಕಡೆ ಪಾಠ ಪ್ರವಚನ ಮಾಡಬೇಕು ಅಂತ ಪ್ರಾರ್ಥನೆ ಮಾಡಿ, ಹೊಳೆ ನರಸೀಪುರ ಅಂತಿದೆಯಲ್ಲ ಅಲ್ಲಿರಬೇಕು ಅಂತ ಪ್ರಾರ್ಥನೆ ಮಾಡ್ತಾರೆ. ಹೇಮಾವತಿ ನದಿ ತೀರ ಇವತ್ತು ಹೊಳೆ ನರಸೀಪುರ ಇದೆ, ಹೊಳೆ ನರಸೀಪುರದಲ್ಲಿ ವಾಸ ಮಾಡಬೇಕು ಅಂತ ಹೇಳಿ ಮಠ ಕಟ್ಟಿಸ್ಕೊಟ್ಟ. ದೊಡ್ಡ ಮಠ, ಅಲ್ಲಿ ಹೋಗಿ ನೋಡಿ, ದೊಡ್ಡ ಮಠ. ಇವತ್ತು ಮಾರ್ಕೊಂಡ್ಬಿಟ್ಟಿದ್ರೆ ಅರ್ಧಕರ್ಧ ಹೋಗಿಬಿಟ್ಟಿದೆ, ಉಳಿದಿಲ್ಲ ಅದರೊಳಗೆ. ಎಂತೆಂಥ ಇವು ಗೊತ್ತಾವೆಲ್ಲ ಕೂಡ, ಇಷ್ಟಿಷ್ಟು ದಪ್ಪ ಅಲ್ಲಿ ಹಾಕೋಕೆ ಉಪಯೋಗಿಸಿದ ಕಂಬಗಳೆಲ್ಲ ಕೂಡ ಒಂದೊಂದು ಲಕ್ಷಾಂತರ ರೂಪಾಯಿ ಕೊಟ್ಟು ಸಿಗೋದಿಲ್ಲ. ಅಂಥ ಕ್ವಾಲಿಟಿಯಲ್ಲಿ ದೊಡ್ಡ ಮಠ ಕಟ್ಟಿಸಿಕೊಟ್ಬಿಟ್ಟು ಅಲ್ಲಿ ವಾಸ ಮಾಡಿದ್ದು, ಪ್ರಾರ್ಥನೆ ಮಾಡಿದ್ರಂತೆ. ಅಲ್ಲಿ ವಾಸ ಮಾಡ್ತಾರೆ. ಅಲ್ಲಿ ಹೊಳೆ, ಈ ಹೇಮಾವತಿ ನದಿ ಹರಿಯುತ್ತೆ, ಹೊಳೆ ನರಸಿಂಹದೇವರಿದ್ದಾರೆ, ನರಸಿಂಹ ಅದು ಹೊಳೆ ನರಸಿಂಹಪುರ ಅಂತ ಅದಕ್ಕೆ ಹೆಸರು. ಇವು ಹೊಳೆ ನರಸೀಪುರ, ಹೊಳೆ ನರಸಿಂಹ ನರಸ ಆಗೋದು ಪದ್ಧತಿನೇ, ಹೊಳೆ ನರಸೀಪುರ ಅಂತಾಗಿದೆ. ಅದು ಧರ್ಮಕ್ಷೇತ್ರ ಅಂತ ಪುರಾಣದ ಕಾಲದ ಹೆಸರಿತ್ತಂಥದ್ದು, ಧರ್ಮಕ್ಷೇತ್ರ ಅಂತ ಹೆಸರು. ಇವರು ಸತ್ಯಧರ್ಮ ಕ್ಷೇತ್ರ ಮಾಡಿದರು, ಹೋಗಿದ್ದರಿಂದ ಸತ್ಯಧರ್ಮ ಕ್ಷೇತ್ರ ಅದಾಗಾಯಿತು. ಅಲ್ಲಿ ಅನೇಕ ದಿವಸ 10 ವರ್ಷ ಇದ್ರಂತೆ, 10 ವರ್ಷ ಬಹುಶಃ ರೆಕಾರ್ಡ್ ಅದು. ಒಬ್ಬ ಮಠಾಧೀಶರಾಗಿ 10 ವರ್ಷ ಅಂದರೆ ಉಡುಪಿ 2 ವರ್ಷದ ಪರ್ಯಾಯ ಆದರೆ ಅದು 10 ವರ್ಷದ ಪರ್ಯಾಯ ಇದ್ದಾಗ 10 ವರ್ಷ ಊರು ಬಿಟ್ಟು ಹೋಗಲೇ ಇಲ್ವಂತೆ. ಅಷ್ಟು ಎಷ್ಟರ ಇದ್ದಿರಬೇಕಾಗಿನ ಕಾಲಕ್ಕೆ ಆ ರೀತಿ ಸ್ವಾಮಿಗಳು ಸುಮ್ಮನೆ ಕುಳ್ಳಕ್ಕೆ ಸಾಧ್ಯ ಇಲ್ಲಲ್ಲ. ಪಾಠ ಪ್ರವಚನ ಆಗಬೇಕು, ಪಾಠ ಪ್ರವಚನ ಶಿಷ್ಯರಿದ್ದಾರೆ, ಅನುಕೂಲ ಎಲ್ಲ ಅನುಕೂಲತೆಗಳಿದೆ. ಇವತ್ತು ಅಲ್ಲಿ ನೋಡಿಬೇಕಾದ್ರೆ ರಸಿ ಬೋಧವ್ರು ನೋಡಿ, ಅದು ಸುತ್ತ ಒಂದು ಇದಿದೆ. ಹೇಗಿದೆ ಅಂದರೆ ಇವತ್ತು ಅಂತ ಲೇಔಟ್ ಮಾಡೋದಿಲ್ಲ ಸರ್ಕಾರ, ಒಂದು ಲೇಔಟ್ ಅಂತ ಸಿಗೋದಿಲ್ಲ. ಪರ್ಫೆಕ್ಟಾಗಿ ಒಂದು ಸ್ಕ್ವೇರ್, ಪರ್ಫೆಕ್ಟಾಗಿ ಸ್ಕ್ವೇರ್ ಇದೆ. ರಥ ಉತ್ಸವ ಸುತ್ತ ರಥ ಬೀದಿ ಅಂತ ಸುತ್ತಬೇಕು. ಭಾರಿ ಅಪೂರ್ವವಾದಂಥ ಸ್ಥಳ. ಅಲ್ಲಿ ಮಠ ಇದೆ, ಅಲ್ಲಿ ಮಠ ಕಟ್ಟಿಸ್ ದೇವಸ್ಥಾನಕ್ಕೆ ಬಹಳ ಹತ್ತಿರ, ನರಸಿಂಹದೇವರ ದೇವಸ್ಥಾನ ಬಹಳ ಹತ್ತಿರ ಇದೆ. 10 ವರ್ಷಗಳ ಕಾಲ ಇದ್ದು ಪಾಠ ಪ್ರವಚನ ಮಾಡ್ತಾರೆ, ಗ್ರಂಥಗಳ ಲೇಖನ ಮಾಡ್ತಾರೆ, ಟಿಪ್ಪಣಿಗಳನ್ನು ಬರೀತಾರೆ. ಅಲ್ಲಿ ಊರಿಗೆ ಬಹಳ ಹಿಂದೆ ಹೋಗಿದ್ದು, 30 ವರ್ಷ 35 ವರ್ಷದಿಂದ ಹೋದ ಕಾಲಕ್ಕೆ ಅವ್ರು ಎಷ್ಟೋ ಗ್ರಂಥಗಳು ಸಿಕ್ಕುವಾಗ ಅಲ್ಲಿ ಹೋಗಿ ಅದಾಗ ಸತ್ಯರು ಸ್ವಾಮಿಗಳು ಊರಿದ್ದು ಸಿಗುತ್ತಾ ಅಂತ ಕೇಳಿದರೆ, ನಾವು ಯಾರು ನೋಡೇ ಇಲ್ಲ, ಮಠ ಬಿದ್ದೋಗಿದೆ ಬೇಕಾದ್ರೆ ಹುಡುಕೊಳ್ಳ್ರಿ ಅಂತ ಹೇಳಿದರು. ಮಠ ಬಿದ್ದೋಗಿದೆ ಹುಡುಕೊಳ್ಳಿ, ಹೋಗಿ ನೋಡಿದರೆ ಬಾಗಿಲು ಕಷ್ಟಪಟ್ಟು ತೆಗೆದಾಗ ಬಾಗಿಲು ಬಂತು. ಬಿತ್ತು ಎಲ್ಲ ಬೀಗ ಹಾಕಿದ್ದಲ್ಲ, ಅದು ಕಣ್ಣೆ ಸಿಕ್ಕಾಕೊಂಡ್ಬಿಟ್ಟದ ಹಾಗೆ ತೆಗೆದೇ ಬಿದ್ದಿತ್ತು. ತೆಗೆದು ನೋಡಿದಾಗ ಹಳೆಯ ಕಾಲದ ಪೆಟ್ಟಿಗೆಗಳು. ಆಗ ಅವರು ಅವರೇ ಬರೆದ ರಾಮಾಯಣದ ಟಿಪ್ಪಣಿಗಳು ಗ್ರಂಥಗಳೆಲ್ಲ ಸಿಗ್ತಾ ಆಗಿದೆ ಸಮಯಕ್ಕೆ, ಅವತ್ತೆಲ್ಲ ಪ್ರಿಸರ್ವ್ ಮಾಡಿದೆ. ಆ ರೀತಿ ಇವತ್ತು ಏನೂ ಸಿಗೋದಿಲ್ಲ, ಇವತ್ತಿನ ಕಾಲಕ್ಕೆ ಹೋದರೆ ಆಗಿನ ಕಾಲಕ್ಕೆ ಅಷ್ಟು ಅದ್ಭುತವಾದ ಸಿಗ್ತಾ ಇತ್ತು. ಅದೆಷ್ಟು ನೋಡಿ 10 ವರ್ಷ ವಾಸ ಮಾಡಿದ್ದಾರೆ. ಅಲ್ಲಿದ್ದಾಗಲೂ ಕೂಡ ತುಂಬ ಮಹಿಮೆಗಳನ್ನು ತೋರಿಸ್ತಾರೆ. ಒಮ್ಮೆ ನರಸಿಂಹದೇವರ ದೇವಸ್ಥಾನ ಪ್ರತಿನಿತ್ಯ ದರ್ಶನ ಮಾಡಿಕೊಂಡೇ ಅವರು ತೀರ್ಥ ಕೊನೆಗೆ ಇದು ಮಾಡ್ತಾ ಭಿಕ್ಷೆ ಮಾಡ್ತಿದ್ರಂತೆ. ಒಂದು ಸೊರಡವತ್ತಿ ಸರಿಯಾಗಿ ಅರ್ಚಕರು ಆಗಲೇ ಪಾಲಾಕೊಂಡು ಹೊರಟೋಗ್ಬಿಟ್ಟಿದ್ದಾರೆ. ಅವರು ಅರ್ಚಕರು ಗೊತ್ತಿಲ್ಲದೆ ಪಾಲಾಕೊಂಡು ಹೋಗೋದು, ಕೆಲವರು ಗೊತ್ತಿದ್ದು ಉದ್ದೇಶಪೂರ್ವಕ ಹಾಕೋರು ಕೆಲವರು ಇರ್ತಾರೆ. ಆದ್ದರಿಂದ ಬಾಗಲಾಕೊಂಡು ಹೋಗಿದ್ದಾರೆ. ದರ್ಶನ ಆಗದೆ ಅವರು ಉಪವಾಸ ಕೊಡ್ತಾರೆ, ಅವರು ಆ ಥರ ತಮಾಷೆ ನೋಡೋಣ ಅಂತ ಜನಗಳಿಗೆ. ಹೋಗಿದ್ದಾರೆ, ಬಾಗಲಾಕಿದ್ದಾರೆ, ಯಾರೂ ಇಲ್ಲ. ಅಲ್ಲಿ ಶಿಷ್ಯರು ನೋಡ್ತಾರೆ, ಇಲ್ಲೋ ಇಲ್ಲ, ಆಮೇಲೆ ಇಲ್ಲ, ದರ್ಶನ ಆಗಲೇಬೇಕು, ಇದ್ರ ಭಿಕ್ಷೆ ಮಾಡೋದಿಲ್ಲ ಅಂತ. ಹಾಗೆ ನರಸಿಂಹದೇವರು ಸ್ತೋತ್ರ ಒಂದು ಬರೀತಾರೆ ಕೂತ್ಕೊಂಡಾಗ. ಬರೀತಿರ್ಲಿಕ್ಕೆ ಬೀಗ ಹಾಗೆ ಕಳಿಸಿ ಬಿತ್ತಂತೆ, ಬೀಗ ಹಾಗೆ ಕಿಚ್ಚು ಬಿತ್ತಂತೆ. ತಕ್ಷಣ ತೆಗೆದು ದರ್ಶನ ಮಾಡ್ಕೊಂಡು ಅವ್ರು ನೋಡಿದರೆ ಬೀಗ ಅದೇ ತಗೊಂಡಿದ್ದು. ಬೀದಕಾಯಿ ಅವ್ರ ಹತ್ರ ಇದೆ, ಇವತ್ತಿನ ಬೀಗ ಆದರೆ ಬಿದ್ದೋಗಿರ್ಬೋದು. ಒಳ್ಳೆ ಗಟ್ಟಿಮುಟ್ಟ ಆಗಿನ ಕಾಲಕ್ಕೆ ಉಪಯೋಗಿಸಿದ ರೀತಿಯೇ ಎಲ್ಲ ಕ್ವಾಲಿಟಿನೇ ಬೇರೆಯಾಗಿತ್ತು. ಬಂದೋಡು ಪರಮಾಶ್ಚರ್ಯ ಆಗಿ ಅವತ್ತಿನಿಂದ ಅವ್ರಿಗೆ ಕಾಯ್ಕೋದು ಕೂತಿರು, ಪ್ರಶ್ನೆ ಅಲ್ಲ. ಅವ್ರು ಬರೋದನ್ನು ಕಾಯ್ಕೊಂಡು ಬಂದೋದ್ಮೇಲೆ ಬಾಗಿಲಾಕಬೇಕು ಹೊರತು ಮುಂದೆ ಇಲ್ಲ. ಅವರಿರೋವರೆಗೂ 10 ವರ್ಷಗಳ ಕಾಲ ರಾಜವೈಭವ. ಆಮೇಲೆ ಆರಂಭದಲ್ಲಿ ಇಂಥ ಕೆಟ್ಟಲು ಜನ ಮಾಡೇ ಮಾಡ್ತಾರೆ, ಆ ಸಿದ್ಧಿ ಗೊತ್ತಾದ್ರೆ ತಪ್ಪಗಾಗ್ತಾರೆ. ಆ ಸಿದ್ಧಿ ಗೊತ್ತಾಗೋರಿಗೆ ಸಮಸ್ಯೆ ಇತ್ತು. ಹೇಮಾವತಿ ನದಿ ದೂರ, ಅಲ್ಲಿ ಸ್ವಲ್ಪ ಸ್ನಾನಕ್ಕೆ ಹೋಗಬೇಕಾದ್ರೆ 1 ಕಿಲೋಮೀಟರ್ ಹೋಗಬೇಕಾಗತ್ತೆ. ನಿತ್ಯ ಅಲ್ಲಿ ಸ್ನಾನ ಮಾಡಿ ಒಳ್ಳೆ ಸ್ವಚ್ಛವಾದ ನೀರಲ್ಲಿ. ಹೇಮಾವತಿ ನದಿ ಬಹಳ ಒಳ್ಳೆ, ಇವತ್ತು ಡ್ಯಾಮ್ ಗಿಮ್ ಕಟ್ಟಿದಾಗಿರುತ್ತದೆ, ಆದರೆ ಒಳ್ಳೆ ನೀರು. ಸ್ನಾನ ನಿತ್ಯ ಸ್ನಾನ ಪಾಠ ಪ್ರವಚನ ಮಾಡಿಕೊಂಡು ಅನೇಕ ದಿವಸಗಳ ಕಾಲ ವಾಸ ಮಾಡಿಕೊಂಡಿದ್ದಾಗ ಮುಂದೆ ಹೊಳೆಹೊನ್ನೂರು ಅಂತ ಇನ್ನೊಂದೂರು, ಹೊಳೆಹೊನ್ನೂರು ಅಂತೇಳಿ ಅದು ಶಿವಮೊಗ್ಗದ ಹತ್ರ ಇದೆ. ಭದ್ರಾವತಿ ಶಿವಮೊಗ್ಗದ ಮಧ್ಯೆ ಈ ಕಡೆ ಸಿಗುತ್ತೆ. ಭದ್ರಾವತಿಗೂ 14 ಕಿಲೋಮೀಟರ್, ಶಿವಮೊಗ್ಗಕ್ಕೂ 14 ಕಿಲೋಮೀಟರ್ ಇರೋದು. ಅಲ್ಲಿ ಕೂಡಲಿ ಸಂಗಮ ಅಂತ ಏನು ಕೇಳ್ತೇವೆ, ತುಂಗಭದ್ರಾ ನದಿ ಎರಡು ಸೇರೋದು, ತುಂಗಭದ್ರಾ ಎರಡು ಸೇರೋದು, ಅಲ್ಲಿಂದ 2 ಕಿಲೋಮೀಟರ್ ದೂರದ ಸಂಗಮ ಇದೆ. ಅದಕ್ಕಿಂತ ಮುಂಚೆ ಈ ಭದ್ರಾ ನದಿ, ಭದ್ರಾ ನದಿ ತೀರದಲ್ಲಿ ಹೊಳೆ ಹೊನ್ನೂರು ಇದೆ. ಹಿಂದಿನ ಕಾಲಕ್ಕೆ ಅಲ್ಲಿ ಚಿನ್ನ ಅದ್ರಿ ಸಿಕ್ತಿತ್ತಂತೆ, ಅದಕ್ಕೆ ಹೊನ್ನೂರು ಅಂತ ಹೆಸರಾಯಿತು. ಹೊನ್ನಾಡಿ ಹೊನ್ನೂರು ಎಲ್ಲ ಆ ಕಡೆ ಪ್ರಾಂತದ್ದಾಗಲ್ಲ, ಹೊಳೆ ಹೊನ್ನೂರು. ಹೊಳೆ ಅದು ಹೊನ್ನಾಡಿ ಕನ್ಫ್ಯೂಷನ್ ಆಗಬಾರ್ದು ಅಂತೇಳಿ ಹೊಳೆ ಹೊನ್ನೂರು ಅಂತೇಳಿ ಹೆಸರು ಬಂದು ಭದ್ರಾ ನದಿ ತೀರದ ದೊಡ್ಡ ಕ್ಷೇತ್ರ. ಅಲ್ಲೂ ಕೂಡ ದರ್ಶನ ಪ್ರಾಚೀನ ವಿಗ್ರಹಗಳೆಲ್ಲ ಉಂಟು, ಅಲ್ಲಿ ವಾಸ ಮಾಡ್ತಾರೆ. ಮತ್ತೆ ಪೂರ್ಣಯ್ಯ ಬಂದು ಸ್ವಾಮಿಲಿ ವಾಸ ಮಾಡಬೇಕು ಅಂತ ಕೇಳಿದ್ರಂತೆ. ಮುಂದಿನ ಜಾಗ ಹೊಳೆ ನರಸೀಪುರದಲ್ಲಿದ್ದಾಗ ಒಂದು ಸರ್ತೆ ಮಠಕ್ಕೆ ಬೆಂಕಿ ಬಿತ್ತಂತೆ, ಮಠಕ್ಕೆ ಬಂದು ಆಲ್ಮೋಸ್ಟ್ ಕಂಪ್ಲೀಟ್ ಮಠ ಸುಟ್ಟೋಗುತ್ತೆ. ಆಗ ಸ್ವಾಮಿಗಳಷ್ಟೇ, ಸ್ವಾಮಿಗಳು ದೇರ್ಪೇಟೆಗೆ ತಗೊಂಡು ಹೊರಗೆ ಬರ್ತಾರೆ, ಮಠ ಎಲ್ಲ ಸುಟ್ಟೋಗುತ್ತೆ. ಪುಣ್ಯ ಗೊತ್ತಾಗುತ್ತೆ. ಸಮಗ್ರ ಪುಣ್ಯ ರೀಬಿಲ್ಡ್ ಮಾಡಿ ಪೂರ್ತಿಯಾಗಿ ಮತ್ತೊಮ್ಮೆ ಕಟ್ಸಿಕೊಟ್ಟೆ, ಅದೇ ರೀತಿಯ ಕಟ್ಸಿಕೊಟ್ಟಂತೆ. ಎರಡು ಸರ್ತಿ ಮಠ ಕಟ್ಸಿಕೊಟ್ಟಿತ್ತು. ಭಾಳ ಅತಿ ದೊಡ್ಡ ಜಾಗ, ದೊಡ್ಡ ಭದ್ರವಾದ ಮಠ. ಇವತ್ತು ಪೂರ್ಣ ಬದಲಾಗಿದೆ. ಆದರೆ ಅವತ್ತಿನಕಾದ ಯಾವುದೂ ಉಳಿದಿಲ್ಲ. ಹಿಂದೆನ ಹೋದಾಗ ಅವಶೇಷಗಳು ಕಾಣ್ತಿತ್ತು, ಅವಶೇಷ ಕಾಣದೆ ಎಲ್ಲ ರೀಮಾಡ್ಲಿ ಮಾಡಿಬಿಟ್ಟು ಹೊಸ ರೀತಿ ಕಟ್ಸಿದ್ದಾರೆ. ಆಗಿನ ಕಾಲದ ಉಡುಪಿಯ ಮಠಗಳು ನೋಡಿದಾಗ ಆ ಥರ ಇರು, ವಿಶ್ವಸ್ತಪ್ಪ ಕಂಬಗಳೆಲ್ಲ ಇದ್ದಂಥ ಅಪೂರ್ವವಾದ ಮಠ ಅದು. ಅದನ್ನೆಲ್ಲ ಮುಗಿಸಿಕೊಂಡು ಹೊಳೆ ಹೊಂದರಲ್ಲಿ ವಾಸ ಮಾಡ್ತಾರೆ. ಅದೇ ರೀತಿ ದಕ್ಷಿಣ ಭಾರತ ಎಲ್ಲ ಸಂಚಾರ. ಕೊಲ್ಲಾಪುರಕ್ಕೆ ಹೋದ ಕಾಲಕ್ಕೆ ಅಲ್ಲಿ ರಾಜನ ಮಗನ ರಾಜನೂ ಮಕ್ಕಳಾಗಿರೋದಿಲ್ಲ, ಅವ್ರು ಕೇಳ್ತಾರೆ. ಅನುಗ್ರಹ ಮಾಡಿದ್ದಕ್ಕೆ ಅವರು ವರ್ಷದಲ್ಲೇ ಸಂತಾನವಾಯ್ತಂತೆ, ಕೊಲ್ಲಾಪುರದ ರಾಜನಿಗೂ ಆಯ್ತಂತೆ. ಆಮೇಲೆ ಹೈದರಾಬಾದಿಗೆ ಹೋಗ್ತಾರೆ. ಹೈದರಾಬಾದ್ನಲ್ಲಿ ಅಲ್ಲೂ 5-6 ತಿಂಗಳು ವಾಸ ಮಾಡ್ತಾರೆ. ಅಲ್ಲಿ ಒಬ್ಬ ರಾಜ ಅಲ್ಲಿ ರಾಜನೂ ಕರೆಸ್ತಾರೆ. ಅವರು ಹಿಂದಿನ ಕಾಲ ರಾಜ ಮಹಾರಾಜರು ಎಷ್ಟೋ ಸರ್ತೆ ಬೇರೆ ಜಾತಿಯವರು, ಬೇರೆ ಧರ್ಮದವರು, ತುಂಬ ಗೌರವದಿಂದ ಕಂಡು ಅಲ್ಲಿ ಅನೇಕ ವರ್ಷಗಳಿರ್ತಾರೆ. ಸಂಚಾರ ಮಾಡ್ತಾ ಮಾಡ್ತಾ ತಮ್ಮ ವಿದ್ವತ್ತನ್ನೂ ತೋರಿಸ್ತಾರೆ, ಇದನ್ನು ಮಾಡ್ತಾರೆ. ಸಾರ್ಥಕವಾದ ರೀತಿಯಲ್ಲಿ ಜೀವನ ಕಳೆದು ಕೊನೆಗೆ ತಮ್ಮ ತಮ್ಮಂದಿರಿಗೆ ಆಶ್ರಮ ಕೊಡ್ತಾರೆ. ಶ್ರೀನಿವಾಸಾಚಾರ್ಯಗೆ ಆಶ್ರಮ ಕೊಟ್ಟು ಸತ್ಯ ಸಂಕಲ್ಪ ತೀರ್ಥರು ಅಂತ ಹೆಸರಿಟ್ಟು ತಾವು ವೃಂದಾವನಸ್ಥ ಹೊಳೆಹೊನ್ನೂರಲ್ಲಿ ವೃಂದಾವನಸ್ಥರ. ಇವತ್ತು ಹೊಳೆಹೊನ್ನೂರಲ್ಲಿ ಬಹಳ ವೈಭವದಿಂದ ಆರಾಧನೆ ನಡೆಯುತ್ತೆ. ತುಂಬ ದೊಡ್ಡ ಮಠ ಅದು, ಅಲ್ಲಿ ದೊಡ್ಡ ಮಠನೇ ಇದೆ. ತುಂಬ ಶಿವಮೊಗ್ಗ ಭದ್ರಾವತಿ ಎರಡು ಕಡೆ ಜನ ಬರೋಕ್ಕೂ ಬಹಳ ಅನುಕೂಲ. ಅಲ್ಲಿಗೆ ಅಪೂರ್ವವಾದ ಸ್ಥಳ ಅದು. ಅದಕ್ಕೆ ಗಂಗಾ ಪ್ರತ್ಯಕ್ಷ ಅಂತಲೂ ಹೆಸರು. ವೃಂದಾವನ ಹತ್ರ ಗಂಗಾ ನದಿ ಮೊದಲು ನೀರೆಲ್ಲ ಫ್ಲೋ ಆಗ್ತಿತ್ತಂತೆ, ಆ್ಯಕ್ಚುಲಿ ಫ್ಲೋ ಆಗ್ತಿತ್ತಂತೆ. ಆದರೆ ಸ್ವಲ್ಪ ಮೈಲಿಗೆ ಇತ್ಯಾದಿ ನಡೆದ ಮೇಲೆ ಅಲ್ಲಿ ಫ್ಲೋ ಆಗೋದಿಲ್ಲ. ಈಗ ಅವರು ತಮ್ಮಂದ್ರೆ ಸತ್ಯಸಂಕಲ್ಪ ಮೈಸೂರಲ್ಲಿದ್ದಾರಲ್ಲ, ಅವ್ರಿಗೂ ಗಂಗಾ ಪ್ರತ್ಯಕ್ಷ ಅಂತ ಹೆಸರು. ಅಲ್ಲೂ ಮೊದಲು ಫ್ಲೋ ಆಗ್ತಿತ್ತಂತೆ, ಇಲ್ಲಿ ಫ್ಲೋ ಆಗೋದಿಲ್ಲ. ಬಟ್ ವೆಟ್ಟಾಗಿರುತ್ತೆ, ಯಾವಾಗಲೂ ವೆಟ್ಟಿರುತ್ತೆ. ವೃಂದಾವನ ಹತ್ರ ಹೋಗಿಬಿಟ್ರೆ ಯಾವಾಗ ಬೇಕಾದ್ರೂ ನೋಡಿ ನೀವು, ಬೆಳಗ್ಗೆ ಅಭಿಷೇಕ ಮಾಡಿದಾಗ ಎರಡು ವೃಂದಾವನ ಒಂದೇ ರೀತಿ ಕಾಣುತ್ತೆ. ಸತ್ಯ ಸಂತುಷ್ಟ ತೀರ್ಥರು ಈ ಕಡೆ ಇದ್ದಾರೆ, ಸತ್ಯ ಸಂಕಲ್ಪ ತೀರ್ಥರು ಆ ಕಡೆ ಇದ್ದಾರೆ. ಅಭಿಷೇಕ ಮಾಡಿದಾಗ ಗೊತ್ತಾಗೋದಿಲ್ಲ. ಆದರೆ ಸ್ವಲ್ಪ ಬಿಟ್ಟು ನೋಡಿ, ಸಾಯಂಕಾಲದ ಹೊತ್ತಿಗೆ ಅದು ಪೂರ್ತಿ ಒಳಗಿರುತ್ತೆ, ಪೂರ್ತಿ ವೆಟ್ಟಿದ್ದಾಗಿರುತ್ತೆ. ಕೆಲಸ ಹತ್ತಿರ ನೋಡಿ, ನೀರು ಈಗ ಅಭಿಷೇಕ ಮಾಡಿದಾಗ ಕಾಣುತ್ತೆ. ಅದು ಮಿರಾಕಲ್, ಅದು ದೊಡ್ಡ ಪವಾಡನೆ. ಈಗಿನ ಕಾಲಕ್ಕೆ ಬಂದು ಫ್ಲೋ ಆ್ಯಕ್ಚುಲಿ ಫ್ಲೋ ಆಗೋದು, ಈಗ ವೆಟ್ಟಾಗುತ್ತೆ ಅಷ್ಟೇ. ಅಲ್ಲಿ ಸುಬ್ಬಾರ ಮಠದಲ್ಲಿ ನಾನು ಒಂದು 3 ತಿಂಗಳಿದ್ದೆ ಹಿಂದೆ ಒಂದ್ಸಲ. ಬಿ ಎ ಓದ್ಬೇಕಾದ್ರೆ 3 ತಿಂಗಳು ಅಲ್ಲೇ ರೂಮ್ನಲ್ಲಿ ವಾಸ ಮಾಡ್ತಿದ್ದೆ. ದಿವಸ ಸಾಯಂಕಾಲ ನೋಡ್ತಿದ್ದೆ, ದಿವಸ ಅದೇ ರೀತಿ ಅಷ್ಟ ಕಾಣೋದು. ಅಂದರೆ ಒಂದೇ ಸಾರಿ ಅಷ್ಟು ಅಡ್ಜಸ್ಟ್ ಮಾಡ್ತಾನೆ, ಮನೆ ಕಣ್ಣು ತೆಗೆದ ಅಂತ ಶುರುವಾಗಿತ್ತಲ್ಲ. ಕಣ್ಣು ತೆಗೆದ ಕಣ್ಣು ತೆಗೆದ ಇವ್ರು ಕಣ್ಣು ತೆಗೆದು ಕಣ್ಣು ಮುಚ್ಚೆ ಕೆಲಸ ಮಾಡಿದ್ರು ಅಷ್ಟೇ, ಉಳಿದವ್ರು ಕಣ್ಣು ಮುಚ್ಚೆ ಕೆಲಸ ಮಾಡಿದ್ರು. ಎಲ್ಲ ಮೋಸಗಳು ಸತಾ ಕಣ್ಣಾರೆ ಇದ್ದು ಎಷ್ಟು ದಾನೇ ಪೂಜೆ ಮಾಡಿದೆ ಅಲ್ಲಿದ್ದಾಗ. ಎಷ್ಟು ಪೂಜೆ ಮಾಡಿದೆ, ನೀಟಾಗಿ ಒರೆಸಿಬಿಡ್ತಿದ್ದೆ ಫಸ್ಟ್ ಪೂರ್ತಿ ಒರೆಸಿಬಿಟ್ಟು. ಆಮೇಲೆ ನೋಡಿದ್ರೆ ನಿಧಾನವೂ ಎಟ್ಟಾಗ್ತಾ ಬರೋದು ಮತ್ತೆ. ಅಂದರೆ ಸಿದ್ಧಿಗೆ ಇದೆಲ್ಲ ಇದನ್ನೆಲ್ಲ ನೋಡಿದಾಗ ಇದನ್ನು ನಂಬಿಕೆ ಬರುತ್ತೆ. ಇವತ್ತು ಇದೆಲ್ಲ ಮೆರಕಲ್ಲ, ಅದು ಎಕ್ಸ್ಪ್ಲೇನ್ ಮಾಡೋದು ಭಾರಿ ಕಷ್ಟ. ಇಷ್ಟೇ ಜಾಗದಲ್ಲಿ ಇನ್ನೊಂದು ಕಡೆ ಇಲ್ಲ ಅಂತ ಹೇಳಿದರೆ ಇವರ ವ್ಯಕ್ತಿತ್ವಕ್ಕೂ ಅವರ ವ್ಯಕ್ತಿತ್ವದ ರೀತಿ ಬೇರೆ. ಅವರು ಮಹಾಮಹಿಮರೇ, ಅದು ಇವರ ರೀತಿ ಬೇರೆ, ಅವ್ರ ರೀತಿ ಬೇರೆ. ಗಂಗಾ ಪ್ರತ್ಯಕ್ಷ ಒಂದು ನಿದರ್ಶನ ಇದು. ಇಬ್ಬರು ಹಾಗೆ ಇದ್ದವರು. ಈ ರೀತಿ ಅನೇಕ ಕೆಲಸಗಳನ್ನು ಮಾಡ್ತಾ ಸತ್ಯಧರ್ಮ ತೀರ್ಥರ ಮತ್ತೊಂದು ಮುಖ. ಅವರ ಗ್ರಂಥ ರಚನೆ ಬಹಳ ಕೌಶಲಪೂರ್ಣ. ಇಡೀ ಟಿಪ್ಪಣಿ ಪರಂಪರೆಯಲ್ಲಿ ಹೊಸ ಒಂದು ಟರ್ನ್ ಕೊಟ್ಟಿದ್ದವರು. ಅವರು ಭಾಗವತ ಟಿಪ್ಪಣಿ ಬರೀತಾರೆ. ಹಿಂದಿನವ್ರ ಬಗ್ಗೆ ಭಾರಿ ಗೌರವ ಅವರಿಗೆ. ಯಾದವಾರ್ಯರು ಟಿಪ್ಪಣಿ 5-6 ಸ್ಕಂದಕ್ಕೆ ಪ್ರಪೂರ್ತಿ ಬರೆದಿದ್ರು, 7ನೇದಕ್ಕೆ ಸ್ವಲ್ಪ ಬರೆದಿದ್ರು, 5ನೇದು ಮುಗಿಸಿದ್ರು, 6ನೇದು ಬರೆದಿರಲಿಲ್ಲ. 6ವರೆಗೆ ಪ್ಲಸ್ 7 ಸ್ವಲ್ಪ ಬರೆದಿದ್ರು. ಶ್ರೀನಿವಾಸ ತೀರ್ಥರು ಅವರ ಶಿಷ್ಯರು 11ಕ್ಕೆ ಪೂರ್ತಿ ಬರೆದಿದ್ರು, ಉಳಿದ ಗ್ಯಾಪ್ ಇತ್ತು. ಅದನ್ನು ಪೂರ್ತಿ ಪೂರ್ಣ ಮಾಡ್ತಾರೆ ಅವರು. ಸೊ 3 ದಿನ ಸೇರಿ ಒಂದು ಸೆಟ್. ಯಾದವಾರ್ಯರು, ಸತ್ಯಧರ್ಮ ತೀರ್ಥರು, ಶ್ರೀನಿವಾಸ ತೀರ್ಥರು, ಇಬ್ಬರು ಗೃಹಸ್ಥರು ಮತ್ತೆ ಒಬ್ಬರು ಸನ್ಯಾಸಿಗಳು. ಅದು ಗೃಹಸ್ಥರು, ಅವರು ಪೂರ್ತಿ ಗೃಹಸ್ಥರೇ ಜೀವನ ಪೂರ್ತಿ. ಆದರೆ ಅವ್ರ ಬಗ್ಗೆ ಭಾರಿ ಗೌರವ ಇವರಿಗೆ. ಗೃಹಸ್ಥರು ಸನ್ಯಾಸಿಗಳು ಮುಖ್ಯವಾಗಲಿಲ್ಲ, ಬಹಳ ದೊಡ್ಡ ಜ್ಞಾನಿಗಳು ಅಂತ ಹೇಳಿ ಆ ಟಿಪ್ಪ ಹೇಳ್ಕೊತಾರೆ. ಅವ್ರು ಬರೆದಿದ್ದಾರೆ, ಅದನ್ನು ಪೂರ್ತಿ ಮಾಡೋದು ನಾನು ಪುಣ್ಯ ಅಂತ ಹೇಳ್ಕೊತಾರೆ. ಬಹಳ ಆಶ್ಚರ್ಯ ಅಂತ ಕೇಳಿದರೆ ಅವರಿಗೆ ಅದನ್ನು ಹೆಲ್ಪ್ ಮಾಡ್ತೀರಿ ಅಂತ ಹೇಳೋದಿಲ್ಲ. ಎಷ್ಟು ಚೆನ್ನಾಗಿ ಬರೆದಿದ್ದಾರೆ, ಇದು ನನಗೋಸ್ಕರ ಬಿಟ್ಟಿದ್ದಾರೆ ಅಂತ ನಾನು ಭಾವಿಸ್ತೀನಿ ಅಂತ ಹೇಳ್ತಾರೆ. ಅವ್ರ ಕೈಲಾಗಲಿಲ್ಲ ಬರೀ ಆ ಥರ ಯೋಚನೆ ಮಾಡೋದಿಲ್ಲ, ನನಗೋಸ್ಕರ ಬಿಟ್ಟಿದ್ದಾರೆ ಅದನ್ನು ನಾನು ಬರೀತೇನೆ ಅಂತ ಹೇಳಿ ಬರೀತಾರೆ. ಒಬ್ಬ ಟೋಟಲಿ ಡಿಫರೆಂಟ್ ಸ್ಟೈಲ್ ಅವರು. ಅರ್ಥವನ್ನು ಹೊಸ ರೀತಿಯೇ ಬೇರೆ. ಒಂದು ವಾಕ್ಯವನ್ನು ಅಲ್ಲೇ ಛೇದ ಮಾಡ್ತಾ ಹೋಗ್ತಾರೆ. ಪ್ರತಿಯೊಂದು ವಾಕ್ಯನೂ ಅವ್ರು ಕಟ್ ಮಾಡಿ ಹಾಕ್ಬಿಡ್ತಾರೆ. ಆಮೇಲೆ ಹೊಸ ಹೊಸ ಅರ್ಥ ಹೇಳ್ತಾರೆ. ಅದು ಅವ್ರದ್ದು ಯುನಿಕ್ ಅವರು. ಆಚಾರ್ಯ ಋಗ್ಭಾಷ್ಯದಲ್ಲಿ ತಿಳಿಸಿದ ಪದ್ಧತಿ ಅದು. ಋಗ್ಭಾಷ್ಯದಲ್ಲಿ ಆಚಾರ್ಯರು ತೋರಿಸಿದ್ದು, ಟೀಕಾರಾಯರು ಋಗ್ಭಾಷ್ಯ ಟೀಕಾದಲ್ಲಿ ತೋರಿಸಿತ್ತು, ಸತ್ಯಸಂಧ ಸ್ವಾಮಿಗಳು ಮೊದಲಾದವರು ತಮ್ಮ ವಿಷ್ಣು ಸಹಸ್ರ ಭಾಷೆಯಲ್ಲಿ ತೋರಿಸಿತ್ತು. ಪದವನ್ನು ಸ್ಪಿಟ್ ಮಾಡಿ ಹೊಸ ಅರ್ಥ ಹೇಳ್ತಕ್ಕಂಥ ಕ್ರಮ. ಈ ರೀತಿ ಮಾಡಿ ಎಷ್ಟು ಅದ್ಭುತವಾದ ಗ್ರಂಥ ಬರೀತಾರೆ ಅಂದರೆ, ಯಜುರ್ವೇದದೊಳಗೆ ನಮಕ ಚಮಕ ಅಂತ ಬರ್ತದೆ. ಅದು ಇವತ್ತು ರುದ್ರದೇವರ ಆರಾಧಕರಿಗೆ ಬಹಳ ಪ್ರಿಯವಾದ ಭಾಗ ಅದು. ರುದ್ರಾಧ್ಯಾಯ ಅಂತಲೇ ಹೆಸರು ಅದಕ್ಕೆ. ರುದ್ರದೇವರ ಬಗ್ಗೆನೇ ಬಹಳತ್ತೆ ಅಂತ ತಿಳ್ಕೊಂಡಿರೋದು. ಆದರೆ ಆಚಾರ್ಯ ಹೇಳ್ತಾರೆ, ಪ್ರತಿಯೊಂದು ವೇದದ ಮಾತು, ಅಕ್ಷರ, ಸ್ವರ ಎಲ್ಲ ವಿಷ್ಣು ಪ್ರತಿಪಾದಕ ಅಂತೇಳಿ. ಅದು ಸತ್ಯಧರ್ಮ ಸ್ವಾಮಿಗಳನ್ನು ಪ್ರೂವ್ ಮಾಡ್ತಾ ಬರೀತಾರೆ. ಈ ನವಕ ಚಮಕ ಪೂರ್ತಿ ನರಸಿಂಹ ಪರ ಅಂತ ಬರೀತಾರೆ. ನರಸಿಂಹದೇವರ ಕಥೆ ಇದು ಅಂತ ಹೇಳಿ ಪೂರ್ತಿ ನರಸಿಂಹ ಅವತಾರ ಕನ್ವಯ ಮಾಡ್ತಾರೆ. ಆ ಪುಸ್ತಕ ಸಿಕ್ಕಿದೆ, ಪ್ರಿಂಟು ಆಗಿದೆ, ಇತ್ತೀಚೆಗೆ ಪ್ರಿಂಟು ಆಗಿದೆ. ಬಹಳ ಆಶ್ಚರ್ಯ ಅಂದರೆ ಸಲೀಸ ಕಷ್ಟಪಡೋದಿಲ್ಲ ಅದಕ್ಕೆ. ಬಹಳ ಸುಲಭವಾಗಿ ಸಂಸ್ಕೃತದ ನರಸಿಂಹರ ಅರ್ಥ ಮಾಡಿ ಹಾಕಿಬಿಡ್ತಾರೆ. ತ್ರಂಬಕ ಅಂತ ಅಷ್ಟು ತಕ್ಷಣ ನಮ್ಗೆ ಅರ್ಥ ಆಗೋದೇನು? ರುದ್ರದೇವರು 3 ಕಣ್ಣಿದೆ ಅಂದರೆ ಅವ್ರು ಹೇಳ್ತಾರೆ, ಎಷ್ಟು ಅರ್ಥ ತಡ್ಕೊಂಡಿದ್ದೀರಿ. 3 ಕಣ್ಣು ಮೊದಲಿಗೆ ನರಸಿಂಹದೇವರಿಗೆ 3 ಕಣ್ಣಿರೋದು. ಧ್ಯಾಯೇ ನೃಸಿಂಹ ಮುರುವೃತ್ತ ರವಿ ತ್ರಿನೇತ್ರಂ. ಎಷ್ಟೋ ಪ್ರಾಚೀನ ವಿಗ್ರಹ ನೋಡಿ ನಿಮಗೆ ಮೂರ್ಕಣ್ಣಿನ ನರಸಿಂಹದೇವರೇ ಕಾಣೋದು. ಎರಡು ಕಣ್ಣಿನ ಮೂರ್ಕಣ್ಣದೇ ನರಸಿಂಹದೇವರು, ಮೂರ್ಕಣ್ಣಿನ ದುರ್ಗಾದೇವಿ, ದುರ್ಗಾದೇವಿಗೆ ಮೂರ್ಕಣ್ಣು, ನರಸಿಂಹದೇವರಿಗೂ ಮೂರ್ಕಣ್ಣು. ಅದು ನರಸಿಂಹದೇವರು ಉಪಾಸಕರು, ರುದ್ರದೇವರು, ಅದಕ್ಕೆ ಅವರಿಗೆ ಮೂರ್ಕಣ್ಣು ಬಂದಿರೋದು. ಅದನ್ನೆಲ್ಲ ವರ್ಣನೆ ಮಾಡ್ತಾ ಒಳ್ಳೆ ಕೊಡ್ತಾರೆ. ಮತ್ತೆ ರಾಮಾಯಣದ ಕಥೆ ತೋರಿಸ್ತಾರೆ ಅದರೊಳಗೆ, ರಾಮಾಯಣದ ಕಥೆಯನ್ನ. ತೆಂಬಕ ಅಂದ್ರೆ ರಾಮ ಅಂತ ಅರ್ಥ. ಇದೇನು ತಲೆ ಕೆಟ್ಟೋಗು, ತೆಂಬಕ ಅಂದ್ರೆ ರಾಮ ಅಂತ ಹೇಗೆ ಅರ್ಥ ಮಾಡ್ತೀರಿ? ನಮಗೆ ಭಾರಿ ಸಂಶಯ, ಕೇಳಿದಾಗ ಭಾರಿ ಆಶ್ಚರ್ಯ. ಹೌದಲ್ಲ, ಸುಲಭವಾಗಿ ಅರ್ಥ ಆಗುತ್ತೆ ಅನಿಸುತ್ತೆ. ಅಲ್ಲಿ ಹೇಗೆ ಬರೀತಾರೆ ನೋಡಿ, ತ್ರಂಬಕ, ತ್ರೀ ಅಂದ್ರೆ ಮೂರು, ಅಂಬಕ ಅಂದ್ರೆ ಕಣ್ಣು, ಮೂರ್ಕಣ್ಣೀರನ್ನು ಸರಿ ಹೋಯ್ತು ನಮಗೆ. ಈಗ ಹೊಸ ಅರ್ಥ ಬರೀತಾರೆ, ಅದು ನರಸಿಂಹ ಪರಾರ್ಥ. ರಾಮ್ ಪರಾರ್ಥ ಹೇಗತ್ತೆ ಅಂದ್ರೆ, ತ್ರೀ ಮೂರು, ಅಂಬ ಅಂದ್ರೆ ತಾಯಿ, ಕ ಅಂದ್ರೆ ಇರೋರು. ಮೂರು ತಾಯಿ ಅಂದಿರೋದು ರಾಮದೇವರು, ಕೌಶಲ್ಯ ಸುಮಿತ್ರ ಕೈಕೇಯಿ, ಅಷ್ಟೇ. ಎಷ್ಟು ಸುಲಭ, ಮೂರು ತಾಯಿ ರಾಮದೇವರು ಭೂಜನಕ್ಕೂ ತಾಯಿ ಎತ್ತರೆ ಕರಿತಿರ್ತಾರೆ. ಎಷ್ಟು ತಮಾಷೆ ಬರುತ್ತೆ ನೋಡೋದಕ್ಕೆ, ಸರಿಯಾಗಿ ಅರ್ಥ ಆಗ ಕಷ್ಟನೇ ಇಲ್ಲ ಅದರೊಳಗೆ. ಅದನ್ನು ನೋಡೋರು ವಿದ್ವಾಂಸರು ಅಂತ ಹೇಳಿದ್ರೆ ಕನ್ಫ್ಯೂಸ್ ಮಾಡ್ತಾರೆ, ಅಲ್ಲ ಕನ್ಫ್ಯೂಷನ್ ತೆಗಿತಾರೆ, ಅದು ಮುಖ್ಯ. ಇವತ್ತು ಕನ್ಫ್ಯೂಷನ್ ಮಾಡಿದ್ರೆ ವಿದ್ವಾಂಸರು ಎಂಬುದು ಕಾನ್ಸೆಪ್ಟ್, ಅದು ಕನ್ಫ್ಯೂಷನ್ ಬರದಂತೆ ಬರೆದ್ರೆ ನಿಜವಾದ ವಿದ್ವಾಂಸರು. ಇದು ಥ್ರೋಔಟ್ ಹಾಗೆ ಬರಿತಾ ಹೋಗ್ತಾರೆ. ಅದು ನಮಗೆ ಆಗ ಅರ್ಥ. ಸಂಸ್ಕೃತ ನಾವು ಓದ್ದೆ ಹೋದರೆ ಶಾಸ್ತ್ರ ಓದು ಎಷ್ಟು ಮಿಸ್ ಆಗುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಇವೆಲ್ಲ ಕಡಿದ್ರೆ ಅನುವಾದ ಯಾವ ಕಾಲಕ್ಕಾಗಬೇಕು, ಯಾವ ಕಾಲಕ್ಕಾಗಬೇಕು, ಎಷ್ಟು ಖರ್ಚು, ಎಷ್ಟು ಜನ ಓದ್ತಾರೆ, ಎಷ್ಟು ಜನ ಹಾಕ್ತಾರೆ, ಸಾಧ್ಯನೇ ಇಲ್ಲ. ಕೆಲವು ಸಂಸ್ಕೃತ ಓದೇ ಎಂಜಾಯ್ ಮಾಡಬೇಕಾಗುತ್ತೆ. ನಾವು ಮೈಸೂರು ಪಾಕ್ನ ಜ್ಯೂಸ್ ಮಾಡಿ ಕೊಟ್ಟರೆ ಏನು ಎಂಜಾಯ್ ಮಾಡ್ಬೋದು ಲೆಕ್ಕಾಯಿ? ಮೈಸೂರು ಚೆನ್ನಾಗಿ ಜ್ಯೂಸ್ ಮಾಡ್ಬಿಟ್ಟು ತಿನ್ನಿ ಅಂತ ಕೊಟ್ಟರೆ ಆ ತಿಂದು ಟೇಸ್ಟ್ ಅಲ್ಲ, ಜ್ಯೂಸ್ ಟೇಸ್ಟ್ ಆಗ್ತದೆ, ಮೈಸೂರು ಟೇಸ್ಟ್ ಅಲ್ಲ. ಈಗ ಪಾಯಸನ ನಾವು ಇದು ಮಾಡಿದ್ರೂ ಪ್ರಯೋಜನ ಇಲ್ಲ. ಪಾಯಸನ ಪಾಯಸ ಆಗೇ ತಗೋಬೇಕು, ಇದು ಹೀಗೆ ತಗೋಬೇಕು. ಸಂಸ್ಕೃತ ಕೆಲವು ಗ್ರಂಥಗಳ ಸ್ವಾರಸ್ಯ ಗೊತ್ತಾಗಬೇಕು, ಸಂಸ್ಕೃತದಲ್ಲೇ ಓದಬೇಕು. ಮತ್ತು ಅಪೂರ್ವವಾದ ಅರ್ಥಗಳು, ಸುರಿಮಳೆ ಮಾಡ್ತಕ್ಕಂಥ ಸಾಮರ್ಥ್ಯ ಅವರದ್ದು. ಜೊತೆ ಒಳ್ಳೆಯ ಕವಿಗಳವರು. ರಾಮನಾಥಪುರ ಅಂತಿದೆ ಮೈಸೂರು ಹತ್ರ, ಅಲ್ಲಿ ಅವರು ಒಂದು ಸರ್ತಿ ಅನೇಕ ದಿವಸಗಳ ಕಾಲ ಚಾತುರ್ಮಾಸ್ಯಕ್ಕೆ ಕೂತಿದ್ರಂತೆ. ಸ್ವಲ್ಪ ನದಿಯಿಂದ ಸ್ವಲ್ಪ ದೂರದಲ್ಲಿ ಕೂತಿದ್ದಾರೆ, ಪಾಠ ಪ್ರವಚನ ಮಾಡ್ತಾ ಭಾಗವತ ಎಲ್ಲ ಹೇಳ್ತಾ ಇದ್ದಾರೆ. ಆಶ್ಚರ್ಯ, ಮಧ್ಯೆ ನೀರು ಬೇಕಾಯ್ತು, ದೂರ ಇದೆ, ಸ್ವಲ್ಪ ದೂರ ಇದೆ. ಯೋಚನೆ ಮಾಡಿದರೆ ಒಂದು ಎತ್ತರದ ನೀರು ಬರಲಿಕ್ಕೆ ಶುರುವಾಯಿತು ಅಂತಾಗಲೇನೆ. ನೀರು ಬರಲಿಕ್ಕೆ ಹೇಗೆ, ಗಂಗಾ ಪ್ರತಿ ನಿದರ್ಶನ, ಸಾಕ್ಷಾತ್ ನಿದರ್ಶನ ಇದೆ. ಆ ಕ್ಷಣಕ್ಕೆ ಅವರು ಸ್ತೋತ್ರ ಬರೀತಾರೆ, ಗಂಗಾಲಹರಿ ಅಂತ ಅದಕ್ಕೆ ಹೆಸರು. ಸತ್ಯಧರ್ಮ ತೀರ್ಥರ ಗಂಗಾಲಹರಿ ಬಹಳ ಪ್ರಸಿದ್ಧವಾದದ್ದು. ಜಗನ್ನಾಥ ಪಂಡಿತನ ಗಂಗಾಲಹರಿ ಇದೆ, ಲೌಕಿಕವಾಗಿ ಬಹಳ ಪ್ರಸಿದ್ಧವಾದದ್ದು. ಆಧ್ಯಾತ್ಮಿಕ ಪ್ರಸಿದ್ಧವಾಗಿರೋ ಗಂಗಾಲಹರಿ ಸತ್ಯಧರ್ಮ ಸ್ವಾಮಿಗಳ ಗಂಗಾಲಹರಿನೇ. ಇಡೀ ಸ್ತೋತ್ರಗಳಲ್ಲಿ ಗಂಗಾದೇವಿ ಸಮಗ್ರ ಇತಿಹಾಸವನ್ನ ವೈಷ್ಣವ ರೀತಿಯಲ್ಲಿ ಕೊಡ್ತಾರೆ. ತಮಾಷೆಯಾಗಿ ಬಂದ ಗಂಗಾ ನದಿ ಅವ್ರು ಇರೋಷ್ಟು ದಿವಸ ಹಾಗೆ ಹರಿತಿತ್ತಂತದ್ದು, ಅವ್ರು ಬಂದ ನಿಂತು ಹೋಯ್ತಂತ. ಮತ್ತೆ ಅವರಿಗೋಸ್ಕರ ಬಂದು ಮಿನಿಸ್ಟರ್ ಪ್ರೋಗ್ರಾಮ್ ಇದ್ದಾಗ ಹಾಕಿ ಅಮೇಲೆ ತಗೊಂಡು ಹೋಗ್ತಾರಲ್ಲ ಆ ಟೈಪ್. ಅದು ಲೌಕಿಕ, ಇದು ವೈದಿಕ ಅಷ್ಟೇ. ಅದು ಅಧಿಕಾರ, ಇದು ಅನುಗ್ರಹ. ಅಧಿಕಾರದಿಂದ ಅವರು ಮಾಡ್ತಾರೆ, ಅನುಗ್ರಹದಿಂದ ಇವರು ಮಾಡಿದ್ದು. ಅಷ್ಟು ಹಾಗೆ ಹರಿತಾ ಇತ್ತಂತೆ. ಗಂಗಾಲಹರಿ ಓದಿದವರಿಗೆ ಅವರ ಕಾವ್ಯ ಸಂಪತ್ತು ಎಷ್ಟು ದೊಡ್ಡದು, ಎಂಥ ದೊಡ್ಡ ಸಂಸ್ಕೃತ ಪಂಡಿತರು. ಸುಲಭವಾಗಿ ಅರ್ಥನೇ ಆಗೋದಿಲ್ಲ ಅಂತ ಜಟಿಲವಾದ ಶ್ಲೋಕಗಳು, ಅದು ಕೇಳಿದರೆ ಮಾತ್ರ ಅರ್ಥವಾದ ಗನಿಸ್ತಾ ಇರಬೇಕು ಅಂತ ಒಂದು ಸಿದ್ಧಿ ಇರತಕ್ಕಂಥ ಗ್ರಂಥ. ಯದುವರ ಚರಿತಾಮೃತಹರ ಅಂತ ಒಂದು, ಕವಿಕಂಠಮಣಿ ಅಂತ ಒಂದು. ಅದಕ್ಕೆಲ್ಲ ಗೊತ್ತವರಿಗೆ ಅರ್ಥ ಆಗೋದಿಲ್ಲ, ತಾವು ವ್ಯಾಖ್ಯಾನ ಬರೆದಿದ್ದಾರೆ. ಕವಿಕಂಠಮಣಿಗೂ ವ್ಯಾಖ್ಯಾನ, ಯದುವರ ಚರಿತಾಮೃತಹರಿಗೂ ವ್ಯಾಖ್ಯಾನ. ಅವೆಲ್ಲ ಎಲ್ಲಿ ಸಿಕ್ಕಿದ್ದು ಗೊತ್ತಾ ನನಗೆ? ಕೋಲಾರಕ್ಕೆ ಹೋಗಿದ್ದೆ ಸುಮಾರು ಎಷ್ಟು ವರ್ಷಗಳ ಹಿಂದೆ ಅಂದರೆ, ಇಲ್ಲಿ ಎಮ್ ಎ ಓದ್ತಿರ್ಬೇಕಾದ್ರೆ 1971ನಲ್ಲಿ ಕೋಲಾರಕ್ಕೆ ಮುಳುಬಾಗಲಿಗೆ ಮ್ಯಾನ್ಸ್ಕ್ರಿಪ್ಟ್ ಕಲೆಕ್ಟ್ ಮಾಡಿ ಓದಿದ್ದಕ್ಕಿಂತ ಮ್ಯಾನ್ಸ್ಕ್ರಿಪ್ಟ್ ಕಲೆಕ್ಟ್ ಮಾಡಿದ್ದೇ ಜಾಸ್ತಿ. ಆಗ ಅಲ್ಲಿ ಹೋಗಬೇಕು ಅಂತ ಹೋದಾಗ ಒಂದು 4 ಜನ ಸೇರಿ ಹೋಗಿದ್ವಿ. ಅಲ್ಲಿ ಯಾರದೋ ಮನೇಲಿ ಇಳ್ಕೊಂಡ್ಬಿಟ್ಟು ಇದೆಲ್ಲ ಪುಸ್ತಕಗಳು ಎಲ್ಲಾರು ಸಿಗುತ್ತಾ ಅಂತ ಕೇಳಿದರೆ, ಪುಸ್ತಕಗಳು ಈಗಂತೂ ಯಾರೂ ನೋಡಿಲ್ಲ ನಾವು, ಹಿಂದೊಂದು ದೇವಸ್ಥಾನ ಇತ್ತು ಇಲ್ಲಿ, ಈಗಲೂ ಇದೆ. ಅಲ್ಲಿ ಇದ್ದಾಗ ಜ್ಞಾಪಕ ಅಂತ ಯಾರ ಹೇಳಿದರು, ಆ ದೇವಸ್ಥಾನಕ್ಕೆ ಹೋದ್ವಿ. ದೇವಸ್ಥಾನದಲ್ಲಿ ಹೋದ್ರೆ ಮುಂದೆಲ್ಲ ಹಾಗೆ ಇದೆ, ಹಿಂದ್ಗಡೆಗೆ ಒಂಥರ ಇದ್ದು ಒಟ್ಟಿಬಿಟ್ಟಿದ್ದಾರೆ ಎಲ್ಲ ಕೂಡ. ಒಂದು ಅಂಕಣ ಸಮಯ ಇದೆ, ಎಲ್ಲ ಹಳೆಯದು. ಇಲ್ಲೇನು ಏನು ನೋಡೇ ಇಲ್ಲ ನಾವು, ನಮಗೆ ಬೇಕಾಗಿಲ್ಲ ಅಂತ ಬಿಟ್ಬಿಟ್ಟಿದ್ದೀವಿ ಅಂತ ಹೇಳಿ. ಆಗ ಎಲ್ಲ ಸಲಿಕೆ ಗುದ್ಲಿ ಎಲ್ಲ ಹಾಕಿ ಅದನ್ನೆಲ್ಲ ಓಪನ್ ಮಾಡಿದಾಗ ಆ ಪೆಟ್ಟಿಗೆಗಳು ಸಿಕ್ಕುವ. ಪೆಟ್ಟಿಗೆವೆಲ್ಲ ಪುಸ್ತಕ ಸಿಕ್ಕಿದ್ದಲ್ಲಿ ಯದುವರ ಚರಿತ ಇಲ್ಲಿ ಹೆಸರುಗಳು ಗೊತ್ತಾಗ್ತಿದ್ದಿಲ್ಲ. ಆ ರೀತಿ ಎಷ್ಟು ಸಾವಿರಾರು ಪುಸ್ತಕ ಸಿಕ್ಕಿದೆ, ಆ ರೀತಿ ಹುಡುಕಿದ್ದಕ್ಕೋಸ್ಕರ ಪುಸ್ತಕಗಳ ರಾಶಿನೇ ಸಿಕ್ಕಿದೆ. ಯಾವ ಊರಿಗೆ ಹೋದರೂ ಇಂಥ ಸ್ಥಿತಿನೇ. ಕಟ್ಟೋದಾರೆ ಅಂದರೆ ಈಗಾಗಲೇ ಕಟ್ಟಿಟ್ಟಿರೋದು, ಕೆಲವು ಮೈಲಿಗೆ ಬಟ್ಟೆ ಕಟ್ಟಿ ಕಟ್ಟಿಟ್ಟಿರ್ತಾರೆ ಕೆಲವು ಕಡೆಗೆ ಪುಸ್ತಕ. ಅದ ನೋಡಿ ಅಲ್ಲಿದೆ ನೋಡಿ, ತೊಗೊಂಡು ಆಗ ಹೋಗ್ಬಿಡಿ, ಒಳಗೆ ಬರಬೇಡ್ರಿ ಅಂತ ಹೇಳ್ತಾರೆ. ಅಷ್ಟರ ಮಟ್ಟಿಗೆ ಅವ್ರಿಗೆ ಅಸಹ್ಯ ಪುಸ್ತಕ ಕಂಡ್ರೆ. ಹಿಂದಿನವರು ದೊಡ್ಡ ಪಂಡಿತರಾಗಿರ್ತಾರೆ, ಇವ್ರು ನೋಡಿದ್ರೆ ಇಂಥ ಮಹಾಮೂರ್ಖರಾಗಿರ್ತಾರೆ. ಆದರೆ ಪುಣ್ಯ ಅಂದರೆ ಕೆಲವರು ಕೊಟ್ಟರು, ಕೆಲವರು ಕೊಡಲಿಲ್ಲ. ಆ 90% ಕೊಟ್ಟವರೇ ಪಾಪ, ಕೊಟ್ಟವ್ರು ಹೇಳ್ತಿದ್ರು ಇನ್ನು 10 ವರ್ಷದಿಂದ ಬಂದಿದ್ರೆ ಇದು 10 ವರ್ಷ ಸಿಕ್ತಿದ್ವು ಪುಸ್ತಕ ಅಂತ ಹೇಳಿದ್ರು. ಎಲ್ಲ ಹಾಳಾಗೋದು, ನಾವೇ ನದಿಗೆ ಅಷ್ಟು ಬಿಟ್ಟಿವಿ, ಅದಕ್ಕೆ ಗೆದ್ದಿಡಿದ್ವು. 10 ವರ್ಷದಿಂದ ಅಷ್ಟು ಪುಸ್ತಕ ಸಿಕ್ತಿದ್ವು ಅಂತ ಹೇಳಿದ್ರೆ ಎಷ್ಟು ಕಳ್ಕೊಂಡಿದ್ದೇವೋ ಗೊತ್ತಾಗುತ್ತೆ. ಇವತ್ತು ಸಿಕ್ಕ ವಾಂಗ್ಮಯದ 10ರಷ್ಟು ಇತ್ತೀಚೆಗೆ ಕಳ್ಕೊಂಡಿದ್ದೇವೆ ಅಂದರೆ ಹಿಂದೆ ಎಷ್ಟು ಜನ ಬರೆದಿರಬೇಕು? ಅವು ಎಷ್ಟೊಂದು ಗ್ರಂಥ ನಮ್ಗೆ ಸಿಗಲ್ಲ. ವ್ಯಾಸರಾಯದ ಸತ್ತರ್ಕ ವಿಲಾಸ ಬರೆದಿದ್ದಾರೆ ಪ್ರತೀತಿ, ಸಿಗೋದಿಲ್ಲ ಅದು. ರಾಯರ ಬರೋ ಹನುಮಸ್ತೋತ್ರ ಅಂತ ಬರೆದಿದ್ದಾರೆ, ಅದು ಸಿಗೋದಿಲ್ಲ. ಎಷ್ಟೋ ಸಿಗದಿರೋ ಗ್ರಂಥಗಳು ಈ ರೀತಿ ಹೋಗಿರೋ ಗ್ರಂಥಗಳೇ. ಇದು ನಿದರ್ಶನ ಅಷ್ಟೇ. ಅಂತ ಅಪೂರ್ವವಾದಂಥ ಕೃಷ್ಣ, ಎಲ್ಲ ಕೃಷ್ಣನ ಮೇಲೆ ಬಹಳ ಭಕ್ತಿ ಅವರು. ಕೃಷ್ಣನ ರೂಪಗಳನ್ನು ವರ್ಣನೆ ಮಾಡ್ತಾ ಮಾಡ್ತಾ ಅದಿಷ್ಟು ಬರೀತಾರೆ. ಭಾಗವತ ವ್ಯಾಖ್ಯಾನಗಳು, ಮಹಾಭಾರತ ಆತ್ಮನಿಕ್ಕೊಂದು ಟಿಪ್ಪಣಿ, 4ನೇ ಅಧ್ಯಾಯಕ್ಕೆ ಮಾತ್ರ ಬರೀತಾರೆ. ಅದಿರೋದು ಬರೀ ಚಿಕ್ಕ ಅಧ್ಯಾಯ, ಇಷ್ಟಪ್ಪ ವ್ಯಾಖ್ಯಾನ ಬರೆದಿದ್ದಾರೆ. ಅದಕ್ಕೆ ಅವರು ಸ್ಪಿಟ್ ಮಾಡೋದು, ಅರ್ಥ ಹೇಳ್ತಾ ಹೋಗೋದು, ಒಂದೊಂದು ಮಾತು ಮಾತಿಗೆ ಅರ್ಥ ಹೇಳೋದು. ಒಂದು ಸ್ವಾರಸ್ಯ ನೋಡಿ ಹೇಗೆ ಬರೀತಾರೆ ಅಂದರೆ, ರಾಮದೇವರು ಒಂದು ಕಡೆ ಬರ್ತದೆ, ರಾಮದೇವರು ಪಾದದಿಂದ ಅಹಲ್ಯೆಯನ್ನು ಮುಟ್ಟಿ ಉದ್ಧಾರ ಮಾಡಿದರು ಒಂದು ಪುರಾಣದಲ್ಲಿ ಹೇಳ್ತಾರೆ. ವಾಲ್ಮೀಕಿ ರಾಮಾಯಣದಲ್ಲಿ ಬರೋದಲ್ಲೇನು, ಕಣ್ಣಿಂದ ನೋಡಿ ಉದ್ಧಾರ ಮಾಡಿದರು ಅಂತ ಬರ್ತಾರೆ ಆಚಾರ್ಯ. ಹಾಗೆ ಬರೀತಾರೆ, ಸ್ವದರ್ಶನಾತ್ ಮಾನುಷತಾಂ ಉಪೇತಾಂ ಆಚಾರ್ಯರು ಬರೆದಿದ್ದು. ಯಾದವ್ ಪುರಾಣದಲ್ಲಿ ಕಾಲಿಂದ ಮುಟ್ಟಿದ್ರು ಅಂತ ಬರುತ್ತದೆ. ಏನ್ ಮಾಡ್ಬೇಕಾಗ, ಆಚಾರದ ಫೈನಲ್, ಅದು ಬಿಡಕ್ ಬರದೇ ಇಲ್ಲ. ಮತ್ತೆ ಹಾಗೆ ಅರ್ಥ ಮಾಡಬೇಕು. ಎಷ್ಟು ಬುದ್ಧಿವಂತರು ಎಷ್ಟು ಜ್ಞಾನಿಗಳು ಸತ್ಯಧರ್ಮತೆ ಇರ್ತಾರೋ ಅಂದ್ರೆ ನಿಮಗೆ ಗೊತ್ತಿಲ್ಲ. ಪಾದದಿಂದ ಉದ್ಧಾರ ಮಾಡೋದಕ್ಕೆ ಕಣ್ಣಿಂದ ನೋಡೋದು ಅಂತ ಅರ್ಥ ಅಂತ ಪುರಾಣ ವಾಕ್ಯ ಕೋಟ್ ಮಾಡ್ತಾರೆ. ಎಷ್ಟು ತಮಾಷೆ ಅಂದ್ರೆ ಪಾದದರ್ಶನ ಅಂತ ಹೇಳಿದ್ರೆ ಕಣ್ಣಿಂದ ನೋಡೋದು ಅಂತ ಅರ್ಥ. ದೇವರಿಗೆ ಅಭಿಯೋಗ ಮಾಡಲಿಕ್ಕೆ ಬರುತ್ತೆ ಅಂತ ಹೇಳಿ ವಾಕ್ಯ ಕೊಟ್ಟು ಎಲ್ಲ ಸಮನ್ವಯ ಮಾಡಿಬಿಡ್ತಾರೆ. ಇಂಥದ್ದು ಅದ್ಭುತವಾದ ಪ್ರತಿಭೆ ಸತ್ಯಧರ್ಮತೆ ಇರ್ತಾರೆ. ಅವ್ರ ಮಾತಿನಲ್ಲಿ ಹಾಗೆ ಅಂತ ಬಹಳ ಚಮತ್ಕಾರದ ಮಾತುಗಳು. ಯಾರೋ ಒಬ್ಬ ದೊಡ್ಡ ವ್ಯಾಕರಣ ಪಂಡಿತ ಬಂದ್ಬಿಡ್ತಾರೆ ವಾದ ಮಾಡಬೇಕಂತ ಬಂದನಂತೆ. ಬಂದು ಕುತ್ಕೊಳ್ತಾನೆ, ನಿನ್ನ ಹೆಸರೇನು ಅಂತ ಕೇಳ್ತಾ ಹೆಸರು ಹೇಳ್ತಾನೆ. ನಾನು ಬಹಳ ವ್ಯಾಕರಣ ಪಂಡಿತ, ನಾನು ಬಿರುದಿದೆ ಅಂತ ಹೇಳ್ಕೊತಾನೆ. ಏನು ಬಿರುದು ಅಂತ ಕೇಳ್ತಾನೆ. ವೈಯಾಕರಣ ಕಠ ಗಂಜಿ ವೈಯಾಕರಣ ಗಜ ಕಂಠೀರವ ಅಂತ ಬಿರುದಿತ್ತಾನೆ. ವೈಯಾಕರಣ ಗಜ ಕಂಠೀರವ ಅಂತ ಬಿರುದಿತ್ತು. ಯಾತಕ್ಕೆ ಬಂದಿ ಅಂತ ಕೇಳ್ತಾನೆ. ನಾನು ವ್ಯಾಖ್ಯಾನ ಒಂದು ಬಾಣಿ ಸೂತ್ರ ವ್ಯಾಖ್ಯಾನ ಬರೆದಿದ್ದೇನೆ, ತೋರ್ಸಕ್ಕೆ ಬಂದಿದ್ದೇನೆ ಅಂತ ಹೇಳಿದಂತೆ. ಆಯಿತು ತೋರಿಸು ಅಂತ ಹೇಳ್ತಾನೆ. ಆತ ಓದಿದ್ರಂತೆ, ಬೇರೆ ಕಡೆ ತಪ್ಪುಗಳು ಅಂದ್ರಂತೆ, ನಿನ್ನ ಬಿರುದಿ ತಕ್ಕಂತೆ ಬರೆದಿದ್ದೆ ಅಂತ ಹೇಳಿಬಿಡ್ತಾನೆ. ಬಿರುದಿ ತಕ್ಕಂತೆ ಬರೆದಿದ್ದೆ, ಏನು ಬಿರುದು ಚೆನ್ನಾಗಿದೆಯಲ್ಲ. ಇಲ್ಲ ಬಿರುದು ನಿನ್ನ ದಡ್ಡ ಅಂತ ಬಿರುದು ಹೇಳುತ್ತೆ ಅಂತ ಹೇಳ್ತಾನೆ. ವೈಯಾಕರಣ ಗಜ ಕಂಠೀರವ ಅಂದ್ರೆ ನೀವು ವೈಯಾಕರಣ ಬರೋದಿಲ್ಲ ಅಂತ ಅರ್ಥ ನಿನಗೆ. ಏನು ಸ್ವಾಮಿ ಎಂತ ಬಿರುದು ಅಂದ್ರೆ ಬಿರುದು ದೊಡ್ಡದಾಗಿದೆ, ಅರ್ಥ ಮಾಡ್ಕೊ ಅಂತ ಹೇಳ್ತಾರೆ. ನೀವೇ ಅರ್ಥ ಮಾಡ್ಕೊಳ್ಳಿ. ವೈಯಾಕರಣ ಗಜ ಕಂಠೀರವ, ವೈಯಾಕರಣ ಅಂದ್ರೆ ವ್ಯಾಕರಣ, ವ್ಯಾಕರಣ ತಿಳಿದವನು. ಅಂತ ಆನೆಗೆ ಸಿಂಹ ಇದ್ದಾಗೆ, ವ್ಯಾಕರಣ ತಿಳಿದವರು ಒಂಬ ಆನೆಗೆ ಸಿಂಹ ಇದ್ದಾಗೆ. ಅಲ್ಲಿ ವ್ಯಾಕರಣ ತಿಳಿದವನಿಗೆ ಸಿಂಹಕ್ಕೂ ಆನೆಗೆ ಏನು ಸಂಬಂಧ, ಶತ್ರು ಅಂತ ಅರ್ಥ. ನೀವು ವ್ಯಾಕರಣ ಬರೋದಿಲ್ಲ ಅಂತ ಅರ್ಥ ಅದಕ್ಕೆ, ಗೊತ್ತಾಯ್ತಾ. ವ್ಯಾಕರಣ ಅಮರಿ ಆನೆಗೆ ನೀನು ಸಿಂಹ, ವ್ಯಾಕರಣ ಆನೆಗೆ ಸಿಂಹ ಅಂದ್ರೆ ವ್ಯಾಕರಣ ಬರೋದವನು ವಿರೋಧಿ ಅಂತ ಅರ್ಥ. ಆಯ್ತಾ, ಎನ್ ಬಿರುದು ಸರಿಯಾಗಿ ಕೊಟ್ಟಿದ್ದಾರೆ, ಯಾರೋ ಕೊಟ್ಟಿರೋ ಅಂತ ಹೇಳಿದ್ರಂತೆ. ಅಲ್ಲಿಂದ ಪರಾರಿ ಅವನು ಅಂದ್ರೆ ವಿದ್ವಾಂಸನಾದವನಿಗೆ ಅಹಂಕಾರ ಇದ್ರೆ ಹಣೆ ಬರ ಏನಾಗುತ್ತೆ ಅನ್ನೋದು ಸಾಕ್ಷಿ. ಅಥವಾ ಇನ್ನೊಬ್ಬರು ಬಂದ, ನಾನು ಗ್ರಂಥ ಬರೆದಿದ್ದೇನೆ, ಕೌಮುದಿಗೆ ದೀಧೀತಿ, ಸಿದ್ಧಾಂತ ಕೌಮುದಿ ವ್ಯಾಕರಣ ಗ್ರಂಥ, ದೀಧೀತಿ ಅಂತ ಕಾಮೆಂಟ್ರಿ ಬರೆದೇನೆ ಹೇಳ್ತಾನೆ. ಇದು ಕೌಮುದಿಗೆ ದೀಧೀತಿ ಬರೆದಿದೆ ಅಂತ ಕೇಳ್ತಾನೆ. ಹೌದು ಅಂತ ಹೇಳ್ತಾನೆ. ಕೌಮುದಿ ಅಂದ್ರೆ ಏನು ಅಂತ ಕೇಳ್ತಾರೆ, ದೀದೀತಿ ಅಂತ ಅರ್ಥ. ದೀದೀತಿ ಅಂದ್ರೆ ಕೌಮುದಿ ಅಂತ ಅರ್ಥ. ಮತ್ತೆ ಅರ್ಥ ಏನು ಬರೆದಾಗಾಯ್ತು ನಿನೀಗ, ಗೇಟ್ ಬಾಗಿಲು ಅಂತಾರೆ ಆ ಟೈಪ್ ಆಯ್ತಿ. ಈಗ ಆಯ್ತಾ, ದೀದೀತಿಗೆ ವ್ಯತ್ಯಾಸವೇ ಗೊತ್ತಿಲ್ವಲ್ಲ, ಪ್ರಕಾಶಕ್ಕೆ ಪ್ರಕಾಶನ ಏನು ಅರ್ಥ ಅಂತ ಕೇಳಿದ್ರಂತ. ಹಾಗೆ ಹೆಸರು ಚೇಂಜ್ ಮಾಡಿಕೊಡಿ ಸ್ವಾಮಿ, ಹೆಸರು ಚೇಂಜ್ ಮಾಡಿಸ್ಕೊಂಡು ಬಂದಂತ. ಅಂದ್ರೆ ಮನುಷ್ಯನಿಗೆ ಏನಾಗುತ್ತೆ ಎಚ್ಚರ ಕೂಡ ಇಲ್ಲದೆ ಉಪಯೋಗಕ್ಕೆ ಬರತಕ್ಕಂಥ ರೀತಿ ಅದು. ಅಷ್ಟೋ ಅಂತ ಕೆಲಸಗಳನ್ನು ಮಾಡ್ತಾ ಮಾತೆತ್ತರೆ ಚಮತ್ಕಾರ. ಯಾರೋ ಒಬ್ಬನು ಬಂದ, ದೊಡ್ಡ ವಿದ್ವಾಂಸ ವಾದಕ್ಕೆ ಅಂತ ಬಂದ, ಕೂತಿದ್ರು ಸ್ವಾಮಿಗಳು. ಬಂದ ನಮಸ್ಕಾರ ಮಾಡ್ದ, ಮಾರ್ಗೇ ಉಪವಿಷ ಅಂತ ಹೇಳಿದ್ರು. ಮಾರ್ಗೇ ಉಪವಿಷ ನಮ್ಮ ಕನ್ನಡ ಪ್ರಕಾರ ಅರ್ಥ ಆಗುತ್ತೆ ದಾರಿಯಲ್ಲಿ ಕೂಡು ಅಂತ ಅರ್ಥ. ಅವನು ತಲೆ ಕರ್ಕೊಳ್ಳಿ, ಏನು ದಾರಿಯಲ್ಲಿ ಕೂಡು ಅಂದ್ರೆ ಏನರ್ಥ, ದಾರಿಯಲ್ಲಿ ಕೂಡಬೇಡ ಅಂತ ಹೇಳ್ಬೇಕು. ಆಲೆಕ್ಕೆ ದಾರಿಯಲ್ಲಿ ಕೂಡಬೇಡ, ದಾರಿ ಬಿಟ್ಟು ಕೊಡು ಅಂತ ಹೇಳ್ಬೇಕು. ಮಾರ್ಗೇ ಉಪವಿಷ ಅಂದ್ರೆ ಏನು, ಅದಕ್ಕೆ ತಲೆ ತೋಚಿ ಕೂತ್ಕೊಂಡ. ನೀವು ವಾಕ್ಯಾರ್ಥಕ್ಕೆ ಬಂದವ, ನೀವು ಪಂಡಿತನ? ಹೌದು. ಮತ್ತೆ ಅರ್ಥ ಆಗೋದಿಲ್ಲ, ನನ್ನ ಮಾತು ಯಾಕೆ ಅರ್ಥ ಆಗಲ್ಲ ಅಂತ ಕೇಳ್ತಾರೆ. ನಾವು ಸ್ವಾಮಿ ನಂಗೆ ತಿಳಿಯೋದಿಲ್ಲ ಅಂತ ಹೇಳಿದೆ ಅಂತ. ಮಾರ್ಗ ಅಂದ್ರೆ ದಾರಿ ಅಲ್ಲ, ಮೃಗದಿಂದ ಮಾಡಿದ್ದು ಮಾರ್ಗ ಅಂದ್ರೆ ಮೃಗದ ಚರ್ಮ ಕೃಷ್ಣಾದ ಮೇಲೆ ಕೂಡು ಅಂತ ಹೇಳಿದ ಅರ್ಥ ಆಗಬಾರದೆ ನಿನಗೆ, ನೀ ಅಂತ ಪಂಡಿತ ಅಂದ್ರಂತೆ ಗಾಬರಿ ಆಗಿಬಿಡ್ತಾನೆ. ಅದು ವಿದ್ವಾಂಸರ ಮಧ್ಯೆ ವಿನೋದದ ಒಂದು ಹೊಸ ಕಾನ್ಸೆಪ್ಟ್ ಅಂದಿದ್ದು ಸತ್ಯಧರ್ಮರ ವೈಶಿಷ್ಟ್ಯ. ಮಾತು ಮಾತು ಭಾರಿ ಚಮತ್ಕಾರ ಅವರದು. ಯಾವನ ಶಿಷ್ಯ ಬಂದ, ಅವಾಗೇನು ಯಾವನೋ ಭಾರಿ ಇನ್ನೊಬ್ಬ ಭಕ್ತ ಬಂದ, ತುಂಬ ಒದ್ದಾಡ್ತಿದ್ದ, ಸ್ವಲ್ಪ ನೀರು ಬೇಕು ಅಂತ ಕೇಳಿಕೊಂಡ. ಇವರು ಶಿಷ್ಯನಿಗೆ ಹೇಳಿದರು, ನಕರೋತಿ ಗರ್ಭೆ ನದಾತಾತಿರ್ ವರ್ತತೆ ತಮ್ಮಾನಯ ಅಂದ್ರಂತೆ. ಏನು ಅರ್ಥ ಆಗೋದಿಲ್ಲ, ನಾಲ್ಕು ಸಂಸ್ಕೃತ ಬಂದರೂ ಅರ್ಥ ಆಗಲ್ಲ, ಸಂಸ್ಕೃತ ಬರೋದಿಲ್ಲ ಅರ್ಥ ಆಗಲ್ಲ, ಬೇಡ ಸಂಸ್ಕೃತ ಬಂದರೂ ಅರ್ಥ ಆಗೋದಿಲ್ಲ. ನಕರೋತಿರ್ ಗರ್ಭೆ ನದಾತಿರ್ ವರ್ತತೆ ತಮ್ಮಾನಯ, ಏನು ಅರ್ಥ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ, ನಕರೋತಿ ಅಂದ್ರೇನು, ಕರೋತಿ ಅಂದ್ರೆ ಮಾಡ್ತಾನೆ, ನಕರೋತಿ ಅಂದ್ರೆ ಮಾಡೋದಿಲ್ಲ ಅಂದ್ರೆ ಮಾಡದವನು ಮಾಡ, ನದಾದಾತಿ ಅಂದ್ರೆ ಕೊಡ, ಮಾಡದಲ್ಲಿ ಕೊಡ ಇದೆ ತಗೊಂಡು ಬಾ, ಇದು ಹಣೆ ಬಾರದಕ್ಕೆ, ಮಾಡದಲ್ಲಿ ಕೊಡ ಇದೆ ತಗೊಂಡು ಬಾ ಅಂಬುದನ್ನು ಹೊಸ ಫಾರ್ಮ್ನಲ್ಲಿ ಹೇಳ್ತೀವಿ. ಯಾವ ಡಿಕ್ಷನರಿಯಲ್ಲೂ ಸಿಗೋದಿಲ್ಲ ಅದು. ನ ದದಾತಿರ್ ಗರ್ಭೆ ನ ಕರವತಿಯರ್ ಗರ್ಭೆ ನ ದದಾತಿರ್ ವರ್ತತೆ ತಮ್ಮ ಆನಯ. ಇಂಥ ಮಾತು ಕಾಡ್ತಿದ್ದಾರೆ, ಎಲ್ಲ ಕಳ್ಕೊಂಡ್ಬಿಟ್ಟಿದ್ದಾರೆ. ಅಲ್ಲಲ್ಲಿ ಕೆಲವು ಸಿಗುತ್ತೆ, ಪ್ರಸ್ತುತ ಪುಸ್ತಕಗಳು ಸಿಗುತ್ತೆ ಹೊರತು ಬರೀ ಚಮತ್ಕಾರದ ಮಾತುಗಳು ಅವರು. ಅಂದ್ರೆ ಪಾಂಡಿತ್ಯನ ಅವರು ಪುಸ್ತಕ ಕೂತಾಗಲ್ಲ, ಮಾತಿನಲ್ಲಿ ಉಪಯೋಗಿಸ್ತಾ ಇದ್ರು. ಕೂತು ಎದ್ರೆ ಕೂತ್ರೆ ಸ್ವಾರಸ್ಯ ಅವರು. ಇಂಥ ದೊಡ್ಡ ವಿದ್ವಾಂಸರಾಗಿ ಅವರು ಮಾಡಿದ ಕಾರ್ಯ ಬಹಳ ದೊಡ್ಡದು. ಒಳ್ಳೊಳ್ಳೆ ಸುಭಾಷಿತಗಳು, ಸುಭಾಷಿತಗಳು ಮಾತಾಡ್ತಾನೆ ಸುಭಾಷಿತಗಳು ಹೇಳಿದ್ರಂಥವರು, ಅತಿಚಿತ್ರ ಮಿದಂ ಲೋಕೆ ವಾರಿಣ ವಾರಿ ತುಷ್ಯತಿ. ನೀರಿನಿಂದ ನೀರು ಒಣಗುತ್ತೆ ಗೊತ್ತಾ ಅಂದ್ರಂತೆ. ಒಗಟುಗಳು, ನೀರಿಂದ ನೀರು ಒಣಗುತ್ತೆ, ನೀರಿಂದ ನೀರು ಒಣಗಾಗಿ ಒಣಗುತ್ತೆ, ಗಾಳಿಯಿಂದ ಒಣಗುತ್ತೆ, ಬೆಂಕಿಯಿಂದ ನೀರಿಂದ ಹೇಗೆ ಒಣಗುತ್ತೆ ನಾನು ತೋರಿಸ್ತೇನೆ ಅಂತ ಹೇಳ್ತಾ. ಹೇಗೆ ಗೊತ್ತಾ, ಗುರು ಪಾದೋದಕ್ಕೆ ನೈವ ಭವಸಿಂಧುರ್ ವಿಶಿಷ್ಯತಿ. ಗುರುಗಳ ಪಾದೋದಕ ತಲೆ ಮೇಲೆ ಹಾಕೊಂಡ್ರೆ ಸಂಸಾರ ಸೌದ ಒಳಗೆ ಹೋಗುತ್ತಲ್ಲ ಯಾ, ಸೊ ವಾರಿನ ವಾರಿ ಸಿದ್ಧತಿ ಅಂತ ಚಮತ್ಕಾರವನ್ನು ಹೇಳ್ತಾ. ಇದು ಬಹಳ ಆಶ್ಚರ್ಯ. ಹೇಳ್ತಾ ಇನ್ನೊಂದು ಮಾತು ಹೇಳ್ತಾರೆ, ಏನು ಅಂದರೆ ಈ ಗ್ರಾಮಾಧಿಕಾರಿಗಳು ಅಂತ ಇರ್ತಾರೆ, ವಿಲೇಜ್ ಅಕೌಂಟೆಂಟ್ಸ್ ಹೇಳ್ತಾರೆ, ಶಾನುಭೋಗರವರೆಲ್ಲ ಕೂಡ, ಅವು ಸಿಕ್ಕಾವೆ ಲಂಚ ಅನಾದಿಕಾಲದ್ದು. ಇವತ್ತೇ ಹೊಸ ಮತಗಳು ಹೇಗೆ ಅನಾದಿನೋ, ಲಂಚಗಳು ಅನಾದಿನೇ. ಭ್ರಷ್ಟಾಚಾರ ಇವತ್ತಿನಿಂದ ಭಾಗವತ ಪುರಾಣದಲ್ಲೇ ಹೇಳ್ತಾರೆ ಅದನ್ನು. ಅವ್ರು ಹೇಳ್ತಾರೆ, ಗ್ರಾಮಾಧಿಕಾರಿ ಗರ್ಭಸ್ಥ ಮಾತೃ ಮಾಂಸಂ ನ ಖಾದತಿ. ಈ ಗ್ರಾಮಾಧಿಕಾರಿ ಎಲ್ಲ ತಿಂತಾನೆ, ಕಂಡವ್ರ ರಕ್ತ ಕುಡಿತಾನೆ ತಿಂತಾನೆ, ಅವ್ರು ಒಂದು ಬಿಟ್ಟಿದ್ದಾನೆ ಅಂತ ಹೇಳ್ತಾನೆ. ಒಂದು ಬಿಟ್ಟಿದ್ದಾನೆ ಯಾವುದನ್ನ, ಅದು ತಾಯಿ ಗರ್ಭದಲ್ಲಿದ್ದಾಗ ತಾಯಿ ಮಾಂಸವನ್ನು ತಿಂದರದಿಲ್ಲ ಪುಣ್ಯಾತ್ಮ, ಇದೆಲ್ಲ ತಿಂದು ಬಿಟ್ಟಿರ್ತಾನೆ ಅಂತ ಹೇಳ್ತಾನೆ. ಅಂತೂ ಒಳ್ಳೆ ಸ್ಟಡಿ ಮಾಡಿದಾಗಾಯ್ತು, ಅದು ರಿಸರ್ಚ್, ಅದು ಒಂದು ಅದು ಎಲ್ಲಿ ತಿಂದಿರಲಿಕ್ಕಿಲ್ಲ ಅಂದ್ರೆ ಒಂದೇ ಚಾನ್ಸ್ ತಿಂದಿರಲಿಕ್ಕಿರೋದು ತಿಂದಿಲ್ಲ. ಅಂತೂ ಭಾರಿ ಖುಷಿ ಆಯ್ತು ಕೇಳಿದವರಿಗೆ. ಅಂತೂ ಇಷ್ಟಾರು ಪಾಪ ಬುದ್ಧಿ ಇದೆಯಲ್ಲ ಅವನಿಗೆ, ಮಾತೃದೇವೋ ತಾಯಿನಾರು ತಿನ್ನಬಾರ್ದು ತಿಳ್ಕೊಂಡಿದ್ದಾನೆ ಪುಣ್ಯಾತ್ಮ ಅಂತ ಕೇಳಿದ್ರೆ ಅವ್ನು ಧರ್ಮಗಿರ್ಮದಕ್ಕಲ್ಲ, ಅವ್ನು ಬಿಟ್ಟದ ಬೇರೆ ಕಾರಣ ಇದೆ ಅಂತ ಹೇಳ್ತಾನೆ. ಪಾಪ ಭೀತಿಯಿಂದ ಬಿಟ್ಟ ಅಂತ ತಿಳ್ಕೊಂಡ್ಬಿಡ್ಬೇಡಿ. ಪಾಪಭೀತ್ಯಾ ನಮಂತವ್ಯಂ ದಂತಹೀನತ್ವ ಹೇತುತಃ. ಇನ್ನು ಹಲ್ಲು ಬಂದಿರೋದಲ್ಲ ಅದು ಬಿಟ್ಟಿದ್ದಾನೆ ಅಂತ ಹೇಳ್ತಾನೆ. ತಪಾಸಿದ ದೇವರು ಯಾತಕ್ಕೆ ಗುರುದು ಗರ್ಭದಲ್ಲಿ ಹಲ್ಲು ಕೊಡೋದಿಲ್ಲ, ತಾಯಿ ಮಾಂಸ ಎಂತ ಬೇಕು ಇವನು ಅಂತ ಬೇ ಆರ್ಸ್ತ ಅರ್ಥ. ಭ್ರಷ್ಟಾಚಾರನ ಎಷ್ಟು ಫೈನಾಗಿ ವಿಳಂಬನೆ ಮಾಡ್ತಾರೆ ಅಂದ್ರೆ ಆಶ್ಚರ್ಯ. ಅಂತ ಮಾತು ಬೇಕಾದಷ್ಟು ಸುರಿಬಾಡೆಗಳು ಅವ್ರು ಬರೆದಿಟ್ಟಿರೋದೆಲ್ಲ ಕೂಡ ಅಂದ್ರೆ ಜನಗಳಿಗೆ ಆ ಸಾಹಿತ್ಯ ಎಲ್ಲ ಹೋಗ್ತಾ ಇದೆ, ದಿನೇ ದಿನೇ ಪ್ರಿಂಟೂ ಆಗೋದಿಲ್ಲ, ಓದ್ ಕೆಲವಂತೂ ಪ್ರಿಂಟೇ ಆಗೋದಿಲ್ಲ, ಕೆಲವು ಇಟ್ಕೊಳ್ಳೋದೇ ಇಲ್ಲ. ಅದರಿಂದ ನಮ್ಮ ಸಿದ್ಧಾಂತ ದೊಡ್ಡ ಬಾಯಲ್ ಹೇಳಿದ್ರೆ ಅರ್ಥ ಆಗಲ್ಲ, ತೋರಿಸಿದ್ರೆ ಅರ್ಥ ಆಗುತ್ತೆ. ಸಂಸ್ಕೃತ ಸಾಹಿತ್ಯದಲ್ಲೇ ಕಾಣದೇ ಇರತಕ್ಕಂಥ ಹೊಸ ರೀತಿಯ ಆವಿಷ್ಕಾರ ಮಾಡಿದಂಥ ಹಿರಿಮೆಯವರು, ಬಹಳ ಚಮತ್ಕಾರದ ಮಾತುಗಳು. ಕೆಲವು ಸರ್ತಿ ಹೀಗಾಯ್ತಂತೆ, ಅವರು ಮಾತೆಲ್ಲ ಒಗಟಲ್ಲೇ ಮಾತಾಡೋದವ್ರ ಅಭ್ಯಾಸ. ಮತ್ತೊಂದು ಕಡೆ ಹೇಳ್ತಾರೆ, ಭಿಕ್ಷುಕರು ಬರ್ತಾರೆ, ಭಿಕ್ಷೆ ಕೇಳ್ತಾರೆ ಅಂತ ತಿಳ್ಕೊಂಡ್ಬಿಡ್ಬೇಡಿ, ಎಚ್ಚರಿಕೆ ಕೊಡ್ತಾರೆ ಅರ್ಥ ಮಾಡಿಕೊಡಿ ಅಂತ ಹೇಳ್ತಾರೆ. ಭಿಕ್ಷುಕರು ಎಚ್ಚೆ ಕೊಡ್ತಾರೆ, ಶಿಕ್ಷಂತಿ ನತು ಯಾಚಂತಿ, ಯಾಚಕಾಹ ಪಾತೃ ಪಾಣಯ. ಕೈಲಿ ಪಾತ್ರೆ ಹಿಡ್ಕೊಂಡು ಭಿಕ್ಷೆ ಬಿಡ್ತಾರಲ್ಲ, ಅವರನ್ನು ಪಾಠ ಹೇಳೋದಕ್ಕೆ ಬಂದಿದ್ದಾರೆ ಹುಷಾರು ಅಂತ ಹೇಳ್ತಾರೆ. ಏನು ಪಾಠ ಅಂದರೆ, ನೋಡಯ್ಯ ಅದತ್ವಾತ್ವಂ ಮಾದೃಶೋ ಮಾ ಭೂಹು, ನೀನು ದಾನ ಕೊಡೋದ್ರೆ ನನ್ನಂತೆ ಆಗಿಬಿಡ್ತಿ ಹುಷಾರು. ದತ್ವಾತ್ವಂ ತಾದೃಶೋ ಭವ, ನಾನು ಕೊಡದೆ ಕೊಡದೆ ಹೀಗಾಗಿದ್ದೇನೆ, ನೀನು ಕೊಡೋದಿಲ್ಲ ನನ್ನಂತೆ ಆಗಿಬಿಡ್ತಿ ಆಮೇಲೆ. ಅದಕ್ಕೆ ನಾನು ಬೇಡಕ್ಕೆ ಬಂದಿಲ್ಲ ಹೇಳಕ್ಕೆ ಬಂದಿದ್ದೇನೆ ಅಂತ ಹೇಳ್ತಾನೆ, ಹುಷಾರಾಗಿರಿ ಅಂತ ಹೇಳ್ತಾನೆ. ಈ ರೀತಿ ಚಮತ್ಕಾರವನ್ನ ನೋಡಿ ಕಲಿಯೋ. ಅವಧೂತ ಗೀತೆ ಭಾಗವತಲ್ಲಿ ಬರ್ತದಲ್ಲ, ಏನೇನು ಕಲಿತೆ ಏನೇನು ಕಲಿತೆ ಅಂತೇಳಿ, ಭಿಕ್ಷುಕರಿಂದ ಕಲಿಬೇಕಾದ ಪಾಠ ಅಂತ ಹೇಳ್ತಾರೆ. ಆ ಲೋಕದಲ್ಲಿ ಹಾಗೇನೆ, ಕೊಟ್ಟವನಿಗುಂಟು ಕೊಡದವರಿಗಿಲ್ಲ ಅಂತ ಹೇಳ್ತಾರಲ್ಲ, ಕೊಟ್ಟವನಿಗೆ ಬರ್ತದೆ. ಇಲ್ಲಿಂದ ಬರ್ತಾನೆ ಇದಕ್ಕಿಂತ ನೋಡಿದ್ರು ಅನ್ಎಕ್ಸ್ಪೆಕ್ಟೆಡ್ಲಿ ಬರುತ್ತೆ, ಯಾವುದೋ ಜನ ದಾನ ಮಾಡಿದ ಫಲ ಅದು ಅಂದ್ಕೊಂಡಿದ್ದೆಲ್ಲ ಬಂತು ಅಂತ ಹೇಳ್ತಾರೆ. ಕೆಲವು ಬರ್ತಾರೆ ಅವತ್ತೆ ಸತ್ತೋಗಿರ್ತಾನೆ, ಸಾಯಂಕಾಲ ಬೆಳಿಗ್ಗೆ ಚೆಕ್ ಬಂದ ಸಾಯಂಕಾಲ ಸತ್ತೋಗ್ಬಿಟ್ಟು. ತಗೊಳ್ಳೋ ತಿನ್ನೋ ಯೋಗ ಇಲ್ಲ ಅವನಿಗೆ, ತಿನ್ನೋ ಯೋಗ ಇಲ್ಲ, ಹೋದ್ಮೇಲೆ ಬರ್ತಾನೆ. ಕೇಳೋ ಯೋಗನೂ ಕೆಲವರಿಗೆ ಇರೋದಿಲ್ಲ, ಅಂದ್ರೆ ಮಾಡಿದ್ದು ಹೇಗೆ ವಾಪಸ್ ಬರುತ್ತೆ ಎಂಬ ಸಾಕ್ಷಿ ಅಂತ ಮಾತುಗಳನ್ನ ಸೂರ್ಯಮಣೆ ಮಾಡ್ತಕ್ಕಂಥ ಹಿರಿಮೆ ಅವರು. ಮತ್ತೆ ಹೇಳ್ತಾರೆ, ನಾವು ಒಂಟಿಯಾಗಿದ್ದೇವೆ, ಸಹಾಯನೇ ಇಲ್ಲ ಅಂತ ಯಾಕೆ ಗೋಳಾಡ್ತೀರಿ ಅಂತ ಹೇಳ್ತಾರೆ. ಒಂದು ನಮಗೆಲ್ಲ ಜನ ಹೆಲ್ಪ್ ಇಲ್ಲ, ಅವರಿಲ್ಲ, ಇವರು ಬರೀ ಬೈಕೊಳ್ಳೋದು ಕೊಟ್ಟರೆ ಜನಕ್ಕೆ ಬರೀ ಅದೇ ಮಾತುಗಳೇ ಬರ್ತಿರುತ್ತೆ. ಅವ್ರು ಹೇಳ್ತಾರೆ, ಏಕೋಹಂ ಅಸಹಾಯೋಯಂ, ನನಗೆ ಅಪರಿಚ್ಛದೋಯಂ, ನಾನು ಒಬ್ಬನೇ ಇದ್ದೇನೆ, ಸಹಾಯ ಇಲ್ಲ, ನನಗೆ ಮನೆ ಇಲ್ಲ, ಜಾಗ ಇಲ್ಲ ಅಂತೆಂದು ಅನ್ಕೋಬಾರ್ದು. ಅಲ್ಲ ಸ್ವಾಮಿ, ಇದ್ರೆ ಏನು ಮಾಡೋಕ್ಕಾಗ್ತದೆ, ಸಿಂಹ ನೋಡಿದ್ದೀರ ಅಂತ ಹೇಳ್ತಾರೆ. ವಿಕ್ರಮಾರ್ಜಿತ ಸತ್ವಸ್ಯ ಸ್ವಯಮೇವ ಮೃಗೇಂದ್ರತ, ಸಿಂಹಕ್ಕೆ ಯಾರೋ ಪಟ್ಟಾಭಿಷೇಕ ಮಾಡಿದ್ದಾರೆ, ಸಿಂಹಕ್ಕೆ ಯಾರೋ ಜೊತೆ ಯಾರೋ ಇರ್ತಾರ, ಸಿಂಹ ಕವಚ ಹಾಕಿರ್ತಾರ, ಸಿಂಹ ತನಿಷ್ಟಾನೇ ಸ್ಥಾನ. ಸಿಂಹ ಅಂದ್ರೆ ಸಿಂಹ ಯಾರ ಸಹಾಯನ ಇಲ್ಲದೇನೆ ಹೇಗೆ ಮೃಗಾಯತನಾಗಿದ್ದಾನಲ್ಲ ಹಾಗಿರಬೇಕು ಮನುಷ್ಯ. ಅಂದ್ರೆ ದೈನ್ಯ ಪಡಬಾರದು, ದೈನ್ಯ ಪಟ್ಟರೆ ವಿಶಾಶುಪಟ್ಟಿ ವಿರುದ್ಧ ಅದು. ತೇನ ತ್ಯಕ್ತೇನ ಭುಂಜೀತ ಮಾಘೃದ ಕಸ್ಯ ಶುದ್ಧ. ಮತ್ತೆ ಹೋಂಪಿಚ್ ಹೋಪಿಚ್ ಅಂತ ಹೇಳ್ತೇವಲ್ಲ, ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ನಕ್ರಹ ಸ್ವಸ್ಥಾನ ಮಾಸಾಧ್ಯ ಗಜೇಂದ್ರಮಿ ಕರ್ಷತಿ. ಈ ಮೊಸಳೆ ಇರ್ತದೆ ಅದು ಎಷ್ಟು ಪವರ್ಫುಲ್ ಅಂದ್ರೆ, ನೀರೊಳಗಿದ್ದಾಗ ಆನೆ ಕಾಲಿಟ್ಟರೂ ಎಳೆಯುತ್ತೆ. ಗಜೇಂದ್ರ ಓಡಿಸಿದ ಕಥೆ ನಮಗೆ ಗೊತ್ತು, ಆನೆಯನ್ನು ಬೇಕಾದ್ರೂ ಎಳೆಯುತ್ತೆ. ಆನೆ ಭಾರಿ ಪವರ್ಫುಲ್ಲು. ಬಟ್ ಇದು ಮೊಸಳೆ ಪ್ಲಸ್ ಪಾಯಿಂಟ್ ಏನು ಗೊತ್ತಾ, ಅದು ಹೋಮ್ ಪಿಚ್, ಅದು ಸ್ವಸ್ಥಾನ, ಅದು ಅದಕ್ಕೆ ಭಾರಿ ಸ್ಟ್ರಾಂಗ್ ಅದು. ಆದರೆ ಸಯೇವ ತೀರ ಮಾಸಾಧ್ಯ ಶುನಾಪಿ ಪರಿಭೂಯತೆ. ಅದೇ ನೀರಿಂದ ಹೊರಗೆ ಬಂದ್ಬಿಟ್ರೆ ನಾಯಿ ಬಂದು ಓಡಾಡಿಸುತ್ತೆ ಆಮೇಲೆ. ಅದು ಅದರಿಂದ ಹೊರಗೆ ಬಂದ್ರೆ ನಾಯಿ ಅಟ್ಯಾಕ್ ಮಾಡುತ್ತೆ, ಒಳಗಿದ್ರೆ ಆನೆ ನೀರು ಅಟ್ಯಾಕ್ ಮಾಡುತ್ತೆ. ಸ್ವಸ್ಥಾನಕ್ಕೆ ಅಷ್ಟು ಮಹತ್ವ ಇದೆ ಅಂತ ಹೇಳಬೇಕಾದ್ರೆ, ಸ್ಥಾನ ಅಂಬೋದಕ್ಕೆ ಅರ್ಥ ಇಲ್ಲ ಅಂತ ತಿಳ್ಕೊಂಡ್ಬಿಡ್ಬೇಡಿ, ಅದು ಮಹತ್ವ ಇದೆ. ಈ ರೀತಿ ಅನೇಕ ವಿಚಾರಗಳನ್ನು ಕಾವ್ಯಮಯವಾಗಿ ಶಾಸ್ತ್ರಮಯವಾಗಿ ಹೇಳ್ತಕ್ಕಂಥ ಕೌಶಲ. ಮತ್ತೆ ಅವರು ಹೇಳೋ ಇನ್ನೋ ಕ್ರಮಗಳು ಭಾರಿ ಜಾಸ್ತಿ. ಅವ್ರು ಶಕನ ನೋಡೋ ಪದ್ಧತಿ ಇತ್ತಂತವ್ರು, ಏನೇ ಮಾಡಿ ಶಕನ ನೋಡ್ಕೊಂಡು ಓಡೋ ಪದ್ಧತಿ. ಒಳ್ಳೆ ಶುಭ ಶಕನ ಕಂಡ್ರೆ ಪ್ರಾರ್ಥನೆ ಮುಂದೆ ಹೋಗಬೇಕು, ಇಲ್ಲದವ್ರೆ ಮುಂದೆ ಹೋಗಬಾರದು. ಈ ಪದ್ಧತಿ ಸ್ವಲ್ಪ ದಿವಸ ಮೇಂಟೈನ್ ಮಾಡಿದ್ರಂತ ಅದನ್ನ. ಒಂದ್ಸರ್ತಿ ಏನಾಯ್ತಂತೆ, ಪಾಪ ಅವ್ರ ಜನ ಏನಾದರೂ ಒಂದು ಅಪಶಕನ ಕಾಣೋದು. ಈ ಹೋದ ಇವತ್ತದ್ದು ಬೆಳ್ಳೂರು ಓಡಾಡಕ್ಕೆ ಅಲ್ಲಿ ನೋಡ್ಬಿಟ್ರೆ ಓಡಾಡಕ್ಕೆ ಒಂದು ಆಚಾರ ಒಂದು ಮಾತು ಹೇಳ್ತಾರೆ, ಊರು ತುರ್ಕೊಂಡು ಹತ್ತವನ್ನ ಎದುರು ಕಂಡ್ರೆ ಆಕಾಶ ನೋಡ್ಕೊಂಡು ಓಡಾಡು ಅಂತ ಹೇಳಿ. ಅದು ಮನೆ ಬಿಟ್ಟು ಹೋಗ್ಬೇಡ್ರಿ ಅಂತ ಅರ್ಥ, ಇನ್ನೇನಿಲ್ಲ, ಮನೆ ಕೂತಿರ್ಬೇಕಾಗ್ತದೆ. ಆದರೆ ಅದು ಅರ್ಥ ಬೇರೆ, ಲೋಕದಲ್ಲಿ ಅಷ್ಟು ತಿಳ್ಕೊಂಡಿರ್ಬೇಕು. ಕೊನೆ ಪಕ್ಷ ಅವ್ರು ಹೋಗೋದು ಅಪಶಕನ ಆಗೋದು ವಾಪಸ್ ಬರ್ತಿದ್ರಂತೆ. ಮನೆಗೆ ಒಂದು ದಿವಸ ಏನಾಯ್ತು, ಭಾರಿ ಇದಾಯ್ತು, ಬೆಳಿಗ್ಗೆ ಬೇಗ ಹೋಗೋಣ ಅಂತ ಹೊರಟುಬಿಟ್ರಂತೆ. ಯಾರು ಹೇಳೋದೇ ಬೇಡ, ಹೇಳೋದಕ್ಕಿಂತ ಮುಂಚೆ ಹೋಗೋಣ ಅಂತ ಹೋದ ತಕ್ಷಣ ಊರವರೆಗೆ ಹೋಗ್ತಾ ಇದ್ದಾರೆ, ಯಾರೋ ಒಬ್ಬ ಹೆಂಗಸು ಒಂದು ಮಡಿ ಹೆಂಗಸು ಬಂದ್ಬಿಡ್ಲಂತೆ ಅದರಿ ಪಾಪ. ಆ ಕ್ಷಣಕ್ಕೆ ಅದಂತೂ ಲೋಕದೊಳಗೆ ಎಲ್ಲರೂ ಅತ್ಯಾಧುನಿಕರು ಅದನ್ನ ವಿದಂತ ಕರೆದೇ ಕರೀತಾರೆ. ಭಾರಿ ದುಃಖ ಆಯ್ತು ಅವರಿಗೆ. ಆಕೆ ಬಂದು ನಮಸ್ಕಾರ ಬೇರೆ ಮಾಡಿಬಿಟ್ಲು ದೊಡ್ಡ ಸಾಗುಳು ಅಂತ ಹೇಳಿ. ಹಾಗೆ ಹೇಳಿದಂತೆ, ಸ್ವಾಮಿ ನೀವು ಎಷ್ಟು ಪುಣ್ಯ ಮಾಡಿದ್ದೋ ಏನೋ, ಬೆಳಿಗ್ಗೆ ಎತ್ತಷ್ಟು ಸಾವಳು ದರ್ಶನ ಆಯಿತು ಅಂತ ಹೇಳಿದ್ದೆ. ಆ ಇವರು ನೀನೆಷ್ಟು ಪುಣ್ಯ ಮಾಡಿದ್ದು ಇರಲಿ, ನಾನೆಷ್ಟು ಪಾಪ ಮಾಡಿದ್ದೆ, ನಿಮ್ಮ ಮುಖ ನೋಡ್ಬಿಟ್ಟಾರೆ ಬೆಳಿಗ್ಗೆ ಎತ್ತಷ್ಟ. ಅದು ಅಲ್ಲೂ ತಮಾಷೆ ಬಿಟ್ಟಿಲ್ಲ ಅವರು, ನೀನೇನೋ ಮಾಡಿದ್ದಿ ನನ್ನ ಗತಿ ಏನಾಗಬೇಕು ಗೊತ್ತಿರ ದಿವಸ ಅಂತೇಳಿ ಆಗಿಸಿ ಹೇಳ್ಬಿಟ್ಟು ಮತ್ತೆ ಹೊರಟ್ರಂತೆ. ಆಮೇಲೆ ಒಂದು ಸೂತ್ರ ಹೇಳ್ಕೊಟ್ಬಿಡ್ತಾ, ಇದ್ಮೇಲೆ ಈ ಕೆಲಸ ಮಾಡ್ಲಿಕ್ಕೆ ಹೋಗಬೇಡಿ, ಈ ರೀತಿ ಮಾಡಿಬಿಡೋಣ ಅಂತ ಹೇಳಿದ್ರಂತೆ. ಅಕುಬೇರಿ ಅಕುಬೇರ ಪುರಿ ಅವಲೋಕನೇನ ಅಧರಾಸೂನು ಭವೇದ್ ಅಜಸ್ರಂ ಅತಸ್ತತ್ ಪರಿಹಾರ ಹೇತವೇ ಅಧಮಯಂತೀಪತಿ ಲೋಚನಂ ಸ್ಮರ. ಒಂದು ಶ್ಲೋಕ ಅದು ನೋಡಿ, ಏನೇನು ಅರ್ಥ ಆಗೋದಿಲ್ಲ. ಅವ್ರು ಬರೋ ಶ್ಲೋಕಗಳೆಲ್ಲ ಹಾಗೇನೆ ಅರ್ಥ ಮಾಡಿಕೊಂಡ ಬಹಳ ಖುಷಿ ಅನಿಸುತ್ತೆ, ಮೇಲೆ ಅರ್ಥ ಆಗೋದಿಲ್ಲ. ಅಕುಬೇರ ಪುರಿ ವಿಲೋಕನೇನ ಅಧರಾಸೂನು ಭಜೇದ್ ಅಜಸ್ರಂ ಅತಃ ತತ್ ಪರಿಹಾರ ಹೇತವೇ ಅಧಮಯಂತೀಪತಿ ಲೋಚನಂ ಸ್ಮರ. ಅದಕ್ಕೇನರ್ಥ ಅಂದ್ರೆ, ಅಕುಬೇರ ಪುರಿ, ಕುಬೇರ ಪುರಿ ಅಂದ್ರೆ ಯಾವುದು? ಅಲಕಾಪಟ್ಟಣ. ಅಕುಬೇರ ಪುರಿ ಅಂದ್ರೆ ಏನು? ಅಲಕಾ ಇಲ್ದ ಇರೋರು, ಮುಂಗುಳ ಇಲ್ದೇ ಇರೋರು ಅಂತ ಅರ್ಥ. ಅಂದ್ರೆ ವಿಧವೆಯನ್ನು ಅರ್ಥ ಕೊಡ್ತದೆ. ಅವಲೋಕನೇನ ಅಧರಾಸೂನು ಭವೇದ್ ಅಜಸ್ರಂ. ಅಧರಾಸೂನು ಅರ್ಥ ಆಗೋದಿಲ್ಲ. ಧರಾಸೂನು ಅಂದ್ರೆ ಮಂಗಳ, ಅದು ಕುಜ ಅಂದ್ರೆ ಮಂಗಳ ಅಂತ ಅರ್ಥ. ಅಧರಾಸೂನು ಅಂದ್ರೆ ಏನು? ಅಮಂಗಳ ಅಂತ ಅರ್ಥ. ಯೋಚನೆ ಮಾಡಬೇಡಿ. ಅತಃ ತತ್ ಪರಿಹಾರ ಏತವೇ ಅಧಮಯಂತೀಪತಿ ಲೋಚನಂ ಸ್ಮರ. ಅದು ಹೋಗ್ಬೇಕಾದ್ರೆ ಅಧಮಯಂತೀಪತಿನ ಸ್ಮರಣೆ, ಅಧಮಯಂತೀಪತಿ ಲೋಚನನ ಸ್ಮರಣೆ ಮಾಡಿಬಿಡಿ. ಅರ್ಥನೇ ಆಗೋದಿಲ್ಲ. ದಮಯಂತೀಪತಿ ಅಂದ್ರೆ ನಳ, ಅಧಮಯಂತೀಪತಿ ಅಂದ್ರೆ ಅನಲ, ಲೋಚನ ಅಂದ್ರೆ ಅನಲ ಲೋಚನ ಅಂದ್ರೆ ಶಿವ, ಶಿವ ಶಿವ ಅಂದ್ರೆ ಸರಿ ಹೋಗುತ್ತೆ ಅಂತ ಅರ್ಥ. ಅದಕ್ಕೆ ಅಂದ್ರೆ ಪದ ಅಕುಬೇರೆ ಪುರಿ ಅಧರಾಸೂನು ಆಮೇಲೆ ಅಧಮಯಂತೀಪತಿ ಲೋಚನ, ಈ ಪದಗಳ ಕಾಂಬಿನೇಷನ್, ಥಿಂಕಿಂಗ್ ಪ್ರೋಸೆಸ್ಸೇ ಅಪೂರ್ವ. ಈ ರೀತಿ ಬರೆದು ಸಂಸ್ಕೃತಕ್ಕೆ ಹೊಸ ಒಂದಿನ ಛಾಯೆ ಕೊಟ್ಟು, ಅದು ವಿನೋದ. ಯಾವ ಕಾಲಕ್ಕೂ ತಮಾಷೆ ಬಿಡ್ತಿರಲಿಲ್ಲ ಅವರು, ವಿನೋದ ಮಾಡೋದು, ವಿಹಾರ ಮಾಡೋದು. ಇದರಿಂದ ಸಂಸ್ಕೃತವನ್ನ ಹತ್ತಿರ ತರತಕ್ಕಂಥ ಕೆಲಸವನ್ನು ಮಾಡ್ತಾರೆ. ನೂರು ಅನೇಕ ಸುಭಾಷಿತಗಳು ಅದರಲ್ಲಿ, ತುಂಬ ಸುಭಾಷಿತಗಳನ್ನು ಬರೆದಿದ್ದಾರೆ. ಇಂಥ ಕಾವ್ಯ ಬೇರೆ, ಅಂತರ್ಲಾಪಿಕ ಬಹಿರ್ಲಾಪಿಕ ಅಂಥೇಳಿ ಒಳಗೆ ಉತ್ತರ ಇರೋ ಶ್ಲೋಕಗಳು ಬೇರೆ, ಹೊರಗೆ ಉತ್ತರ ಉತ್ತರ ಸಿಗೋಬೇಕೇ ಬೇರೆ. ಇವೆಲ್ಲದನ್ನ ಬರೆದು ವಿದ್ವತ್ತಿನ ಒಂದು ಹೊಸ ಮುಖ ತೋರಿಸಿದವರು, ಮಹಿಮಾವಂತರು, ಪಾಠ ಪ್ರವಚನ ಕೋವಿದರು, ರಾಜ ಮಹಾರಾಜರ ಮರ್ಯಾದೆ ಪಡೆದವರು, ಮಹಾ ತಪಸ್ವಿಗಳು, ಅನೇಕರಿಗೆ ಅತ್ಯಂತ ಕಷ್ಟದಲ್ಲಿದ್ದವರಿಗೆ ಕಷ್ಟ ಪರಿಹಾರ ಮಾಡಿದವರು, ಪಟಕ್ಕೆ ವಿಪರೀತ ಆಸ್ತಿ ಮಾಡಿದರು. ತುಂಬಾ ಜನಕ್ಕೆ ಕಾಣಿಕೆ ಮಹಿಮೆ ನೋಡಿದಾಗೆಲ್ಲ ಜನ ರಾಶಿ ರಾಶಿ ಕೊಳ್ಳಕ್ಕೆ ಶುರು ಮಾಡಿಬಿಡ್ತಾರೆ. ಬಂಗಾರದ ರಾಶಿ ಬಿತ್ತಂತೆ. ಆಗ ಅವ್ರು ಹೇಳಿದ್ರಂತೆ, ಪೂರ್ಣಯನ್ನು ಸಾಕಷ್ಟು ಕೊಟ್ಬಿಡ್ತಾನೆ. ಆಗ ಹೇಳಿದ್ರಂತೆ, ನಾನು ತಗೊಂಡು ಏನ್ ಮಾಡಲಿದ್ದೆಲ್ಲ ಕೂಡ ನವರತ್ನ ಮಂಟಪ ಮಾಡಿಸಿದೆ ದೇವರಿಗೆ ಅಂತ ಹೇಳಿದ್ರಂತೆ. ಅವತ್ತಿಂದ ನವರತ್ನ ಮಂಟಪ, ಮಠದಲ್ಲಿ ನವರತ್ನ ಮಂಟಪ ಅವರಿಂದ ಬಂತು. ನವರತ್ನ ಫ್ಯಾಮಿಲಿ ಸಾರ್ಥಕ ಆಯ್ತು. ಅದನ್ನ ಹಿಂದೆ ನವರತ್ನ ಅಂತ ಬಿರುದು ಕೊಟ್ಟಿದ್ದು, ಮುಂದೆ ನಿಮ್ಮ ವಂಶದವರೊಬ್ಬರು ನವರತ್ನ ಮಂಟಪ ಮಾಡಿಸ್ತಾರೆ, ಸೂಚನೆ ಆದಾಗಾಯ್ತು. ಹೀಗೆ ನವರತ್ನವನ್ನು ಉಪಯೋಗ ಅಂದ್ರೆ ದೇವರಿಗೆ ಕೊಟ್ಟಿದ್ದು ತಾವು ತೊಗೊಳ್ಳೋ ಬೇಕಾದ್ರೆ ಸಿಗ್ತಾರೆ, ಅದೇನು ದೊಡ್ಡದಲ್ಲ. ಆದರೆ ಅವರಿಗೆ ಕೊಟ್ಟಿದ್ದು ದೇವರಿಗೆ ಕೊಡ್ತಾರೆ, ತಮ್ಮ ಸಮರ್ಪಣೆ ಮಾಡಿದ ದೇವರಿಗೆ. ಅವ್ರಿಗೆ ಮಂಟಪ ಮಾಡಿಸಿದ್ದೇನು ಕೊಟ್ಟಿದ್ದಲ್ಲ, ಕಾಣಿಕೆ ಕೊಟ್ಟಿದ್ದು ನನಗೆ ಉಪಯೋಗಿಸ್ತಾರೆ. ಆ ಪರ್ಪಸ್ಗೆ ಕೊಡದೆ ಹೋದರೂ ಪರ್ಪಸ್ಗೆ ಉಪಯೋಗಿಸ್ತಾರಲ್ಲ, ಇದವರ ಸಿದ್ಧಿಯಾಯಿತು. ಇಂಥ ಅಮೇಕ ಕೃತಿಗಳನ್ನು ಮಾಡ್ತಾ ಭಾಗವತ ಟಿಪ್ಪಣಿಗಳನ್ನು ಬರೀತಾ, ಜೊತೆಗೆ ಶೃಂಗಾರ ಶ್ಲೋಕಗಳು. ಅವ್ರ ಚಿಕ್ಕಂದಿರು ಪೂರ್ವಾಶ್ರಮದಲ್ಲಿದ್ದಾಗ ಶೃಂಗಾರ ಶ್ಲೋಕ, ರಾಧಾಕೃಷ್ಣರ ವಿಲಾಸಗಳು, ಗೋಪಿ ಮತ್ತು ಕೃಷ್ಣರ ವಿಲಾಸಗಳನ್ನು ನೂರಾರು ಪದ್ಯಗಳಲ್ಲಿ ಬರೀತಾರೆ. ಬಹಳ ದೊಡ್ಡ ದೊಡ್ಡ ಪ್ರೌಢವಾದ ಮಹಾಕಾವ್ಯಗಳವೆಲ್ಲ ಕೂಡ. ಅದೆಲ್ಲದನ್ನು ಓದಿದರೆ ಸಂಸ್ಕೃತದಲ್ಲಿ ಆಸಕ್ತಿ, ಶಾಸ್ತ್ರದಲ್ಲಿ ಆಸಕ್ತಿ, ದೇವರಲ್ಲಿ ಭಕ್ತಿ, ವಿಶೇಷ ವಾಕ್ಶುದ್ಧಿ, ವಾಕ್ಸಿದ್ಧಿ ಎಲ್ಲ ಕೊಡ್ತಕ್ಕಂಥ ಸಿದ್ಧಿ ಪಡೆದವರವರು. ಅವರಿಗೆ ಆಶ್ರಮ ಕೊಡೋದ್ರಲ್ಲೂ ಕೂಡ ತಮ್ಮನಿಗೆ ಆಶ್ರಮ ಕೊಟ್ಟು, ಒಳ್ಳೆ ತಯಾರು ಮಾಡಿ ತಮ್ಮನನ್ನು ಒಳ್ಳೆ ರೀತಿ ಆಶ್ರಮ ಕೊಟ್ಟು, ಅವರಿಂದ ಮುಂದೆ ಮಠ ಸಾಕಷ್ಟು ಬೆಳೆಯಿತು. ಸತ್ಯ ಸಂಕಲ್ಪವರು ಎಷ್ಟು ವರ್ಚಸ್ಸನ್ನು ಪಡೆದರು ತಮ್ಮಂದರು ಅಂದರೆ, ಮೈಸೂರು ಮಹಾರಾಜರು ಅತಿ ಹತ್ತಿರದಲ್ಲಿ ಅವರಿಗೆ ಕೊಟ್ಟಿದ್ದಾರೆ. ಅರಮನೆಗೆ ಹತ್ತಿರನೇ ಇರೋದು ಸತ್ಯ ವೃಂದಾವನ ಇರೋದು, ಅಟ್ ಪ್ರೈಮ್ ಪ್ಲೇಸ್ ಅದು. ಅಂಥ ಪ್ಲೇಸಲ್ಲಿ ಕೂಡ ಅಲ್ಲೇ ವೃಂದಾವನ ಸ್ಥಳ ಆಗಿದ್ದಾರೆ ಅಂತ ಅರ್ಥ ಮಾಡಿಕೊಂಡ್ರೆ ಎಷ್ಟು ಸಿದ್ಧಿ ಇದೆ ಗೊತ್ತಾಗುತ್ತೆ. ಮೈಸೂರಿನಲ್ಲಿ ಅರಮನೆಯೊಳಗೆ ವರಹದೇವರ ದೇವಸ್ಥಾನ ಇದೆ, ಒಳಗೆ ನೋಡಿರ್ಬೋದು. ವರಹದೇವರ ಪ್ರತಿಷ್ಠಾಪನೆಯೊಳಗೆ ಸತ್ಯಧರ್ಮ ಸ್ವಾಮಿಗಳೇನೆ, ಇವರಿಗೆಲ್ಲ ಪ್ರತಿಷ್ಠಾಪನೆ ಮಾಡಿಸಿದ್ದ. ಆ ಬಹಳ ಜನಕ್ಕೆ ಗೊತ್ತಿಲ್ಲ ಅದು. ಸತ್ಯ ವರಹದೇವರ ಪ್ರತಿಷ್ಠಾಪನೆ ಮಾಡಿ ಸತ್ಯಧರ್ಮ ತೀರ್ಥ ಶ್ರೀಪಾದಗಳವರೇ ಅವರ ಗ್ರಂಥಗಳಲ್ಲಿ ಅನೇಕ ವಿಮರ್ಶೆಗಳನ್ನು ಎಲ್ಲ ಮಾಡ್ತಾರೆ. ಮಠಭೇದವನ್ನು ಅವರು ಖಂಡನೆ ಮಾಡ್ತಾರೆ. ಎಷ್ಟೋ ಕಡೆ ಬಂದ ಕಾಲಕ್ಕೆ ಬೇರೆ ಮಠದ ಸ್ವಾಮಿ ಹೆಸರನ್ನು ಹೇಳ್ತಾರೆ. ಶಿಷ್ಯರು ಬಿಡ್ತಾರಾ, ಶಿಷ್ಯರಿಗೆ ದೇವರಲ್ಲಿ ಭಕ್ತಿ ಇರಲಿ ಬಿಡಲಿ, ಉಳಿದ್ರ ಮಠದಲ್ಲಿ ದ್ವೇಷ ಅಂತ ಗ್ಯಾರಂಟಿ ಇರುತ್ತೆ. ಅದೇ ನಮ್ಮ ಲಕ್ಷಣ ಆಗಿಬಿಟ್ಟಿದೆ. ಶಿಷ್ಯ ಯಾರೋ ಕೇಳಿದರಂತೆ, ಏನು ಸ್ವಾಮಿ ಅವ್ರ ಹೆಸರು ಹೇಳ್ತಿರಲ್ಲ ಅಂದರೆ, ನಾವು ಗುಣಗ್ರಾಹಿಗಳು ಅಂತೇಳಿ. ಗುಣಗ್ರಾಹಿಗಳು, ವಿದ್ವಾಂಸ ಅದು ಮುಖ್ಯನೇ ಹೊರತು ಮಠದ ಹೆಸರು ಮುಖ್ಯ ಅಲ್ಲ, ಅದಕ್ಕೆ ನಾವು ಉಲ್ಲೇಖ ಮಾಡ್ತೇವೆ ಅಂತ ಹೇಳ್ತಾರೆ. ಇದು ಅವರ ವೈಶಿಷ್ಟ್ಯ. ಉಡುಪಿಗೆ ಹೋಗಿದ್ದ ಕಾಲಕ್ಕೆ ಋಷಿಕೇಶ್ ತೀರ್ಥ ಬರೆದ ಸರ್ವಲುಪತಿಯನ್ನು ನೋಡಿದ್ರಂತೆ ಸಿದ್ಧರು ಸ್ವಾಮಿಗಳು. ಅದು ಉಲ್ಲೇಖ ಮಾಡ್ತಾರೆ ಭಾಗ ಟಿಪ್ಪಣಿ ಬರೀಬೇಕಾದ್ರೆ, ಭವಾನ್ ಅಂತ ಒಂದು ಶಬ್ದ ಬರುತ್ತೆ ಭಾಗವತದೊಳಗೆ, ಭವಾನ್ ಅಂತೇಳಿ. ಅದು 32 ಅರ್ಥ ಬರೀತಾರೆ. ಭವಾನ್ ಸಹ ಒಂದಕ್ಕೇನೆ, ಹೊರೇನರ್ಥ ತಾವು ನೀವು ಅಂತ ಅಷ್ಟೇ ಅರ್ಥ. ಅದಕ್ಕೆ 32 ಅರ್ಥ ಬರೀತಾರೆ. ಇಷ್ಟು ಅರ್ಥ ಬರೀತಿರಲ್ಲ, ಇದಕ್ಕೇನು ಆಧಾರ ಅಂದರೆ ನಿಮ್ಗೆ ಗೊತ್ತಿಲ್ವಾ, ಆಚಾರ್ಯ ಭಾಭಾ ಭಾಭಾ ಶ್ಲೋಕ ಬರೆದಿದ್ದಾರಲ್ಲ ಅದು ಬೇಸಿಗೆ ಬರೀತೇನೆ ಅಂತ ಹೇಳ್ತಾರೆ. ಭಾಭಾ ಭಾಭಾ ಶ್ಲೋಕ ಇದೆಯಲ್ಲ ಅದ ಮೇಲೆ ಬರೆದಿದ್ದೇವೆ, ಅದರ ಅರ್ಥನ ಈ ಅರ್ಥ ಶ್ಲೋಕ ಸಿಕ್ತ ಅರ್ಥ ಎಲ್ಲಿ ಸಿಕ್ತು ಅಂತ ಕೇಳಿದರೆ ಅರ್ಥವನ್ನು ಆಚಾರ್ಯ ಹೇಳಿದರು. ಅದನ್ನು ಶ್ರೀಮದ್ ಆನಂದ ತೀರ್ಥ ಮುಖ ಕಮಲ ಶ್ರುತ್ವ ಲಿಖಿತಂ ಋಷಿಕೇಶ ತೀರ್ಥೈ ತತ್ ಅದ್ಯಾಪಿ ರಜಿತ ಪೀಠಪುರೇ ವರ್ತತೆ, ಇದೆಲ್ಲ ಇತಿಹಾಸ ಬರೀತಾರೋ ಋಷಿಕೇಶರು ಕೇಳಿ ಬರೆದ್ರು, ಅದನ್ನು ಉಡುಪಿಯಲ್ಲಿದೆ ನಾವು ನೋಡಿ ಬರೀತಾ ಇದ್ದೇವೆ ಅಂತ ಹೇಳ್ತಾರೆ. ಅದು ಎಷ್ಟು ರಿಸರ್ಚ್ ಕಾನ್ಸೆಪ್ಟ್, ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಸತ್ಯಧರ್ಮ ತೀರ್ಥರಂತಹ ಸ್ವಾಮಿಗಳಿಂದ ಮಠಗಳಿಗೆ ಮತಗಳಿಗೆ ಎಷ್ಟು ಗೌರವ ಬರುತ್ತೆ ಅಂತ ನಮಗೆ ಅರ್ಥವಾಗುತ್ತೆ. ಅಂಥವ್ರ ಆರಾಧನೆ ಮಾಡೋದು ಬಹಳ ಸಾರ್ಥಕವಾದದ್ದು. ಹಿಂದಿನ ಸತ್ಯವರರಂತಹ ಗುರುಗಳು, ಸತ್ಯಬೋಧರಂತಹ ವಿದ್ಯಾಗುರುಗಳು, ಅನಂತರ ಸತ್ಯ ಸಂಕಲ್ಪರಂತಹ ಶಿಷ್ಯರುಗಳು, ಇಂಥವೆಲ್ಲ ಅವರ ತಂಡನೇ ಅಂತ ಎಲ್ಲೂ ಕೂಡ ಮಠದ ಬಗ್ಗೆ ಗೌರವ ಬರೋ ರೀತಿ ನಡ್ಕೊಂಡ್ರೆ ಹೊರತು ಅಗೌರವದ ಹೆಸರು ಬರಬಾರದು. ಅಷ್ಟು ದೀರ್ಘಕಾಲದ ಮಹಾ ತಪಸ್ವಿಗಳಾಗಿ ಕೊನೆಗೆ ಮೊದಲೇ ಸ್ವಲ್ಪ ಸ್ಪೀಸ್ ಸನ್ಯಾಸ ಕೊಟ್ಟಿರ್ತಾರೆ ತಮ್ಮನಿಗೆ. 83 ವರ್ಷ ಇರ್ತಾರೆ ಒಟ್ಟು ಅವರು, ಒಟ್ಟು 83 ವರ್ಷ, 33 ವರ್ಷ ಪೀಠಾಧಿಪತ್ಯ ಅವರದು. ಸರಿಯಾಗಿ 1797 1830 33 ವರ್ಷ ಪೀಠದಲ್ಲಿದ್ದವರು. ಅದರಲ್ಲಿ ಮಾಡಿರ್ತಕ್ಕಂಥ ಕಾರ್ಯ ಚಿರಸ್ಥಾಯಿಯಾದಂಥ ಕಾರ್ಯವನ್ನು ಮಾಡ್ತಾ ಚಮತ್ಕಾರಗಳ ಸುರಿಮರೆ ತೋರಿಸ್ತಾ ಯಾವ್ಯಾವ ವಾಕ್ಯಗಳನ್ನ ಅರ್ಥ ಮಾಡಿಕೊಳ್ಬೇಕು ಅಂತ ವೇದವಾಕ್ಯಗಳಿಗಂತೂ ವಿಶೇಷವಾದ ಮಾರ್ಗದರ್ಶನ ಮಾಡಿದವರು. ಭಾಗವತವನ್ನು ಅವ್ರ ಟಿಪ್ಪಣಿ ನೋಡಿದ್ರೆ ಅರ್ಥ ಆಗೋ ರೀತಿಯೇ ಬೇರೆ ಆಗಿಬಿಡುತ್ತೆ. ಆ ಟಿಪ್ಪಣಿ ನೋಡೋದಕ್ಕಿಂತ ಮುಂಚೆ ಒಂದು ರೀತಿ ಒಂದು ರೀತಿ ಬೇಕಷ್ಟು ಆಗಿರುತ್ತೆ. ಹೊಸ ಒಂದು ಅರ್ಥದ ಮುಖವನ್ನು ತೋರಿಸಿಕೊಟ್ಟಂತಹ ಅಸಾಧಾರಣವಾದ ಸಿದ್ಧಿಯವರು. ಒಂದು ಕಡೆ ಬರೀತಾರೆ ಮಹಾಭಾರತದಲ್ಲಿ ಬರ್ತದೆ ದ್ರೌಪದಿ ಇದೆ ವಿರಾಟ ಪರ್ವಕ್ಕೆ ಉದ್ಯೋಗ ಪರ್ವಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ಮಹಾಭಾರತದಲ್ಲಿ 2ಕ್ಕೆ, ಭಾಗವತ 1ಕ್ಕೆ, ರಾಮಾಯಣ 6 ಕಾಂಡಕ್ಕೆ, ಅಯೋಧ್ಯಾಕಾಂಡದಿಂದ ಹಿಡಿದು ಉತ್ತರಕಾಂಡದಲ್ಲಿ ರಾಮಾಯಣ ಟಿಪ್ಪಣಿ ಬರೆದಿದ್ದಾರೆ. ಆಮೇಲೆ ಮೊದಲು ಬಾಲಕಾಂಡಕ್ಕೆ, ಮುಂದೆ ಸತ್ಯಪರಾಯಣ ತೀರ್ಥರು ಬರೀತಾರೆ, ಒಟ್ಟು 7 ಆಯ್ತಲ್ಲಿಗೆ. ಭಾಗವತಕ್ಕೆ ಯಾದವಾರ್ಯರು ಬಿಟ್ಟಿದ್ದ ಭಾಗಕ್ಕೆ ಮಾತ್ರ ಬರೆದು ಪೂರ್ತಿ ಮಾಡ್ತಾರೆ. ಈ ಮಹಾಭಾರತಕ್ಕೆ 2 ಪರ್ವಕ್ಕೆ ಮಾತ್ರ ಬರೆದು, ವಿರಾಟ ಪರ್ವಕ್ಕೆ ಉದ್ಯೋಗ ಎರಡೂ ಸಿಗ್ತಾ ಇದೆ, ವಿರಾಟ ಪರ್ವ ಟಿಪ್ಪಣಿ, ಉದ್ಯೋಗ ಪರ್ವ ಟಿಪ್ಪಣಿ. ಎಷ್ಟು ಚೆನ್ನಾಗಿ ಅರ್ಥ ಬರೀತಾರೆ ಅಂದರೆ, ವಿರಾಟ ಪರ್ವದಲ್ಲಿ ದ್ರೌಪದಿ ದೇವಿ ಹೋಗಿಬಿಟ್ಟು ಭೀಮಸೇನರನ್ನು ಕಂಡು ಕೀಚಕನ ಉಪಟಾಳ ಹೇಳಬೇಕು ಅಂತ ಹೋಗ್ತಾರೆ. ಮಹಾಭಾರತ ವರ್ಣನೆ ಮಾಡ್ತಾರೆ ಅದನ್ನು. ಭೀಮಸೇನ ದೇವರು ಮಲಗಿದ್ದಾರೆ, ಆಗ ದ್ರೌಪದಿ ಬರ್ತಾಳೆ, ಆಗ ಬೆಳಕೆಲ್ಲಿತ್ತು ಅಂತ ನಾನು ಪ್ರಶ್ನೆ ಮಾಡಿಕೊಂಡ್ರೆ ಮಹಾಭಾರತದಲ್ಲಿ ಹೇಳ್ತಾರೆ ಬೆಳಕು ಭೀಮನ ಮೈಯಿಂದ ಬೆಳಕು ಚಿಮ್ತಾ ಇತ್ತು ಅಂತ ಹೇಳ್ತಾರೆ. ಎಷ್ಟು ಅದ್ಭುತವಾದ ಮಹಾಭಾರತ ನಿರೂಪಣೆ ಅದು. ಆಚಾರ್ಯ ಕಾಲು ಬೆರಳು ಚಾಚಿದ ಬೆಳಕು ಅಂತ ಕೇಳ್ತೇವಲ್ಲ, ಮಹಾಭಾರತ ಭೀಮಸೇನ ಮೈಯಿಂದ ಬೆಳಕು ತುಂಬ ಹೊಳಿತಾ ಇತ್ತು ಅಂತ ಹಾಗೆ. ದ್ರೌಪದಿ ಬಂದು ದ್ರೌಪದಿ ಹೇಳಿ ಕೇಳಿ ವಿದ್ಯುನ್ನಾಮಕ್ಕೆ ವಿಧಿ ಜಾತೆ, ಅವರು ಬೆಳಕ. ಆ ಇಬ್ಬರು ಅಲ್ಲಿದ್ದಾರೆ. ಏನ್ ಮಾಡಿ ದ್ರೌಪದಿ ಏನ್ ಮಾಡಿದ್ರಂತೆ, ಮಧ್ಯಮಂ ಪಾಂಡುನಂದನಂ, ಮಧ್ಯಮನಾದ ಪಾಂಡುನಂದನನನ್ನು ಆಲಿಂಗನ ಮಾಡಿಕೊಂಡ್ರು ಅಂತ ಹೇಳಿಬಿಡ್ತಾರೆ. ಇಲ್ಲಿ ಸ್ವಲ್ಪ ಪ್ರಸಂಗ ಬರುತ್ತೆ. ಮಧ್ಯಮ ಪಾಂಡುನಂದನ ಹೇಗಾಗ್ತಾನೆ ಭೀಮಸೇನ, ಧರ್ಮರಾಜ ಭೀಮಸೇನ, ಅರ್ಜುನ ನಕುಲ ಸಹದೇವ, ಮಧ್ಯಮ ಆಗೋದೇ ಇಲ್ಲ, ಮಧ್ಯಮ ಅರ್ಜುನ ಆಗ್ತಾನೆ, ಮಧ್ಯಮ ಅಂತ ಯಾಕೆ ಬಂತು? ಈ ರೀತಿ ಪ್ರಶ್ನೆ ಹಾಕೊಂಡು ಉತ್ತರ ಕೊಡೋದು ಅವರ ವೈಶಿಷ್ಟ್ಯ. ಏನೇ ಮಾಡಿದ್ರು ಇಂಥ ಚಮತ್ಕಾರವನ್ನು ತೋರಿಸ್ತಾರೆ. ಅಲ್ಲಿ ಹೇಳ್ತಾರೆ ಮಧ್ಯಮಂ ಸರಿಯಾಗಿದೆ. ಮಧ್ಯಮಂ ಪಾಂಡುನಂದಂ ಅಂದರೆ ಪಾಂಡುನಂದನಂ ಅಷ್ಟೇ ಅರ್ಥ, ಮಧ್ಯಮ ಪಾಂಡುನಂದನ ಓದ್ಕೋಬಾರದು. ಮಧ್ಯಮಂ ಮಧ್ಯಮನನ್ನು ಅಲಿಂಗನ ಮಾಡಿಕೊಂಡು ಪಾಂಡವಪುತ್ರನ ಅಲಿಂಗನ ಮಾಡಿಕೊಂಡು ಅಷ್ಟೇ. ಮಧ್ಯಮ ಅಂದ್ರೆ ಏನು ನಿಮಗೆ ಗೊತ್ತಿಲ್ವಾ? ಮಧ್ಯಮ ವಾಯುದೇವರ ಹೆಸರು. ಜಯ ಅಯಂ ವಾವ ಶಿಶು ಮಧ್ಯಮ ಪ್ರಾಣ ಉಪನಿಷತ್ತಿನಲ್ಲಿ ಬಂದಿದೆ. ಆದ್ದರಿಂದ ಮಧ್ಯಮ ಅಂದರೆ ವಾಯುದೇವರು ಅಂತ ಅರ್ಥ. ಅಷ್ಟೇ ಅಲ್ಲ, ಈ ಮಧ್ಯಮನ ಮಿಡ್ಲ್ ಅಂತ ಆಗ್ಬೇಕು, ಅದಕ್ಕೂ ಅರ್ಥ ಇದೆ. ಮಿಡ್ಲ್ ಆಗ್ತಾರೆ ಭೀಮಸೇನ, ಹೇಗೆ ಗೊತ್ತೇನು? ಪಾಂಡವರಲ್ಲಿ ಮಿಡ್ಲ್ ಅಲ್ಲ, ವಾಯುದೇವರ ಅವತಾರದಲ್ಲಿ ಮಿಡ್ಲು. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮೇವಚ ಪೂರ್ಣ ಪ್ರಜ್ಞೆ ಸ್ತೃತಿಯಷ್ಟು ಭಗವತ್ ಕಾರ್ಯ ಸಾಧಕ. ಸೊ ಮೂರು ಮಧ್ಯದ ಅವತಾರವನ್ನು ಅಲಿಂಗನ ಮಾಡಿಕೊಂಡ್ರು. ಈ ಸ್ವಾರಸ್ಯವನ್ನ ಒಂದೆರಡು ಕಡೆ ಬರೆದ್ರೆ ಅಂತ ಹೇಳ್ತೀವಿ, ಉದ್ದಕ್ಕೆ ಹಾಗೆ ಬರೆಯೋದವ್ರು. ಏನೇ ಬರೆದ್ರು ಪದ್ಧತಿನೇ ಹಾಗೆ, ಒಷ್ಟು ಮಾತಾಡಿದ್ರು ಹಾಗೆ, ಬರೆದ್ರು ಹಾಗೆ, ಯಾರ ಜೊತೆಗೆ ಸಂಪರ್ಕ ವಿದ್ವಾಂಸರು ಮಾತಾಡಿಸಿದ್ರು ಹಾಗೆ. ಇಂಥ ಒಂದು ಎಷ್ಟೋ ಜನ ತಿಳಿಸಿ ಪಡೆದಿದ್ದಾಗ ವಿಶಿಷ್ಟಾದ ಇದಕ್ಕೆ ಬರ್ತಿದ್ರಂತೆ ವಾಕ್ಯಾರ್ಥಕ್ಕೆ. ಇವ್ರು ನೋಡಿ ನಮಸ್ಕಾರ ಮಾಡಿ ಹೋಗ್ಬಿಡ್ತಿದ್ರೆ ನಡಿ ಹೇಳ್ಬಿಟ್ಟು. ಅಂಥ ಸಿದ್ಧಿ ಅವರು, ಅವ್ರ ವರ್ಚಸ್ಸು, ಅವರ ಕಾಂತಿ, ಅವ್ರ ಮಾತು ಕೇಳಿದ ತಕ್ಷಣ ನಾವು ಸೋತೀವಿ ಅಂತ ಹೇಳಿ ಹೋಗ್ಬಿಡ್ತಾ ಇದ್ದೆ. ಅವ್ರು ಕೆಲವರು ಇರುತ್ತೋ ಅವ್ರ ಹತ್ರ ವಾದ ಮಾಡಲಿಕ್ಕೆ ಅಂತ ಹೋದ್ರೆ ದೇವರು ಪ್ರತಿ ವಿಘ್ನ ಕೊಡ್ತಿದ್ದಂತೆ. ಕೊನೆಗೆ ಹೇಳಿದ್ರೆ ಯಾತಕ್ಕೆ ಅಂದ್ರೆ ಅವ್ರು ಹೋಗೋದಿಲ್ಲ ಅನ್ನೋ ವಿಘ್ನ ಹೋಗುತ್ತೆ ಅಂತ ಹೇಳಿದ್ರೆ, ಅವ್ರು ವಾದಕ್ಕೆ ಹೋಗ್ತೇನೆ ಅಂತ ಸಂಕಲ್ಪ ಮಾಡೋವರೆಗೂ ಸೋಲ್ತಾನೆ ಇರ್ತಿ ಅಂತ ಹೇಳಿದ್ರೆ, ಹೋದ್ಮೇಲೆ ಸೋಲೋದಲ್ಲ, ಮನೆ ಬಿಟ್ಟರೆ ಸೋಲ್ ಗ್ಯಾರಂಟಿ ಅವರಿಗೆ. ಅಂಥ ತಪಸ್ಸಿಕ್ತಿ ಪಡೆದಿದ್ದ ಮಹಾನುಭಾವರು ಅವರು ಇನ್ನೂ ದೊಡ್ಡ ಕೆಲಸ ಮಾಡಿದ್ದಾರೆ. ಮಠದಲ್ಲಿ ಹೇಗೆ ನಡಿಬೇಕು ಅಂತೇಳಿ ಒಂದು ಪುಸ್ತಕ ಅವರೇ ಬರೆದಿಟ್ಟಿದ್ದಾರೆ. ಮಠದ ಪದ್ಧತಿ ಹೇಗಿರಬೇಕು, ಆಶ್ರಮ ಹೇಗೆ ಕೊಡಬೇಕು, ಮಠದ ವ್ಯವಸ್ಥೆ ಹೇಗಿರಬೇಕು, ಇನ್ನು ನಿಮಗೆ ಆಶ್ಚರ್ಯ ಅಡಿಗೆಯವರಿಗೆ ಎಷ್ಟು ಸಂಬಳ ಕೊಡಬೇಕು, ನೀರಿನವರಿಗೆ ಹೇಗೆ ಕೊಡಬೇಕು, ಮಠದಲ್ಲಿ ಏನೇನು ನಾವು ಇರಬೇಕು ಅಂತ ಕೇಳ್ತೇವಲ್ಲ, ಇನ್ಫ್ರಾಸ್ಟ್ರಕ್ಚರ್ ಏನೇನಿರಬೇಕು, ಎಷ್ಟು ಆನೆಗಳಿದ್ದು ಎಷ್ಟು, ಎಲ್ಲ ಪಟ್ಟಿ ಮಾಡ್ತಾ ಹೋಗ್ತಾರೆ. ಅದು ತುಂಬ ವ್ಯಾವಹಾರಿಕವಾಗಿ ಕೂಡ ಅಪೂರ್ವ ಸಿದ್ಧಿ ಅವ್ರಿಗೆ ಸಿಗುತ್ತೆ. ಅದೆಲ್ಲ ಕೂಡ ಇವತ್ತು ಸಿಗುತ್ತೆ ನಮಗೆ ಅನುಷ್ಠಾನ ಮಾಡಕ್ಕೆ ಹೋದ್ರೆ ಮಠಗಳಿಗೆ ಗೈಡ್ಲೈನ್ಸ್ ಇದ್ದಾಗಿದೆ ಅವರದು. ಇಂಥ ಸಿದ್ಧಿ ಅಂತ ಮಹಾನುಭಾವರ ಸ್ಮರಣೆ ನಮ್ಮ ಪುಣ್ಯ ಇವತ್ತಿನ ದಿವಸ. ಶ್ರೀ ಸತ್ಯಧರ್ಮ ತೀರ್ಥ ಶ್ರೀಪಾದಂಗಳವರ ಸ್ಮರಣೆಯನ್ನು ಮಾಡಲಿಕ್ಕೆ ಇವತ್ತು ನಮಗೆ ಹಿಂದೆ ಪುಸ್ತಕ ಪ್ರಕಟ ಆಗಿತ್ತು ಸುಮಾರು 20 ವರ್ಷದ ಕೆಳಗೆ ಸತ್ಯನಾರಾಯಣ ತೀರ್ಥ ಸಮಗ್ರ ಪುಸ್ತಕ. ಹಾಗೇನೇನು ಸ್ವಸ್ಥಾಸಿಗೆ ಎಲ್ಲ ಸೇರಿಸಿದೆ ಅದರೊಳಗೆ. ಅಷ್ಟು ಆ ಪುಸ್ತಕ ಇರೋದೇ ಆಡವರಿಗೆ ಗೊತ್ತಿರಲಿಲ್ಲ, ಅಷ್ಟು ಪುಸ್ತಕಗಳೆಲ್ಲ ಸೇರಿಸಿಬಿಟ್ಟು ಪ್ರಿಂಟ್ ಆಗಿ ಅದು ಸಿಗಲ್ಲ ಪುಸ್ತಕ. ಅದೀಗ ಅಷ್ಟು ಅಪೂರ್ವವಾದಂಥ ಗ್ರಂಥರಾಶಿಗಳನ್ನು ಕೊಟ್ಟ ಟಿಪ್ಪಣಿಕಾರರಲ್ಲಿ ಕೊನೆಯ ದೊಡ್ಡ ವ್ಯಕ್ತಿಗಳು ಅಂದರೆ ಸತ್ಯಧರ್ಮತೀರ್ಥ ಶ್ರೀಪಾದಂಗಳವರೇನೆ. ಇವತ್ತಿನ ದಿವಸ ಶ್ರೀ ವ್ಯಾಸಬದ್ಧ ನಮ್ಮ ಸಂಶೋಧನ ಪ್ರತಿಷ್ಠಾನದ ಆಶ್ರಯದಲ್ಲಿ ಕಾರ್ಯಕ್ರಮ ನಡೆದಿದೆ. ಇದು ಪ್ರಾಯೋಜಕರಾಗಿ ಎಂದಿನಂತೆ ಶ್ರೀ ಎಚ್ ಎಸ್ ವಾಸುದೇವಮೂರ್ತಿ ದಂಪತಿಗಳು, ಶ್ರೀ ಡಿ ಎನ್ ಗುರುರಾಜರಾವ್ ದಂಪತಿಗಳು ಮತ್ತು ಇಬ್ಬರು ಅಂತರಂಗ ಭಕ್ತರು ಪಾಲ್ಗೊಂಡಿದ್ದಾರೆ. ಅವರಿಗೆಲ್ಲ ಸತ್ಯಧರ್ಮ ಸ್ವಾಮಿಗಳನ್ನು ಆರಾಧ್ಯ ದೈವನಾದ ಶ್ರೀ ರಾಮದೇವರು ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ, ನಮ್ಮ ಮುಂದಿನ ಕಾರ್ಯಕ್ರಮ ಸೆಪ್ಟೆಂಬರ್ 17 ಮತ್ತು ಯಾದವಾರ್ಯರು ಆರಾಧನೆ ಭಾವಣಿಮೆ ಆಗಿರುತ್ತೆ. ಅವತ್ತು ಬೇರೆ ಅವತ್ತು ಕಾರ್ಯಕ್ರಮ ಅವತ್ತಿರೋದಿಲ್ಲ. 17 ಅವರ ಶಿಷ್ಯ ಶ್ರೀನಿವಾಸ ತೀರ್ಥರು, ಬಿದರಳೆ ಶ್ರೀನಿವಾಸ ತೀರ್ಥರು ಇಬ್ಬರದ್ದು ಸೇರಿಸಿ ಯಾದವಾರ್ಯರು ಇವತ್ತೆಲ್ಲ ಯಾದವಾರ್ಯ ಟಿಪ್ಪಣಿ ಮಾಡಿ ಗೃಹಸ್ಥರಾಗಿ ಇಷ್ಟು ಮೊನ್ನೆ ಮಾಡಿಗಳಿಸಿದವರು ಯಾದವಾರ್ಯರು ಅಂದ ಮೇಲೆ ಅವರು ವ್ಯತ್ಯಾಸಿಯಾಗಿದ್ದಿರಬೇಕು. ಅಂಥವರು ಅವ್ರ ಶಿಷ್ಯ ಬಿದರಳೆ ಶ್ರೀನಿವಾಸ ತೀರ್ಥರು, ರಾಯರಿಂದ ತೀರ್ಥ ಪ್ರಶಸ್ತಿ ಪಡೆದವರು ಬಿದರಳೆ ಶ್ರೀನಿವಾಸ ತೀರ್ಥರು. ಅವರಿಬ್ಬರ ಮೇಲೆ ಪ್ರವಚನ ಇರುತ್ತೆ ಸೆಪ್ಟೆಂಬರ್ 17 ಅಲ್ಲಿವರೆಗೂ ಇಲ್ಲಿ ಪ್ರವಚನ ಇರೋದಿಲ್ಲ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲ.